ஸ்தரணவணீமோ
ஜகதே புருஷாச்சுமேந்திரீமீ சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹிருத்யாய சுத்த வித்யாய மத்வாய ச நமோ நமஃ. வசது ஸ்ரீமதானந்த தீர்த்தேந்துர்னோ ஹிருதந்தரே யத்வசிஸ்தேந்திரிகா ஸ்வாந்த சந்தாபம் நிபுரிதது. சர்வோத்தமோ விஷ்ணுரசோ ரமா ச பிரம்மா ச வாயுஷ்ச ததீய பத்ம்யம் அன்யே ச தேவாஹ சததம் பிரசன்னா ஹரௌ சுபக்திம் மயி சந்தேசந்தி. நாராயணாய பரிபூர்ண குணாகணவாய விஸ்வோதயஸ்திலயோன்யதி பிரதாய ஞானப்பிரதாய விதுபாசுரசௌக்கியதுக்ஷசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச தைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரம். ಪರಮಪುತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಧರ್ಮಿಷ್ಠರಾದ ಪಾಂಡವರನ್ನು ದುರ್ಯೋಧನ ಅತ್ಯಂತ ಅಧರ್ಮದಿಂದ ದ್ಯೂತದಲ್ಲಿ ಪರಾಭವಗೊಳಿಸಿ ಅನಂತರ ಅತ್ಯಂತ ಹೇಯವಾದ ರೀತಿಯಲ್ಲಿ ಪಾಂಡವರ ಜೊತೆಗೆ ವರ್ತಿಸ್ತಾ ಇದ್ದಾನೆ. ದ್ರೌಪದಿ ದೇವಿಯನ್ನು ತುಂಬಿದ ಸಭೆಗೆ ಕರೆತರಿಸಿ ಅದು ಎಳೆತರಿಸಿ ಚಿತ್ರ ಹಿಂಸೆ ಮಾಡತಕ್ಕಂಥ ಕೆಲಸ ಮಾಡ್ತಾನೆ. ಆ ಸಮಯದಲ್ಲಿ ದ್ರೌಪದಿ ದೇವಿ ನಡ್ಕೊಂಡ ರೀತಿ ಅತ್ಯಂತ ಆಶ್ಚರ್ಯಕರವಾದದ್ದು, ಅತ್ಯದ್ಭುತವಾದದ್ದು. ಭೀಷ್ಮ ದ್ರೋಣಾದಿಗಳು ಸಹ ಉತ್ತರ ಕೊಡಲಿಕ್ಕೆ ಅಸಾಧ್ಯವಾದಂಥ ಪ್ರಶ್ನೆಯನ್ನು ದ್ರೌಪದಿ ದೇವಿ ಕೇಳಿದ್ದಾರೆ. ನನ್ನನ್ನು ಮೊದಲು ಸೋತು ಆಮೇಲೆ ತನ್ನನ್ನು ಸೋತನು, ಅಥವಾ ತನ್ನನ್ನು ಸೋತಾದ ಮೇಲೆ ನನ್ನನ್ನು ಸೋತನು? ಆ ಎರಡೂ ಪ್ರಶ್ನೆಗೂ ಉತ್ತರ ಕೊಡಲಿಕ್ಕೆ ಅವರು ಯೋಚನೆ ಮಾಡ್ತಾರೆ. ದ್ರೌಪದಿ ಕೇಳಿದ ಪ್ರಶ್ನೆ ಎಷ್ಟು ಸರಿಯಾಗಿತ್ತು ಅಂದರೆ, ಮೊದಲು ತನ್ನನ್ನು ಸೋಲಹಾಗಿಲ್ಲ, ಹೆಂಡತಿಯ ಮೇಲೆ ಅಧಿಕಾರ ಅಂದರೆ ಇನ್ನೊಬ್ಬನ ವಶಕ್ಕೆ ಒಪ್ಪಿಸೋ ಅಧಿಕಾರ ಇಲ್ಲವೇ ಇಲ್ಲ. ಆಮೇಲೆ ತನ್ನನ್ನು ಸೋಲಹಾಗಿಲ್ಲ, ತಾನು ಸೋತಾದ ಮೇಲೆ ತನ್ನ ಹೆಂಡತಿಯ ಸಮೇತ ಸೋತಿರ್ತಾನಾದ್ದರಿಂದ ಪ್ರತ್ಯೇಕ ಸೋಲೋದಕ್ಕೆ ಅವಕಾಶವೇ ಇಲ್ಲ. ಇದು ವಿಶೇಷ. ಇವತ್ತು ಲೋಕದಲ್ಲಿ ನ್ಯಾಯ ನಡೀತಿರೋದೇ ಹಾಗೆ. ಒಬ್ಬ ಗಂಡ ಕೆಲಸ ಮಾಡ್ತಿರ್ತಾನೆ ಆಫೀಸ್ನಲ್ಲಿ ಅಂತ ತಿಳ್ಕೊಳ್ಳಿ, ಯಾವುದೇ ಕೆಲಸ ಪೆಂಡಿಂಗ್ ಇರುತ್ತೆ, ನಿನ್ನ ಹೆಂಡತಿ ಕೈಯಲ್ಲಿ ಮಾಡಿಸು ಅಂತ ಹೇಳೋ ಹಕ್ಕು ಅವನಿಗಿಲ್ಲ. ಆ ರೀತಿ ಹೇಳಿದ್ರೆ ಅವನು ಡಿಸ್ಮಿಸ್ ಆಗ್ತಾರೆ ಹೊರತು ಮಾತಾಡೋ ಹಕ್ಕಿಲ್ಲ ಅವನು. ಟ್ರಿಬ್ಯೂನ್ ಮೇಲೆ ನೀರಾರೆ ಆಕ್ಷನ್ ತಗೊಳ್ಬೋದೇ ಹೊರತು ಆ ಹೆಂಡತಿಯ ಪ್ರಸ್ತಾಪ ಮಾಡಕ್ಕೆ ಬರೋದಿಲ್ಲ. ಇವತ್ತು ಕಾನೂನು ಅದರ ಭದ್ರ ರಕ್ಷಣೆ ಕೊಟ್ಟಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಎಷ್ಟು ರಕ್ಷಣೆ ಕೊಟ್ಟಿರಬೇಕು. ಈ ಲೌಕಿಕ ಒಂದು ನೀತಿ ನಿಯಮಗಳೇ ಇಷ್ಟು ಕಠೋರವಾಗಿದ್ದರೆ ಶಾಸ್ತ್ರದ ನಿಯಮ ಭಾರಿ ದೊಡ್ಡದು. ಆಚಾರ್ಯ ಹೇಳ್ತಾರೆ, ಅಲ್ಲಿ ದ್ರೌಪದಿಯ ಮಾತಿನ ಸಾರಾಂಶವನ್ನು ಹೇಳ್ತಾರೆ. ಎಂದೂ ಒಬ್ಬ ಸ್ತ್ರೀ ಯಾವ ಕಾರಣಕ್ಕೂ ಸಹ ತನ್ನ ಗಂಡನಿಗೆ ಅಧೀನಳಾಗಿರ್ತಾಳೆ ಹೊರತು ಪರಪುರುಷನಿಗೆ ಅಧೀನಳಾಗೋದಿಲ್ಲ. ಅಧೀನಳಾಯನ್ ಮಾಡ್ತಕ್ಕಂಥ ಹಕ್ಕು ಅವಳ ಗಂಡನಿಗೂ ಇಲ್ಲ. ಇದು ಅತ್ಯಂತ ಧರ್ಮ ಸೂಕ್ಷ್ಮ. ಸ್ತ್ರೀಯರಿಗೆ ತಮ್ಮ ಏನು ಹಕ್ಕಿದೆ, ತಮ್ಮ ಸ್ಥಾನಮಾನ ಏನು, ಅದನ್ನೇ ಅರ್ಥ ಮಾಡಿಕೊಂಡಿಲ್ಲ ಜನ. ಮಹಾಭಾರತದ ಭಾಗವನ್ನು ಓದಿದರೆ ಪ್ರತಿಯೊಬ್ಬರೂ ಸಹ ಸ್ತ್ರೀ ಧರ್ಮದ ಬಗ್ಗೆ ಸ್ಪಷ್ಟ ಚಿತ್ರವನ್ನು ಕಾಣಲಿಕ್ಕೆ ಸಾಧ್ಯ. ಭೀಷ್ಮ ದ್ರೋಣರು ಉತ್ತರಿಸಲಿಕ್ಕಾಗದೆ ಹೋದಾಗ ಮುಂದಿನ ಪ್ರಶ್ನೆ, ದುರ್ಯೋಧನ ಮತ್ತೆ ಕುತಂತ್ರವನ್ನು ಮಾಡಿದ. ಈ ಮಧ್ಯೆ ವಿದುರನ ಮಾತು ನಡೆಯಲಿಲ್ಲ. ಆಗ ಭೀಮಸೇನ ಎದ್ದು ನಿಂತು ಧರ್ಮರಾಜನನ್ನು ಬೈತ. ಆ ದುರ್ಯೋಧನ ಅದರ ಪರಿಸ್ಥಿತಿ ದುರ್ಲಾಭ ಪಡೆಯಲಿಕ್ಕೆ ಅಂತ ಯೋಚನೆ ಮಾಡುತ್ತಾನೆ. ಪಾಂಡವರು ಒಡಕುಟಿಸ್ಲಿಕ್ಕೆ ಅಂತ ಹೋದರೆ ಸಾಧ್ಯವಾಗೋದಿಲ್ಲ. ನಮಗೆ ಧರ್ಮರಾಜ ಪೂಜ್ಯ, ನಾನು ನಿಮ್ಮೆಲ್ಲರಿಗೆ ಪೂಜ್ಯ, ಆದ್ದರಿಂದ ಧರ್ಮರಾಜ ನಿಮ್ಮೆಲ್ಲರಿಗೂ ಪೂಜ್ಯ ಅಂತ ಭೀಮಸೇನ ಹೇಳಿದಾಗ ದುರ್ಯೋಧನ ಮತ್ತೊಮ್ಮೆ ದುಃಖಕ್ಕೊಳಗಾಗುವ ಪ್ರಸಂಗ ಬಂತು. ಅಲ್ಲಿ ಹೇಳಿದ ಭೀಮಸೇನನ ಮಾತು, ಅಂಥ ಮಾತನ್ನ ಕೃಷ್ಣ ಭೀಮರ ಹೊರತು ಇನ್ಯಾರೂ ಆಡಲಿಕ್ಕೆ ಸಾಧ್ಯ ಇಲ್ಲ. ఉత్తిష్టద్వం సర్వయే వస్తవేతాహ రుత్నామివహ పాదతలేన సర్వాన్. నిమ్మను అంగాజులు హసిగాకి బిడితేనే యారు ఏడితేరో ఏడి అని చెడిదాగ యారు ఏళ్ళెక్కాగలిల్ల. ఆగ భీష్మద్రోణుడు భీమనన్న భారీ కొండాడతారే, సర్వం సంభావ్యతే త్వయి, నిన్న శక్తి అసామాన్యవాదద్దు, నావ్యారు ఏను మండకాగోదిల్ల, దయవిట్టు ఇవరిని కొల్లుబేడ. అవన పరవాగి ప్రార్థన మాడతారె, ఆ హిరియరు ప్రార్థన మాడిద్దు అవును బలికొళ్ళి అని ಹೇಳಿ ಅವನ ಆ ರೀತಿ ಅರ್ಥ ಮಾಡಿಕೊಳ್ಳಿಲ್ಲ. ತನಗೆ ಸಪೋರ್ಟ್ ಮಾಡ್ತಾರೆ, ತಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಪತ್ತೆ ಪರಿಸ್ಥಿತಿಯ ದುರ್ಲಾಭ ಪಡೆಯೋದು, ಅಂಡ್ಯು ಅಡ್ವಾಂಟೇಜ್ ತಗೊಳ್ಳೋದು ಅಂತಿದೆಯಲ್ಲ, ಅದನ್ನು ತಗೊಳ್ತಾನೆ. ಇನ್ನೂ ಕೆಟ್ಟದ ನಡ್ಕೊಡ್ತಾನೆ, ದ್ರೌಪದಿಗೆ ತೊಡೆಯನ್ನು ತೋರಿಸ್ತಾನೆ. ನಿನ್ನ ಗಂಡಂದರೇ ಇಲ್ಲ, ನನ್ನ ಮನೆಗೆ ಬಾ ಅಂತ ಕರೀತಾನೆ. ನಿಮ್ಗೆ ಯಾರೋ ಇಲ್ಲ ಹೋದಲ್ಲೋ, ಇನ್ನ ಕೃಷ್ಣನ ದ್ಯೂತಕ್ಕಿಡು ಅಂತ ಕೇಳ್ತಾನೆ. ಆಗ ಭೀಮ ಮಾಡಿದ ಪ್ರತಿಜ್ಞೆ ಭೀಮ ಪ್ರತಿಜ್ಞೆನೇ ಇದು, ನಿನ್ನ ತೊಡೆಯನ್ನು ಮುರಿತೇನೆ, ನಿನ್ನ ತಲೆಯನ್ನು ತುಳಿತೇನೆ ಅಂತ ಎರಡು ಪ್ರತಿಜ್ಞೆ ಮಾಡಿದಾಗ ಆಗಲೂ ದುರ್ಯೋಧನ ಎಚ್ಚೆತ್ಕೊಳ್ಳಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಇದ್ದಕ್ಕಿದ್ದಾಗ ಶಿಕ್ಷೆ ಕೊಡೋದಿಲ್ಲ, ಮತ್ತೆ ಮತ್ತೆ ಹೇಳಿ 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 ಎಲ್ಲಿವರೆಗೆ ತಿಳ್ಕೊಳ್ಳೋದಕ್ಕೆ ಅವನಿಗೆ ಅವಕಾಶ ಕೊಡ್ತಾರೋ ಕೊಡ್ತಾರೆ, ಕೊನೆಯ ಅವಕಾಶ ಉಪಯೋಗಿಸಿಕೊಳ್ಳದೆ ಹೋದ್ರೆ ಹೋಯ್ತಷ್ಟೆ. ವಿದ್ಯಾರ್ಥಿಗಳಿಗೆ ಫಸ್ಟ್ ಕ್ವಾರ್ಟರ್ಲೇ ಮಾಡ್ತಾರೆ, ಫೇಲ್ ಆಗ್ತಾನೆ. ಮತ್ತೆ ಫಸ್ಟ್ ಟರ್ಮ್ ಮಾಡ್ತಾರೆ, ಅಲ್ಲೂ ಫೇಲ್ ಆಗ್ತಾರೆ. ಬಂದು ಪ್ರಿಪರೇಟ್ರಿ ಮತ್ತೆ, ಅಲ್ಲೂ ಫೇಲ್ ಆಗ್ತಾನೆ. ಹಾಳಾಗಿ ಫೈನಲ್ಲಿ ಕೊಡಿಸ್ತಾರೆ, ಅಲ್ಲೂ ಫೇಲ್ ಆದರೆ ಆ ವರ್ಷ ಫೇಲ್ ಹೋದಾಗ. ಈ ರೀತಿ ಅವಕಾಶಗಳನ್ನು ಕೊಡೋ ಪದ್ಧತಿ ಇದೆಯಲ್ಲ, ಅದು ದೇವರು ಹಾಕಿಕೊಟ್ಟ ಪದ್ಧತಿ, ದೇವತೆಗಳು ಹಾಕಿಕೊಟ್ಟ ಪದ್ಧತಿ. ಜ್ಞಾನಿಗಳಾದವರಿಗೆ, ವಿವೇಕ ಇದ್ದವರಿಗೆ ಮನೆಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸಾಕು, ಓ ಭಾರಿ ತಪ್ಪು ಮಾಡಿದ್ದೇವೆ, ಇದಕ್ಕೆ ವಾರ್ನಿಂಗ್ ಇದ್ದ ಹಾಗೆ ತಿಳ್ಕೊಂಡ್ಬಿಡ್ತಾನೆ ತಕ್ಷಣ. ಆದ್ರೆ ಅಯೋಗ್ಯರಿಗೆ ಮಾತ್ರ ಅದು ಆಗ್ತಾನೆ ಇದ್ರು ಕೂಡ ಇದು ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಇನ್ನೂ ಕೆಟ್ಟದ ನಡ್ಕೊಳ್ಳುತ್ತಾರೆ ಹೊರತು ಸರಿಯಾಗಿ ನಡ್ಕೊಳ್ಳೋದೇ ಇಲ್ಲ. ಎಚ್ಚರಿಕೆಯ ಗಂಟೆ ಯಾರಿಗೆ? ಅದು ಯೋಗ್ಯರಿಗೆ. ಉಳಿದವರಿಗೆಲ್ಲ ಇನ್ನೂ ಕೆಡತಕ್ಕಂಥ ಒಂದು ಪದ್ಧತಿ ಮುಂದುವರಿಯುತ್ತೆ ಹೊರತು ಬದಲಾಗದೇ ಇಲ್ಲ. ದುರ್ಯೋಧನ ಅಂಥವ ಇಷ್ಟು ನೇರವಾಗಿ ಹೇಳಿದ್ರೆ ಒಂದು ಅರ್ಥವೇ ಆಗಲಿಲ್ಲ. ಕೊನೆಗ ಅವನು ಇನ್ನೂ ಮುಂದಕ್ಕೆ ಹೋಗ್ತಾನೆ. ದುಶ್ಯಾಸನ, ಯಾಕೆ ಯೋಚನೆ ಮಾಡಬೇಕು ಈಗೆಲ್ಲ ನಾವು ನೋಡು, ಈ ದುಶ್ಯಾಸನೈಷಾಂ ವಾಸಾಂಸಿ ದಾಸಾನಾಂ ನೋ ವ್ಯಪಾಕುರು, ಇವರೆಲ್ಲ ನಮ್ಮ ದಾಸರು, ಸೋತು ಬಿಟ್ಟಿದ್ದಾರಲ್ಲ ದಾಸರು, ಆದ್ದರಿಂದ ಇವರ ಬಟ್ಟೆಗಳನ್ನೆಲ್ಲ ಕಿತ್ಕೊಂಡು ಬಿಡು, ಸಾಮಾನ್ಯ ಬಟ್ಟೆ ಕೊಡು ಅಂತ ಹೇಳಿದ್ರು. ಹೊನಕ್ಕೆ ಹೋಗ್ಬೇಕಲ್ಲ ಇವರ ಬಟ್ಟೆ, ನನ್ನ ದಾಸರ ಮೇಲೆ ಹಕ್ಕಿದೆ ನಮಗೀಗ, ಆದ್ದರಿಂದ ಅವರ ವಸ್ತ್ರಗಳನ್ನೆಲ್ಲ ಬೆಲೆ ಬಾಳೋ ವಸ್ತ್ರ ತಗೊಂಡು ಬಿಡು, ಸಾಮಾನ್ಯ ವಸ್ತ್ರ ಕೊಡು ಅಂತ ಹೇಳಿದ್ದಾರೆ. ರಾಮಾಯಣದಲ್ಲಿ ಕೈಕೇಯಿ ಹೀಗೆ ಮಾಡಿದವಳು, ರಾಮಸೀತೆ ನಮಸ್ಕಾರ ಮಾಡಕ್ಕೆ ಬಂದ್ರೆ ರಾಮ ಹೊನಕ್ಕೆ ಹೀಗೆ ಹೋಗೋದೇನೋ, ನಾರ್ಬಟ್ಟೆ ಹೊಟ್ಟು ಅಂತ ಹೇಳಿ ನಾರ್ಬಟ್ಟೆ ತಾನು ಕೊಟ್ಲನ್, ಓಂ ನಮೋ ನಾರಾಯಣಾಯ ವಸ್ತ್ರಂ ಸಮರ್ಪಯಾಮಿ ಅಂತೇಳಿ ಒಳ್ಳೆ ವಸ್ತ್ರ ಕೊಡೋದು ಬಿಟ್ಟು, ಒಳ್ಳೆ ವಸ್ತ್ರ ಬಿಟ್ಟುಬಿಡು ಕೆಟ್ಟ ವಸ್ತ್ರ ಕೊಡ್ತೀನಿ ಅಂತ ಹೇಳ್ತಾರೆ. ಎಂಥ ದುಷ್ಟತನ, ಅದಕ್ಕೆ ಪ್ರೇರೇಪಣೆ ಮಂಥರಿಯ ಪ್ರೇರೇಪಣೆ. ಇಲ್ಲಿ ದುರ್ಯೋಧನ ಕೆಲಸ ಮಾಡ್ತಾನೆ, ಇವರು ಪಾಂಡವ ವಸ್ತ್ರಗಳನ್ನ ಜಪಾಕರು ಕಿತ್ಕೊಂಡ್ಬಿಡು ಅಂತ ಹೇಳಿದಂತೆ, ಎಂಥ ಮೂರ್ಖ ಅವನು. ಆಗ ಅವ್ರು ನೋಡ್ತಾರೆ, ಇವನು ಮಹಾಪಾಪಿಷ್ಟ, ಇವನು ಮೈ ಮೇಲೆ ಬಟ್ಟೆ ಹಾಕಿ ಕೈ ಹಾಕಿ ಕಿತ್ಕೊಂಡ್ಬಿಡ್ತಾನೆ ಅಂತ ಗೊತ್ತಾಯ್ತಂತವರಿಗೆ, ಆಯ್ತು ಯಾವುದೋ ಒಂದು ಪ್ರಾರಬ್ಧ ಅನ್ಕೊಂಡು ಧರ್ಮರಾಜ ಏನ್ ಮಾಡ್ತಾನೆ, ಸ್ವತಃ ತಾನು ಕಿರೀಟವನ್ನು ತೆಗೆದಿಡ್ತಾನೆ. ಪೂರ್ವವಾದಂತಹ ಬೆಲೆ ಬಾಳುವ ವಸ್ತ್ರ ರಾಜ ಅಂದ್ಮೇಲೆ ಹೇಗಿರಬೇಕು, ಒಂದೊಂದು ತೆಗೆದಿಟ್ಟನಂತೆ. ಆಗ ಭೀಮಸೇನ ಧರ್ಮ ನೋಡಬೇಕು, ಭೀಮಸೇನ ಯಾವುದು ಬೈಂಡಿಂಗ್ ಅಲ್ಲೇ ಅಲ್ಲ ಇದು ಒಂದು, ಆದರೆ ಲೋಕಕ್ಕೆ ಧರ್ಮವನ್ನು ತೋರಿಸಬೇಕು. ಅಣ್ಣ ಆಗ ತಪ್ಪು ಮಾಡಿದ್ದಾನೆ, ಆದರೆ ಅವನು ಸ್ವರೂಪತಃ ಒಳ್ಳೆಯವನಾದ್ರೆ ನಾನು ಮರ್ಯಾದೆ ಉಡಿಸಬೇಕು ಅಂತ ಹೇಳಿ ತಾನೂ ತೆಗೆದಿಡ್ತಾನೆ, ಅರ್ಜುನನು ತೆಗೆದಿಡ್ತಾರೆ, 5 ಜನ ಪಾಂಡವರು ಕೂಡ ತೆಗೆದಿಡ್ತಾರೆ. ಆದರೆ ದುರ್ಯೋಧನ ಎಷ್ಟು ಪಾಪಿಷ್ಟ ಅಂದ್ರೆ, ನಿಮೇಲ್ ಕೂಡ ಇಲ್ಲ ಕೆಡಕೊಡಿ ಅಂತ ಹೇಳ್ತಾನೆ, ಅಂತ ದುರಹಂಕಾರನು. ಚಕ್ರವರ್ತಿಗಳು ಮೂರ್ಧಾಭಿಷಿಕ್ತ ರಾಜ ಧರ್ಮರಾಜ ಅವನನ್ನ ಕೆಳಕೊಡು ಅಂತ ಹೇಳಿದಾಗ ಕ್ಷಮಾಂ ಆನಂದ್ಯ ವಿಸ್ತೃತಾಂ, ನಿರ್ಣಯದಲ್ಲಿ ಬರೀತಾರೆ ಭೂಮಿಯ ಮೇಲೆ ಕೂತರಂತೆ, ನೆಲದ ಮೇಲೆ ಕೂಡಿಸಿದ್ದಾನೆ, ನಾರಬಟ್ಟೆ ಕೊಡಿಸಿ ಕೂತಿದ್ದಾನೆ, ಸುಮ್ಮನೆ ಕೂತಿದ್ದಾನೆ. ಆ ಪ್ರಸಂಗ ಬಂದಾಗ ಏನ್ ಮಾಡಬೇಕು ಅನುಭವಿಸಬೇಕಷ್ಟೆ, ಬೇರೆ ದಾರಿ ಇಲ್ಲ. ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ಒಂದು ಕಾಲಕ್ಕೆ 3-4 ವರ್ಷಗಳ ಕಾಲ ಹೇಳಿದ್ದೇನೆ ಹಿಂದೆ, ಭಯಂಕರ ಪ್ರಾರಬ್ಧ. ರಾಘವೇಂದ್ರದಲ್ಲೇ ಬರೀತಾರೆ, ಯಾವುದೋ ಒಂದು ಪ್ರಾರಬ್ಧ ಇತ್ತು, ಭಯಂಕರ ದಾರಿದ್ರ್ಯ, ವಾರಕ್ಕೆ 60 ಊಟ. ಅವ್ರೇನ್ ಮಾಡಿದ್ರು, ಇಲ್ಲಿ ಹೇಗೋ ಹಾಕಿ ಸಹಿಸಿಕೊಂಡ್ರು, ಮುಂದಿನ ಪ್ರಭಾವ ಅವ್ರ ಹೆಸರು ಹೇಳಿಕೊಂಡ್ರೆ ದಾರಿದ್ರ್ಯ ಬರಬಾರದು ಅಂತ ವರ್ಚಸ್ಸು ಬಂತು. ಅವ ಮನುಷ್ಯ ಏನ್ ಮಾಡ್ಬಿಡ್ತಾನೆ, ದೇವರು ಬೈತಾನೆ, ಧರ್ಮ ಬಿಡ್ತಾನೆ, ಏನೋ ಮಾಡ್ತಾನೆ, ಏ ನನಗೆ ನನಗಾಗಿದೆ, ಏನ್ ದೇವ್ರ ಪೂಜೆ ಅಂತಾನೆ, ನನಗೆ ಏನ್ ಸಂಧ್ಯಾ ಅವನ್ನೇ ಅಂತಾನೆ, ಶಾಶ್ವತವಾದ ದುರಂತಕ್ಕೆ ಒಳಗಾಗಿದೆ. ಆಗ ಎದುರಿಸ್ಬೇಕು, ಅದನ್ನೇ ಪರೀಕ್ಷೆ ಅಂತ ಕರೆಯ. ಅಂತ ಕಷ್ಟ ಬಂದಾಗ ಮನುಷ್ಯ ಎದುರಿಸ್ತಾನಲ್ಲ, ಅದು ನಿಜವಾದ ಜೀವನ ಅಂತ. ಇಲ್ಲಿ ಭೀಮಸೇನ ದೇವರಿಗೆ ಎಲ್ಲಿ ಪ್ರಾರಬ್ಧ, ಅವರಿಗೆ ದುಃಖ ಪ್ರಾರಬ್ಧದ ಹೆಸರೇ ಇಲ್ಲ ಅವರಿಗೆ, ಆದರೆ ಅದೆಲ್ಲ ಪುಣ್ಯ ವೃದ್ಧಿಗೆ ಕಾರಣವಾಯಿತು ಅಂತ ಹೇಳ್ತಾರೆ. ಅಂತ ಹೊತ್ತಿನಲ್ಲಿ ಧರ್ಮರಾಜನು ಶಾಪ ಕೊಡ್ಲಕ್ಕೆ ಹೋಗೋದಿಲ್ಲ, ಭೀಮಸೇನಂತೂ ಶಾಪದ ಪ್ರಶ್ನೆಯಲ್ಲ ಕೊಡೋದಕ್ಕೆ ಅವರು ಸಾಧ್ಯ ಇಲ್ಲ, ಯಾಕೆಂದ್ರೆ ಮುಂದೆ ಹೇಳ್ತಾರೆ ಅದನ್ನ. ದುರ್ಯೋಧನ ಇನ್ನೂ ಮುಂದುವರೆದ, ಅಂತೂ ನಾನು ಮಾಡಿದ್ದೆಲ್ಲ ನಡೆಯುತ್ತೆ ಅಂತ ತಿಳ್ಕೊಂಡೆ. ಇದು ಆಶ್ಚರ್ಯ. ಆ ಕಾಲ ಇದೆಯಲ್ಲ, ಏನ್ ಹೇಳಿದ್ರು ನಡೀತಾ ಇದೆ ನೋಡಿದ್ರೆ. ಜೂತ ಜೂತ, ಎಳ್ಕೊಂಡು ಬಾ ಎಳ್ಕೊಂಡು ಬಾ, ಬಟ್ಟೆ ಕಿತ್ತಿಡು ಕಿತ್ತಿಡಬೇಕು, ಮಾಡಿದ ಬಾಯಿ ಬಂದ ಪ್ರತಿಜ್ಞೆ ಸಪೋರ್ಟ್ ಮಾಡಕ್ ಅವರಿದ್ದಾರೆ. ಮನುಷ್ಯ ಒಬ್ಬ ಹುಂಬನಾಗ್ಲಿಕ್ಕೆ ಇದಕ್ಕೆ ತಿನ್ನೇನು ಬೇಕು ಹೇಳ್ತಾನೆ ದುಶಾಸನ. ಈ ಗಂಡಸರು ಬಟ್ಟೆ ಎಲ್ಲ ತೆಗೆದಾಯ್ತಲ್ಲ, ಆ ದ್ರೌಪದಿ ವಸ್ತ್ರ ಅಪಹರಣ ಮಾಡು ಅಂತ ಹೇಳಿದನು. ಯಾವ ಮಟ್ಟದ ನೀಚ ಇರಬೇಕು! ಇಂಥ ಒಂದು ದೌರ್ಜನ್ಯವನ್ನ ಇವತ್ತಿನ ಹುಡುಗರು ಕೂಡ ಭಾರಿ ತಪ್ಪು ಮಾಡ್ತಾರೆ ಇಲ್ಲ ಅಂತಿಲ್ಲ, ಆದ್ರೆ ತಂದೆ ತಾಯಿಗಳು ಎದುರು ಮಾಡ್ಲಿಕ್ಕೆ ಹೆದರ್ತಾರೆ. ಈ ಶಾಲಾ ಕಾಲೇಜಲ್ಲಿ ತಪ್ಪು ಮಾಡಿದ್ರೆ ಪೇರೆಂಟ್ಸ್ ಕರ್ಕೊಂಡ್ಬಂದ್ರೆ ಸಾರ್ 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 ಶುರು ಕ್ಷಮಿಸಿ ಶುರು ಮಾಡ್ತಾರೆ. ಏನೋ ಒಂದು ಭಾರಿ ಮರ್ಯಾದೆ ಇದ್ದಾಗ ಅದರೊಳಗೆ ದಯವಿಟ್ಟು ನಮ್ಮ ಮನೆ ತಿಳಿಸ್ಬೇಡಿ ಸಾರ್ ಅಂತ ಹೇಳ್ತಾರೆ. ಏನೋ ಒಂದು ಚೂರು ಗೌರವ ಇಟ್ಕೊಂಡಿರ್ತಾರೆ. ಇವ್ರು ಹಾಗಲ್ಲ, ತುಂಬಿದ ಸಭೆಯಲ್ಲಿ ತಂದೆ ತಾಯಿಗಳ ಎದುರಿಗೆ ಕೆಲಸ ಮಾಡ್ತಾರೆ ಅಂದ್ರೆ ತಂದೆ ತಾಯಿ ಮುತ್ತಾತ ಗುರುಗಳು ಎಲ್ಲರೂ ಇದ್ದಾರೆ. ಗೋಶಾಲೆ ಇಲ್ಲದೆ ಇರ್ತಕ್ಕ ದೊಡ್ಡವರೇ ಇಲ್ಲ. ಅಂಥವ್ರ ಎದುರಿಗೆ ಮಾತಾಡ್ತಾನೆ ಅಂದ್ರೆ ಯಾವ ದೌರ್ಜನ್ಯ ಇರಬೇಕು ಅವನು? ಅದಕ್ಕೆ ಹೇಳ್ತಾರೆ, ಇವನು ಕಲಿ ಆದ್ರಿಂದ ಜೀವಾಧಮ ಅಂತ ಹೇಳಿ, ಅವನಿಗಿಂತ ಕೆಟ್ಟ ಜೀವರು ಇಲ್ಲೇ ಇಲ್ಲ ಅಂತ ಹೇಳಿ ಫೈನಲ್. ಅವನು ಕೆಟ್ಟತನದ ಪರಾಕಾಷ್ಠ, ತಪ್ಪನ್ನೇ ಎಲ್ಲಿ ಮಾಡ್ತಾನೆ, ಯಾವಾಗ ಮಾಡ್ತಾನೆ, ಯಾವ ರೀತಿ ಮಾಡ್ತಾನೆ ಅನ್ನೋದ್ರ ಮೇಲೆ ತಪ್ಪಿನ ಪರಿಣಾಮ ಗೊತ್ತಾಗುತ್ತೆ. ಸಾಮಾನ್ಯನ ಹೊಡಿತಾನೆ ಅದು ಬೇರೆ, ರಾಜನ ಹೊಡಿಲ ಕೈ ಎತ್ತಾನೆ ಸಾಕಷ್ಟಕ್ಕೆ, ಹೊಡಿಬೇಕಾಗಿಲ್ಲ. ಅಟೆಂಪ್ಟ್ ಮಾಡಿದ್ದಕ್ಕೆ ಸಾಕು, ಒಂದು ದುಷ್ಟಾರ ಅಪರಾಧವಾಗ್ತಾ ಇದೆ. ಪಾಂಡವರಂಥವರ ಮೇಲೆ ತುಂಬಿದ ಸಭೆಯಲ್ಲಿ ಮಾಡಿದ, ಏಕಾಂತದಲ್ಲಿ ಮಾಡೋದು ಬೇರೆ. ಅಲ್ಲರಿ ಸಭೆಯಲ್ಲಿ ಹಾಗೆ ಬೈಯೋರ ಅಂತ ಕೇಳ್ತಾರಲ್ಲ ಆ ಥರ, ದಾರಿಯಲ್ಲಿ ಬೈದ್ರೆ ಪರವಾಗಿಲ್ಲ, ಸಭೆಯಲ್ಲಿ ಬೈದು ಬಿಡೋದ, ಆಚೆ ನೋಡ್ಬೇಕಾದ್ರೆ ಬೈಯೋದ, ಪಾಪದ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಅಂಥ ಸಭೆಯಲ್ಲಿ ಅಂಥ ಜನಗಳ ಎದುರಿಗೆ ಅಂಥ ಹೀನಾಯವಾದ ಕಾರ್ಯ, ವಸ್ತ್ರವನ್ನು ಹೇಳಿ ಅಂತ ಹೇಳಿದ ದುಶ್ಯಾಸನ ಅವನಿಗಾರು ಬೇಕು. ಅವನು ಅಂದ ಅಣ್ಣ ಅಂತವನೇ, ತಮ್ಮ ಇಂಥವನೇ ಅವನು. ನೋಡಿ ಭೀಮಸೇನ ತಮ್ಮ, ಅಣ್ಣ ತಪ್ಪು ಮಾಡಿದಾಗ ಹೇಳ್ತಾರೆ, ಅಣ್ಣ ಹೀಗೆ ಮಾಡಬಾರದು, ನಿನ್ನ ಕೈ ಸುಟ್ಟು ಬಿಡ್ತೇನೆ. ನೋಡಿ ಎಂಥ ತಮ್ಮ ಭೀಮಸೇನ, ಅಣ್ಣ ತಪ್ಪು ಮಾಡಿದಾಗ ಅದಕ್ಕೆ ಎಚ್ಚರಿಕೆ ಕೊಡ್ತಾರೆ. ದುಶ್ಯಾಸನ ಏನ್ ಮಾಡಬೇಕಾಗಿತ್ತು? ಓ ಸಾಧ್ಯ ಇಲ್ಲ ಇದು, ಹೀಗೆಲ್ಲ ಹೇಳ್ತಿಲ್ಲ ದುರ್ಯೋಗ, ನಾ ಮಾಡೋದಿಲ್ಲ, ನೀನೇ ಮಾಡ್ಕೊಂತ ಅನ್ಬೇಕಾಗಿತ್ತು ಅನ್ನೋದಿಲ್ಲ. ಯಾಕೆ? ಅವನು ಮಹಾದುಷ್ಟನೆ. ಅವನು ಯಾರೊಂದು ಹೇಳ್ತಾರೆ, ರಾಮಾಯಣದ ಕಾಲಕ್ಕೆ ಇಂದ್ರಜಿತ್ ಆಗಿದ್ದವನು ಇಲ್ಲಿ ದುಶ್ಯಾಸನ ಹುಟ್ಟಿ ಬಂದಿದ್ದಾನೆ. ಅಲ್ಲಿ ರಾವಣನ ತಮ್ಮ, ರಾವಣನ ಮಗ, ಇಲ್ಲಿ ದುರ್ಯೋಧನ ತಮ್ಮ, ಸ್ವಲ್ಪ ಪ್ರಮೋಷನ್. ಆ ಖಳನಾಯಕನ ಮಗನಾಗಿದ್ದ, ಅಲ್ಲಿ ಈ ಖಳನಾಯಕನ ತಮ್ಮನಾದ. ಅಲ್ಲಿ ಯುವರಾಜನಾಗಿದ್ದಿಲ್ಲ ಅವನು, ಕುಂಭಕರ್ಣ ಯುವರಾಜ, ಇಲ್ಲಿ ಯುವರಾಜ ಬೇರೆ. ಜೊತೆಗೆ ಎಂಥ ರಾಜ ಎಂಥ ಯುವರಾಜ, ಇಂಥ ಕಾಂಬಿನೇಷನ್ ಇದ್ರ ಗತಿ ಏನಾಗಬೇಕು? ಮಹಾ ದುರ್ಯೋಧನ, ಮಹಾಮೋಸದ ರಾಜ, ದುಶ್ಯಾಸನ, ಕೆಟ್ಟ ಅಪ್ಪಣೆಯ ಯುವರಾಜ. ಇಂಥ ರಾಜ ಯುವರಾಜರಿದ್ರೆ ಯಾವ ಜಗತ್ತು ಬದುಕಬೇಕು? ಕ್ಷಯಾಯ ಜಗತ್ತು ಅಹಿತಾಹ, ನೊಟೇ ಬಿಟ್ಟನಂತೆ. ದ್ರೌಪದಿ ವಸ್ತ್ರ ಕೈ ಹಾಕ್ತಾನೆ ಇದ್ದಾನೆ, ಎಳಿಲಕ್ಕೆ ಶುರು ಮಾಡ್ತಾನೆ ಇದ್ದಾನೆ. ಆಗಲೂ ಧರ್ಮರಾಜಾದಿಗಳು ಸುಮ್ಮನೆ ಕೂತಿದ್ದಾರೆ, ಅರ್ಜುನನ ಪಾತ್ರ ಇಲ್ಲ, ಸುಮ್ಮನೆ ಕೂತಿದ್ದಾನೆ. ಧರ್ಮರಾಜಂತೂ ತಲೆ ಎತ್ತಕ್ಕೆ ತಯಾರಿಲ್ಲ. ಆ ಸಮಯದಲ್ಲಿ ಮತ್ತೆ ನಡ್ಕೊಂಡಿದ್ದ ಯಾರು ಅಂದ್ರೆ ಪುನಃ ಭೀಮಸೇನೇ. ತಕ್ಷಣ ಎದ್ದಿದ್ದು ಮತ್ತೆ ಶಪಥ ಮಾಡ್ತಿರೋದು. ಕೆಲವು ದುಶ್ಯಾಸನ, ಲೋಕ ಕಂಡ ಅತ್ಯಂತ ಹೇಯವಾದ ಕೃತ್ಯ ಇತ್ತು, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಪಾಪೇಶು ಪೂರ್ವಸ್ಯ ತಥಾಧಮಸ್ಯ ವಂಶೇ ಕುರುಣಾಂ ಗುರುಧರ್ಮಶೀಲೀನಾಂ ದುಶ್ಯಾಸನಸ್ಯಾಸ್ಯ ವಿದಾರಿಯ ವಕ್ಷ ಪಿಬಾಮಿ ರಕ್ತಂ ಜಗತ ಸಮಕ್ಷಂ. ಇದು ಭೀಮಸೇನ ಮಾಡಿದ ಪ್ರತಿಜ್ಞೆ. ಪಾಪೇಶು ಪೂರ್ವಸ್ಯ, ಪಾಪಿಗಳಲ್ಲಿ ಪ್ರಧಾನ ನೀನು. ತಥಾ ಅಧಮಸ್ಯ, ಮಹಾಪಾಪಿ ಮತ್ತೆ. ವಂಶೇ ಕುರುಣಾಂ ಗುರುಧರ್ಮಶೀಲೀನಾಂ, ದೊಡ್ಡ ಕುರುಧ ಗೌರವ ವಂಶದಂತ ಚಂದ್ರವಂಶದಲ್ಲಿ ಹುಟ್ಟಿದ್ದೀಯಾ, ಮಾಡ್ತಿರೋ ಕೆಲಸ ಇಂಥದ್ದು. ಆದ್ರಿಂದ ನಿನ್ನ ವಿದಾರಿಯ ವಕ್ಷ, ನಿನ್ನ ಎದೆಯನ್ನು ಸಿಡಿಬಿಟ್ಟು ಪಿಬಾಮಿ ರಕ್ತಂ, ರಕ್ತವನ್ನ ಜಗತ ಸಮಕ್ಷಂ, ಜಗತ್ತೆಲ್ಲ ನೋಡ್ತಿರಬೇಕು, ಹಾಗೆ ಪಾನ ಮಾಡ್ತೇನೆ ಅಂತ ಹೇಳ್ತಾರೆ. ನಿನ್ನ ಎದೆ ಬಗೆದು ರಕ್ತ ಕುಡಿತೇನೆ, ಅದು ಭೀಮಸೇನ ಮಾಡಿದ ಪ್ರತಿಜ್ಞೆ. ಇಲ್ಲಿ ಭೀಮಸೇನ ದುರ್ಯೋಧನ ಒಂದು ತಡೆ ಮುರಿಯೋದು, ಇನ್ನೊಂದ್ಸರ್ತಿ ತಲೆ ತುಳಿಯೋದು, ಈಗ ದುಶ್ಯಾಸನ ಎದೆ ಸೀಳಿ ರಕ್ತ ಕುಡಿಯೋದು. ಮೂರು ಶಪಥ ಆಯ್ತು, ಎಷ್ಟು ನೆನ್ಪಿಟ್ಕೊಂಡಿರ್ಬೇಕು ಅವನ್ನೆಲ್ಲ ಕೂಡ. ಶಪಥ ಮಾಡಕ್ ಬರದೆ ಹೋದ್ರು ಮಾಡಿ ಶಪಥ ಆದ್ರೆ ನೆನ್ಪಿಟ್ಟುಕೊಂಡ್ರೆ ಪುಣ್ಯ ಬರ್ತದೆ. ಒಂದು ಭೀಮಸೇನ ಮಾಡಿದ ಪ್ರತಿಜ್ಞೆ ಏನು ಅಂತ ಕೇಳಿದ್ರೆ, ದುಷ್ಟರನ್ನ ಹೇಗೆ ಶಿಕ್ಷಿಸ್ತಾರೆ ಅಂತ ಹೇಳೋ ಪ್ರಸಂಗ ಇದೆ. ಅದನ್ನೆಲ್ಲ ಅಷ್ಟು ಕೇಳಿದ್ರು ಅವರಿಗೆ ಎಚ್ಚರ ಇಲ್ಲ. ಭೀಮಸೇನ ಆಗ ಕೊಲ್ಲಕ್ ಹೊರಟಿಲ್ಲ, ಇದನ್ನು ಗಮನಿಸಬೇಕು. ಆಗಲೇ ಕೊಲ್ಲಕ್ ಹೊರಟಿಲ್ಲ, ಶಪಥ ಮಾಡೋದು ಬಿಟ್ಟಿಲ್ಲ. ಆದ್ರೆ ಅರ್ಜುನಾದಿಗಳು ಶಪಥನೂ ಮಾಡಲಿಲ್ಲ. ಭೀಮಸೇನ ಯಾತಕ್ಕೆ ಆ ಕೊಲ್ಲಿಲ್ಲ ಅಂತ ಪ್ರಶ್ನೆ. ದೊಡ್ಡ ಅಪರಾಧ ಕೊಲ್ಲಬಹುದಾಗಿತ್ತಲ್ಲ ಅಂದ್ರೆ ಕೊಲ್ಲಲಿಲ್ಲ. ಮುಖ್ಯವಾದ ಏನು ಕಾರಣ? ಕೃಷ್ಣನ ಸಂಕಲ್ಪ ಇದೆ, ಈಗ ಇವರನ್ನ ಕೊಲ್ಲಬಾರದು. ಇವರೆಲ್ಲ ಯುದ್ಧರಂಗದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯ್ಬೇಕೆ ಹೊರತು ಈಗ ಸಾಯಬಾರದು. ಇನ್ನೂ ಪಾಪದ ಕೊಡ ತುಂಬೋದು ಬಾಕಿ, ಬೇಕಾದಷ್ಟು ಇದೆ ಅವರಿಗೆ. ಕೃಷ್ಣರ ಸಂಕಲ್ಪ ಹೀಗಿದೆ, ಅದನ್ನು ತಿಳ್ಕೊಂಡಿದ್ದ ಭೀಮಸೇನ ಆಗ ಕೊಲ್ಲಲಿಕ್ಕೆ ಹೋಗಲಿಲ್ಲ. ಇದು ಭೀಮಸೇನ ಭಾಗವತ ಧರ್ಮ ಅಂತ. ದೇವರ ಸಂಕಲ್ಪಕ್ಕೆ ತಲೆಬಾಗಿ ನಡೀಬೇಕೆ ಹೊರತು ಬೇರೆ ರೀತಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ದೇವರ ಸಂಕಲ್ಪಕ್ಕೆ ಸರಿಯಾಗಿ ನಡೀಬೇಕು, ಬೇರೆ ದಾರಿ ಇಲ್ಲ. ಅದು ಮಧ್ಯೆ ಹೇಳಿದ್ದಾನೆ, ಪ್ರಿನ್ಸಿಪಾಲ್ ಇದ್ದಾನೆ, ಭಾರಿ ಗುಂಡಾ ಹುಡುಗ, ಅಂದ್ರೆ ಡಿಸೆಂಬರ್ ನಲ್ಲಿ ಫೇಲ್ ಅಂತ ಹೇಳಕ್ ಬರೋದಿಲ್ಲ, ಅವನನ್ನ ಡಿಸ್ಮಿಸ್ ಮಾಡಬಹುದು ಬೇಕಾದ್ರೆ, ಸಸ್ಪೆಂಡ್ ಮಾಡಬಹುದು, ಆದ್ರೆ ಫೇಲ್ ಅಂತ ಹೇಳಾಗಿಲ್ಲ. ಫೇಲ್ ಅಂತ ಹೇಳೋ ಕಾಲ ಅಲ್ಲ ಅದು. ಫೇಲ್ ಅಂತ ಹೇಳ್ಬೇಕಾದ್ರೆ ಪಬ್ಲಿಕ್ ಎಕ್ಸಾಮಿನೇಷನ್ ಆಗಬೇಕು, ಅದು ಎಕ್ಸಾಮಿನೇಷನ್ ಆದ ತಕ್ಷಣ ಹೇಳಬಾರ್ದು, ರಿಸಲ್ಟ್ ಅನೌನ್ಸ್ ಮಾಡ್ಬೇಕಾದ್ರೆ ಹೇಳಬೇಕು. ಅಲ್ಲಿವರೆಗೆ ಕಾಯ್ಬೇಕು, ಅಲ್ಲಿವರೆಗೆ ಕಾದ್ರಮ ಇಲ್ಲದೆ ಹೋದ್ರೆ ಇವ್ರು ಪ್ರಿನ್ಸಿಪಾಲ್ ತೆಗೆದು ಹಾಕಿ ಶುರು ಮಾಡ್ತಾನೆ. ನನ್ನ ಕಂಡ್ರೆ ಭಾರಿ ಆಗೋದಿಲ್ಲ ಇವನಿಗೆ, ಈಗ ಜಡ್ಜನ್ನೇ ಬದಲಾಯಿಸಿ ಅಂತಾರಲ್ಲ ಕಳ್ಳರು ಆ ಟೈಪ್. ಅಲ್ಲಿವರೆಗೆ ಸಮಾಧಾನದ ಇರಬೇಕು. ಮತ್ತೆ ಹೇಳಿದ್ದೇನೆ, ಜಾಗ ಕೊಡಬೇಕು, ಮಧ್ಯೆ ಮಧ್ಯೆ ಪೇಪರ್ ಕೊಡಬೇಕು, ನೀರು ಕೊಡಬೇಕು, ಏನೇನೋ ಮಾಡ್ಬೇಕು. ಅವ್ರಿಗೆ ಸೇವೆ ಮಾಡದೆ ಮಾಡ್ಬೇಕು ಹೆಚ್ಚು ಸಲ. ಅವ್ರು ಜೋರು ಅವರಿಗೆ ಭಾರಿ ನೀರ್ಸ್ಪೆ ನೀರ್ ಬೇಕು ಸಾರ್ ಅಂತ ಇಟ್ಕೊಂಡ್ಬಿಡ್ತಾನೆ. ತಪ್ಪು ಹೋಗ್ತಾರೆ, ಮಾರ್ಕ್ಸ್ ಕಾರ್ಡ್ ಜೀರೋ ಅಂತ ಕಳಿಸ್ತಾರಲ್ಲ, ತಪ್ಪು ಹೋಗ್ತಾರೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ನಾವಿಲ್ಲಿ ಹ್ಯಾಕ್ ಆಯ್ತೇವಲ್ಲ, ಹಾಗೆ ಇದು ಸರ್ಕಾರದ ನಿಯಮ, ಯೂನಿವರ್ಸಿಟಿ ನಿಯಮವನ್ನು ಪಾಲಿಸಬೇಕು. ಇದು ಲೌಕಿಕ, ಅದು ವೈದಿಕ, ದೇವರ ಸಂಕಲ್ಪವನ್ನು ಪಾಲಿಸಬೇಕು. ಅದಕ್ಕೆ ಭೀಮ ಅತಃ ಕೃಷ್ಣಭತಾಭಿಜ್ಞೋ ಭೀಮ ಏವ ನ ಸಂಶಯ. ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ಬರೀತಾರೆ, ಕೃಷ್ಣರ ಸಂಕಲ್ಪ ಅಂತ ಯಾರಿಗೆ ಗೊತ್ತಿದೆ? ಅದು ಭೀಮಸೇನನಿಗೆ ಗೊತ್ತಿದೆ. ಅದಕ್ಕೆ ಪೂರ್ಣ ಪ್ರಜ್ಞ ಅಂತ ಕರೆ. ದೇವರ ಸಂಕಲ್ಪಕ್ಕೆ ತಲೆಬಾಗಿ ನಡೀಬೇಕು. ನಿನ್ನ ಸಂಕಲ್ಪ ಅನುಸಾರ ಮಾಡು, ಜಗನ್ನಾಥಾಸರ ದೇವರ ನಾಮವು. ದೇವರ ಸಂಕಲ್ಪಕ್ಕೆ ಮಣಿಬೇಕು ನಾವು. ಪ್ರವಾಹಕ್ಕೆ ಎದುರು ಹೋಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದು ಪ್ರವಾಹಕ್ಕೆ ಅನುಗುಣವಾಗಿ ಹೋದ್ರೆ ಹೋಗ್ಬೋದು. ಎಂತ ಎಕ್ಸ್ಪರ್ಟ್ ಈಜುಗಾರ ಅಂತ ಹೇಳಿ ಹೋದ ಅಂದ್ರೆ ಹೋಗೇ ಬಿಡ್ತಾನೆ. ದೇವರಿಗೆ ತಲೆಬಾಗಿ ಬೆಳಗೋದಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ. ಇಟ್ಟಾಂಗೆ ಇರುವೇನೋ ಹರಿಯೇ, ಆ ಪಾಲನೆಗೆ ದೊಡ್ಡ ವಿಶೇಷವಾದ ಸಿದ್ಧಿ ಬರ್ತದೆ. ಅದನ್ನು ತೋರಿಸ್ತಾ ಇದ್ದ. ಇಲ್ಲಿ ಒಂದ್ ಕಡೆಗೆ ನೋಡಿ, ದುಷ್ಟರ ಸಂಕಲ್ಪ ಈಗ ಕೊಲ್ಲಬಾರದು, ಆಗ ಕೊಲ್ಲಬೇಕು. ಆದರೆ ದ್ರೌಪದಿ ಕಷ್ಟದಲ್ಲಿದ್ದಾಳೆ, ಹೆಂಡತಿ ಕಷ್ಟದಲ್ಲಿದ್ದಾಳೆ, ಕೃಷ್ಣರ ಸಂಕಲ್ಪ ಆಗಿದೆ, ಏನ್ ಮಾಡಬೇಕೀಗ ಪ್ರಶ್ನೆ. ಇದು ಧರ್ಮ ಸಂಕಟ ಅಂತ ಕರೀತಾರೆ. ಹೆಂಡತಿಗೆ ಆಪತ್ತಿದೆ, ಕೃಷ್ಣರ ಸಂಕಲ್ಪ ಆಗಿದೆ. ಇಂಥ ಹೊತ್ತಲ್ಲಿ ಏನ್ ಮಾಡ್ತಾರೆ? ಆ ಕೃಷ್ಣರ ಸಂಕಲ್ಪ ಕೃಷ್ಣಾರ್ಪಣ ಅಂತ ಹೇಳಿ ಹೆಂಡತಿ ಮಕ್ಕಳ ರಕ್ಷಣೆಗೆ ಹೊರಟು ಬಿಡ್ತಾರೆ. ಈಗ ಯಾವ ಧರ್ಮ ರೀ, ಭಾರಿ ಸೀರಿಯಸ್ ಇದೆ ಅಂದು ಬಿಡ್ತಾನೆ ಅಷ್ಟೇ. ಆದ್ರೆ ಭೀಮಸೇನ ಧರ್ಮ ಬಿಡ್ಲಿಲ್ಲ. ಇಲ್ಲಿ ಹೆಂಡತಿಯ ರಕ್ಷಣೆಗಿಂತ ಕೃಷ್ಣರ ಸಂಕಲ್ಪ ದೊಡ್ಡದು. ಇಷ್ಟು ಯೋಚನೆ ಯಾರು ಮಾಡ್ಲಿಕ್ಕಾಗ್ತದೆ? ಸಾಧ್ಯ ಇಲ್ಲ. ಮನುಷ್ಯ ಯಾರು ಹೇಳಕ್ಕೋರು ಅವರೇ ಹೊಡೆದು ಬಿಡ್ತಾರೆ. ಬುದ್ಧಿ ಇದೆ ಅಂದ್ರೆ ನಿಮಗೆ, ನೋಡ್ರಿ ಏನಾಗ್ತಾ ಇದೆ ಅಂತ ಹೇಳಿಬಿಡ್ತಾನೆ ಹೊರತು ಸಹಿಸ್ಕೊಳ್ಳಕ್ಕಾಗೋದಿಲ್ಲ. ಆದ್ರಿಂದ ಭೀಮಸೇನ ಹಿರಿಮೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಭೀಮಸೇನಿಗೆ ಒಂದ್ ಕಡೆಗೆ ಹೆಂಡತಿ, ಒಂದ್ ಕಡೆಗೆ ದೇವರು. ಯಾವಾಗಲೂ ಕೂಡ ಹೆಂಡತಿಯಲ್ಲಿ ಪ್ರೀತಿ ಬೇಡ ಅಂತ ಹೇಳಲಿಲ್ಲ, ಮಕ್ಕಳಲ್ಲಿ ವಾತ್ಸಲ್ಯ ಬೇಡ ಅಂತ ಹೇಳಲಿಲ್ಲ. ಆದ್ರೆ ದೇವರಲ್ಲಿ ಭಕ್ತಿಗಿಂತ ಯಾವುದು ದೊಡ್ಡದಲ್ಲ. ನಾವು ಇದು ನಮ್ಗೆ ಇಲ್ಲ ಅರ್ಥ ಆಗೋದಿಲ್ಲ. ದೇಶಭಕ್ತಿ ಬಂದಾಗ ಅರ್ಥ ಆಗ್ತದೆ. ಒಬ್ಬ ಗೂಂಡಾ ಮಗ ಇದ್ದಾಗ, ಅವನ ದೇಶ ದ್ರೋಹಿ ಆದಾಗ, ತಾಯಿ ಆಗಲಿ ತಂದೆ ಆಗಲಿ ಅವನ ಶೂಟ್ ಮಾಡಿದ್ರೆ ಅಥವಾ ಪೊಲೀಸರು ಹಿಡ್ಕೊಟ್ರೆ ಅವನ್ನ ಹೊಗಳ್ತಾರೆ ಹೊರತು ಬಯೋದಿಲ್ಲ. ಅಲ್ಲಿ ಪ್ರೀತಿ ಕೌಂಟ್ ಆಗಬಾರದು, ದೇಶಭಕ್ತಿ ಕೌಂಟ್ ಆಗಬೇಕು. ಮನೆಗಿಂತ ದೇಶ ದೊಡ್ಡದು. ಅಲ್ಲಿ ಹೇಗೋ ಎಲ್ಲಾ ದೇಶಕ್ಕಿಂತ ದೇವರು ದೊಡ್ಡವರು. ಜನ್ಮಾದ್ಯಶ ಯತಃ ವಿಶ್ವದ ಸ್ವಾಮಿ ಪರಮಾತ್ಮನಾದ್ದರಿಂದ ದೇವರ ಸಂಕಲ್ಪಕ್ಕಿಂತ ದೊಡ್ಡದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ದೊಡ್ಡ ದೊಡ್ಡ ಸಂಸ್ಕಾರ ಬೇಕು ನಮಗೆ. ಸಾಮಾನ್ಯರಿಗೆ ಅರ್ಥವಾಗೋದಿಲ್ಲ ಅದು. ಹೆಚ್ಚೆಚ್ಚು ನೋಡ್ತಾ ಹೋದರೆ ಅದನ್ನೇ ಪ್ರೀಣಾಯಾಮೋ ವಾಸುದೇವಂ ಅಂತ ಕರೆ. ನಾನು ವಾಸುದೇವನನ್ನು ಪ್ರೀತಿಪಡಿಸ್ತೇನೆ ಹೊರತು ಮತ್ತೊಬ್ಬರನ್ನಲ್ಲ. ಮತ್ತೊಬ್ಬರನ್ನು ಪ್ರೀತಿಪಡಿಸೋಣ. ವಾಸುದೇವರ ಸಂಕಲ್ಪಕ್ಕೆ ಅನುಗುಣವಾಗಿದ್ದರೆ ಎಲ್ಲರಿಗೂ ಸರಿ. ಆದರೆ ದೇವರ ಸಂಕಲ್ಪ ವಿರುದ್ಧವಾಗೋದಾದರೆ ಯಾರೂ ಇಲ್ಲ. ಯಾಕೆ ದೇವರುಗಳು ಯಾಕೆ ಇಷ್ಟು ಭಕ್ತಿ ತೋರಿಸ್ಬೇಕು ಅಂದ್ರೆ, ಹೆಂಡತಿ ಮಕ್ಕಳು ಮೊದಲಾದವರಿಂದ ಒಂದೊಂದು ರೀತಿ ಉಪಕಾರ ಇರಬಹುದು, ದೇವರಿಂದ ಎಲ್ಲ ರೀತಿ ಉಪಕಾರ ಇರೋದ್ರಿಂದ ಹಾಗೆ ಮಾಡಬೇಕು. ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃ ಗತಿ, ಇಷ್ಟೆಲ್ಲ ದೇವರಾಗಿರೋದ್ರಿಂದ ನಾವು ದೇವರಿಗೆ ಕೊಡಷ್ಟು ಗೌರವವನ್ನ ಬೇರೆ ಯಾರಿಗೂ ಕೊಡ್ಲಕ್ಕಾಗೋದಿಲ್ಲ. ಇದು ನಿಯಮ ಇದೆ. ದೇವರಿಗೆ ಕೊಡ್ಲಿಕ್ಕಾಗ್ತಕ್ಕಂಥ ಗೌರವವನ್ನ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಜಗತ್ ಸ್ವಾಮಿಯವನು. ಇದು ಸಿದ್ಧಾಂತ. ಭೀಮಸೇನ ಈ ರೀತಿ ತಲೆಬಾಗಿ ನಡೆಯೋದಿಕ್ಕೇನೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ. ಎಷ್ಟೋ ಜನ ಯಾವ್ಯಾವುದೋ ಒಂದು ಹಂತದಲ್ಲಿ ಗೆಲ್ತಾರೆ, ಒಂದ್ ಹಂತದಲ್ಲಿ ಸೋಲ್ತಾರೆ. ಒಂದು ಕ್ವಾರ್ಟರ್ ಫೈನಲ್ಸ್ ನಲ್ಲಿ ಗೆದ್ದು, ಸೆಮಿಫೈನಲ್ಸ್ ಗೆದ್ದು, ಫೈನಲ್ಸ್ ನಲ್ಲಿ ಸೋಲೋರು ಇರ್ತಾರಲ್ಲ ಆ ಟೈಪ್. ಅಂತ ಆ ರೀತಿ ಭೀಮಸೇನ ಎಲ್ಲೂ ಸೋಲೋದಿಲ್ಲ ಅಂಬುದು ಭೀಮಸೇನ ರೆಕಾರ್ಡ್. ಗೌತಮ ಮುನಿಗಳಿದ್ದಾರೆ ಉದಾಹರಣೆ. ಅವರು ಒಂದ್ಸರ್ತಿ ದೊಡ್ಡ ತಪ್ಪು ಮಾಡಿಬಿಟ್ರು, ರಾಮಾಯಣದಲ್ಲಿ ಬರ್ತದೆ. ಅವರು ತಮ್ಮ ಯೋಗ್ಯತೆಗೆ ಮೀರಿದ ಗುರಿಯನ್ನು ಸಾಧಿಸ್ಲಿಕ್ಕೆ ಅಂತ ಹೊರಟು. ಗೌತಮರು ಗೌತಮರಾಗಿದ್ದರೆ ತಪ್ಪಲ್ಲ, ತಾವಿನ್ನೂ ದೊಡ್ಡ ಋಷಿಗಳಾಗಬೇಕು ಅಂತ ಹೊರಟು. ಬರೀ ದೊಡ್ಡವರಾದರೂ ಹೋಗಕ್ಕೆ ಪ್ರಯತ್ನ ಪಟ್ಟರೆ ತಪ್ಪಲ್ಲ, ಮಿತಿ ಮೀರಬಾರದು. ಓವರ್ ಸ್ಪೀಡ್ ಹೇಗೋ ಹಾಕಿ, ಓವರ್ ಸ್ಪೀಡ್ ಲೀಡ್ಸ್ ಟು ಆಕ್ಸಿಡೆಂಟ್ ಅಂತ ಗೊತ್ತಲ್ಲ, ಆ ತರಹ ಅಧಿಕ ಕೆಟ್ಟ ಗುರಿಯನ್ನು ಕುರಿತು ಪ್ರಯತ್ನ ಪಟ್ಟರೆ ಅದು ಉದ್ಧಾರ ಹೇತು ಅಲ್ಲ, ಅದು ಪತನ ಹೇತು ಅಂತ ಕರೀತು. ಅಯೋಗ್ಯ ವಿಚ್ಛನ್ ಪುರುಷ ಪತತ್ತೇವನ ಸಂಶಯ. ಅವರೇನ್ ಮಾಡಿದರಂತೆ, ಮುಂದೆ ತಪಸ್ಸನ್ನು ಮಾಡಿಬಿಟ್ರು. ಅಂಥ ತಪಸ್ಸು ಏನಾಗ್ತದೆ ಅಂದರೆ ಗುರಿ ಸಿದ್ಧಿಸೋದಿಲ್ಲ, ಅವ್ರು ಎಟುಕೋದಿಲ್ಲ, ಆ ತಪಸ್ಸು ಮಾಡಿದ್ದು ಉಳ್ಕೊಂಡ್ಬಿಡುತ್ತೆ. ಉಳ್ಕೊಂಡ ತಪಸ್ಸು ಜೀರ್ಣವಾಗದ ಅನ್ನ ಇದ್ದ ಹಾಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರು. ಜೀರ್ಣವಾಗದ ಅನ್ನ ಹೇಗೆ ದೇಹದ ಆರೋಗ್ಯವನ್ನು ಕೆಡಿಸಿಬಿಡುತ್ತೋ, ದಕ್ಕದೇ ಇರತಕ್ಕಂಥ ತಪಸ್ಸು ಅದನ್ನ ಅಧಿಕ ಪುಣ್ಯ ಅಂತ ಕರೀತಾರೆ. ಅದು ಭಾರಿ ಅಪಾಯಕರ, ಓವರ್ ಸ್ಪೀಡ್ನಿಂದ ಪ್ರಾಣ ಹೋಗೋ ಹಾಗೆ ಆಗಿ ಹೋಗ್ತದೆ. ಅದು ಬ್ಯಾಲೆನ್ಸ್ ಮಾಡಬೇಕೀಗ. ದೇವತೆಗಳೆಲ್ಲ ಉಪಾಯ ಮಾಡ್ತಾರೆ. ರಾಮಾಯಣದ ಕಥೆಯಲ್ಲಿ ಯಾಕೆ ಬಂದವರು ಭೀಮನ ಬಗ್ಗೆ ಹೇಳಬೇಕಾದ್ರಿಂದ ಹೇಳ್ತಿದ್ದೇನೆ. ಹೇಗಾದ್ರೂ ಮಾಡಿ ಗೌತಮರ ಹೆಚ್ಚಿನ ಪುಣ್ಯ ಹೋಗಬೇಕು. ಹೆಚ್ಚಿದ್ದ ವಾಂತಿ ಮಾಡಿಸ್ತಾರೆ ನೋಡಿ, ಆ ಟೈಪ್ ಔಷಧಿ ಕೊಟ್ಟು ವಾಂತಿ ಮಾಡಿಸಿಬಿಟ್ರೆ ಸರಿ ನಾರ್ಮಲ್ ಆಗ್ತಾನೆ. ಆ ಟೈಪ್ ಇರ್ತದೆ. ಅವ್ರ ಪುಣ್ಯ ತೆಗಿಬೇಕು. ಅವರು ಪುಣ್ಯ ಹೋಗಬೇಕಾದ್ರೆ ಅವರು ಪಾಪ ಮಾಡಬೇಕು. ಪಾಪ ಮಾಡಬೇಕಾದ್ರೆ ಶಾಪ ಕೊಡಬೇಕು. ಶಾಪ ಕೊಡಬೇಕಾದ್ರೆ ಅವ್ರಿಗೆ ಕೋಪ ಬರಬೇಕು. ಕೋಪ ಬರಬೇಕಾದ್ರೆ ಮನಸ್ಸಿಗೆ ತಾಪ ಆಗಬೇಕು. ಆ ಲಿಂಕ್ ಇಟ್ಟುಕೊಂಡು ಏನಾದ್ರು ತಾಪ ಮಾಡಬೇಕು ಅಂತ ಹೊರಟು ಹೋಗಿ ಗೌತಮರು ಯಾವ ಲೆವೆಲ್ ಮುಟ್ಟಿದ್ರು ಅಂದ್ರೆ ಸಣ್ಣ ಪುಟ್ಟ ಇದಕ್ಕೆ ಅವರು ಏನು ಅಟ್ರಾಕ್ಟ್ ಇರಲಿಲ್ಲ. ಮೇನಕೆ ರಂಭ ಯಾರು ಬಂದರೂ ಅವರು ಮೀರಿಬಿಟ್ಟಿದ್ರು ಆಗ್ಲೇ. ಆ ಅಬೌ ಯಾವ ಲೆವೆಲ್ ಇತ್ತು, ಏನು ಮಾಡಬೇಕು ಅವ್ರ ತಪಸ್ ಕೆಡಿಸ್ಲಿಕ್ಕೆ ಅಂತ ಯೋಚನೆ ಮಾಡಿದ್ರು. ಕೊನೆ ನಮಗೆ ಕಥೆ ಗೊತ್ತು, ಅವ್ರ ಹೆಂಡತಿ ಅಹಲ್ಯ. ಅಹಲ್ಯ ಗಮನ ಮಾಡಕ್ಕೆ ಇಂದ್ರದೇವರು ಗೌತಮರ ವೇಷದಲ್ಲೇ ಬಂದ್ರು. ಅಹಲ್ಯಗೆ ಗೊತ್ತಾಗಲಿಲ್ಲ, ಮುಂದಿನ ಕಥೆ ನಮಗೆ ಗೊತ್ತು. ಆಗ ಗೌತಮರು ನೋಡ್ತಾರೆ, ಸಿಟ್ಟು ಬಂದ್ಬಿಡ್ತಾರೆ. ಅಷ್ಟೊತ್ತು ತಡ್ಕೊತಿ ಎಲ್ಲದನ್ನು ಗೆದ್ದಿದ್ರು. ಯಾವಾಗ ಹೆಂಡತಿನ ಕೆಣಕಿದ್ರೋ ಇಲ್ಲೋ ಸಿಟ್ಟು ಬಂದು ತಕ್ಷ ಶಾಪ ಕೊಟ್ಟೇ ಬಿಟ್ರು. ಶಾಪ ಕೊಡ್ತಿರ್ಲಿಕ್ಕೆ ಅವ್ರ ಪುಣ್ಯ ಸರ್ರ ಅಂತ ಇಳಿದು ಹೋಯ್ತು. ಇಳಿತಿರ್ಲಿಕ್ಕೆ ನಾರ್ಮಲ್ ಆಗಿದೆ. ಅಂದ್ರೆ ಎಲ್ಲಾ ತಡ್ಕೊಂಡ ಗೌತಮರಿಗೆ ಆ ಹೆಂಡತಿ ಮೇಲೆ ಕೈ ಮಾಡದೆ ತಡ್ಕೊಳಕ್ಕಾಗ್ಲಿಲ್ಲ. ಇದು ಮನುಷ್ಯನ ವೀಕ್ನೆಸ್ ಇದು. ನರಹರಿ ತೀರ್ಥರು ಕೆಲವು ದೇವರಾಮ ಬರೆದಿದ್ದಾರೆ. ಒಂದ್ ಕಡೆ ಹೇಳ್ತಾರೆ, ಎಂತೂ ಮರುಳಾದೆ ನಾನೆಂತೂ ಮರುಳಾದೆ ಸಂತತ ಪೊರೆ ರಘುಕುಲ ತಿಲಕ ಅಂತ ಒಂದು ದೇವ್ರ ನಾಮ. ನಾವು ಎಷ್ಟು ಮರುಳಾಗ್ತೇವೆ, ಹೇಗೆ ತಪ್ಪು ಮಾಡ್ತೇವೆ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾರೆ. ಸತಿಯಳ ಬೈದರೆ ನಾ ಬೈವೆ, ಸಿರಿಪತಿಯನ್ನು ಬೈದರೆ ಕೇಳುತ್ತಾ ನಗುವೆ ಅಂತ ಹೇಳಿ. ನಿನ್ನ ಹೆಂಡತಿ ಅಂದ್ರೆ ಏನಾಯ್ತು ಶುರು ಮಾಡೇ ಬಿಡ್ತಾನಾಗ್ಲೇ. ಲಕ್ಷ್ಮೀಪತಿಯ ಮೇಲೆ ಬೈಕೊಂಡವ್ರೆ ನಮಗೆ ಸಂಬಂಧ ಇಲ್ಲಲ್ಲ. ಆತ ದೇವರ ಕೆಲಸ ಯಾರ ಕೆಲಸ ಇರಲ್ಲ ಅಂತಾರಲ್ಲ ಹಾಕಿ. ಮನುಷ್ಯನ ನೇಚರ್, ಲಕ್ಷ್ಮೀಪತಿಯನ್ನು ಬೈದರೆ ಕೇರ್ ಮಾಡೋದಿಲ್ಲ, ತನ್ನ ಸತಿಯನ್ನು ಬೈದರೆ ಮಾತ್ರ ಕೇರ್ ಮಾಡ್ತಾನೆ. ಮನುಷ್ಯನ ದೌರ್ಬಲ್ಯವನ್ನ ನರಹರಿ ತೀರ್ಥ ಹೇಳಿದ್ದಾರೆ. ಗೌತಮರ ದೌರ್ಬಲ್ಯ ಆಯ್ತು, ಅವರು ಶಾಪ ಕೊಟ್ಟು ತಮ್ಮ ಮುನ್ನ ಕಳ್ಕೊಂಡು ನಾರ್ಮಲ್ ಆದ್ರೂ ಮುಂದೆ ನಮಗೆ ಗೊತ್ತು. ಹೆಂಡತಿಗೂ ಶಾಪ ಕೊಟ್ರು, ಇಂದ್ರದೇವರಿಗೂ ಶಾಪ ಕೊಟ್ರು. ಅವರಿಗೆ ನಿಜವಾಗ್ಲೂ ಅನರ್ಥ ತಾವು ಮಾಡ್ಕೊಂಡು ಬಿಟ್ರು. ಅಲ್ಲಿ ನಾರ್ಮಲ್ ಆಗೋತಿ ಇಷ್ಟು ಪ್ರಸಂಗ ಬಂತು. ಅದಕ್ಕೆ ಅಧಿಕ ಪುಣ್ಯ ಅಂಬುದು ಅಪಾಯಕರ ಅಂತ ಹೇಳ್ತಾರೆ. ಇಂದು ಸುಭಾಷತ್ ಬಂದಿದೆ, ಅಧಿಕ ಪುಣ್ಯ ಅಂಬುದು ಅಪಾಯಕರ. ನಮ್ಮ ಯೋಗ್ಯತೆಗೆ ಮೀರಿದ ಪುಣ್ಯವನ್ನು ಮಾಡಬಾರದು. ನಾವು ಮೊದಲೇ ಹುಷಾರಾಗ್ಲಿಕ್ಕೆ ಹೋಗಬಾರ್ದು. ಓ ನಾಳೆಯಿಂದ ಒಪ್ಪದ ಒಂದೇ ಸನ್ಯಾನಿ ಮಾಡೋಣ, ಮೂರು ಮಾಡಿಬಿಟ್ರೆ ಜಾಸ್ತಿ ಆದರೆ ಕಷ್ಟ. ಪ್ರತಿದಿನ ದೇವ್ರ ಪೂಜೆ ಬೇಡ, ಸಂಕಟ ಬಂದಾಗ ಅಷ್ಟೇ ವೆಂಕಟರಮಣ, ನಿತ್ಯ ಬೇಡ. ಇನ್ಮೇಲೆ ಹಾಗಾಗಿ ಕ್ಲಬ್ಗೆ ಹೋಗ್ತಿರೋದು ವಾಸಿ, ಪುಣ್ಯ ಜಾಸ್ತಿ ಆಗಿಬಿಟ್ರೆ ಕಷ್ಟ. ಬರೀ ದಿವಸ ದೇವಸ್ಥಾನಕ್ಕೆ ಹೋಗಬಾರದು, ಗುರುವಾರ ಮಾತ್ರ ಸಾಕು, ಉಳಿದ ದಿವಸ ಆ ಕಡೆ ಹೋಗಿಬಿಡ್ಬೋದು ಅಂತ ತಿಳ್ಕೊಳ್ಳೋಕೆ ಹೋಗಬೇಡ್ರಿ. ಅಧಿಕ ಪುಣ್ಯ ಅನ್ನೋದು ಎಲ್ಲರಿಗೂ ಅಲ್ಲ, ಇದು ದೇವಾನಾಮ ಋಷೀಣಾಮ ದೇವತೆಗಳು ಋಷಿಗಳ ಕೇಸೆ ಹೊರತು ಇದು ಮನುಷ್ಯ ಸ್ಪೀಡ್ ಲಿಮಿಟ್ ಅಂತ ಹಾಕಿರ್ತಾರೆ. ಯಾರಿಗೆ ಅದು? ಪೆಡೆಸ್ಟ್ರಿಯನ್ಸ್ಗೆಲ್ಲ, ಪಾದಚಾರಿಗಳಿಗೆಲ್ಲ, ವೆಹಿಕಲ್ಸಿ ಮಾತ್ರ ಅಷ್ಟೇ. ಈ ಸೈಕಲ್ಗೂ ಸ್ಪೀಡ್ ಲಿಮಿಟ್ ಹಾಕೋದಿಲ್ಲ, ಆ ವೆಹಿಕಲ್ ಅದು ಕರೆದೇ ಇಲ್ಲ. ಈಗ ಆ ಸ್ಥಿತಿ ಬಂದ್ಬಿಟ್ಟು ಈ ಸ್ಕೂಟರ್ ಕಾರ್ ಅವಕ್ಕೆಲ್ಲ ಸ್ಪೀಡ್ ಲಿಮಿಟ್ ಹೊರತು ವಿರುದ್ಧವರಿಗೆಲ್ಲ. ಆ ಲಿಮಿಟ್ ಅವರಿಗೆ, ಓವರ್ ಸ್ಪೀಡ್ ಇಂದ ಅವರಿಗೂ ಅಪಾಯ, ಜನಕ್ಕೂ ಅಪಾಯ. ಆ ಕಾನ್ಸೆಪ್ಟ್ ನಮಗೆ ಅದಕ್ಕಿಂತ ಹೆಚ್ಚಾಗಿ ಈ ಓವರ್ ವೋಲ್ಟೇಜ್ ಗೊತ್ತಾಗ್ತದೆ ನೋಡ್ರಿ. ಅಯ್ಯೋ ನಮ್ಮ ಟಿ ವಿ ಹೋಯ್ತು ಹೋಯ್ತು ಒದ್ದಾಡ್ತಿರ್ತಾರೆ, ಓವರ್ ವೋಲ್ಟೇಜ್ ಆಗಿಬಿಟ್ಟು ಆಗತ್ತೆ ಅಂತ ಹೇಳಿಬಿಟ್ಟು. ಓವರ್ ವೋಲ್ಟೇಜ್ ಇಂದ ಹೇಗೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಗೂಡ್ಸ್ ಹಾಳಾಗ್ತಾವಲ್ಲ, ಹಾಗೆ ಅಧಿಕ ಪುಣ್ಯ ಅಂತ ಹಾಕಿ. ಅದಕ್ಕೇನ್ ಮಾಡ್ತಾರೆ? ಸ್ಟೆಬಿಲೈಸರ್ ಹಾಕ್ತಾರೆ ನೋಡಿ. ಸ್ಟೆಬಿಲೈಸರ್ ಹಾಕಿಬಿಟ್ಟು ಅದನ್ನ ಮೇಂಟೈನ್ ಮಾಡ್ತಾರೆ. ಪರಮಾತ್ಮ ಇದನ್ನೆಲ್ಲ ಮಾಡಿ ಸ್ಟೆಬಿಲೈಸ್ ಮಾಡೋಕ್ಕಿಂತ ಕೆಲಸ ಮಾಡ್ತಾರೆ. ಗೌತಮರ ಕೇಸು ಎಲ್ಲ ಕೇಸು ಸ್ಟೆಬಿಲೈಸಿಂಗ್ ಕೇಸ್ ಇವೆಲ್ಲ ಕೊಡ್ತಾರೆ. ಸ್ಟೆಬಿಲೈಸರ್ ಕಾನ್ಸೆಪ್ಟು ನಮ್ಮ ಶಾಸ್ತ್ರದ್ದೇನೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ರೆ ಆ ಸ್ಟೆಬಿಲೈಸರ್ ಹಾಕೋದು ಯಾವ್ದಕ್ಕೆ ಹಾಕ್ತಾರೆ? ಈ ಬಲ್ಬ್ಗಳು ಸ್ಟೆಬಿಲೈಸರ್ ಹಾಕೋದಿಲ್ಲ, ಹಾಕೋದು ಟಿ ವಿ ಫ್ರಿಜ್ ಅಂಥದಕ್ಕೆ ಹಾಕ್ತಾರೆ ಹೊರತು ಬೆಲೆ ಬಾಳೋ ವಸ್ತುಗಳು ಸ್ಟೆಬಿಲೈಸ್ ಹಾಕ್ತಾರೆ ಹೊರತು ಸಾಮಾನ್ಯದಕ್ಕೆ ಹಾಕೋದಿಲ್ಲ. ನಮಗೆಲ್ಲ ಸ್ಟೆಬಿಲೈಸ್, ನಮ್ಗೆ ಹೋದ ಸ್ಟೆಬಿಲೈಸ್ ಇದ್ರೆ ತಾನೇ ಹೋಗ್ಲಿಕ್ಕೆ ಮೊದಲು. ನಾವು ಸ್ಟ್ಯಾಟಿಕ್ ಇದ್ದವರು ಸ್ಟೆಬಿಲೈಸರ್, ಅದಕ್ಕೆ ಸ್ಟ್ಯಾಟಿಕ್ ನೇಚರ್ ಬೇಕಿಲ್ಲ. ಅದೆಲ್ಲ ಅದೆಲ್ಲ ಸಾಧನೆ ಮಾಡ್ತಕ್ಕಂಥ ಹೆಚ್ಚೆಚ್ಚಿನ ಜನಕ್ಕೆ ಬೇಕು, ಅದಕ್ಕೆ ಉತ್ತಮ ಯೋಗ್ಯತೆ ಜನಕ್ಕೆ, ಗೌತಮಾದಿಗಳಿಗೆ ಅದು ಬೇಕು. ಆದರೆ ಭೀಮಸೇನ ಎಷ್ಟು ದೊಡ್ಡ ವ್ಯಕ್ತಿ ಇದ್ರೆ ಅವರಷ್ಟು ಪುಣ್ಯ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರಿಗೆ ಅಧಿಕ ಪುಣ್ಯಾಗಿ ನಾಶ ಆಗೋ ಚಾನ್ಸಸ್ಸೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಇವತ್ತು ನೀರು ತಂಬಿಗೆ ಹಾಕಿದ್ರೆ ಹೆಚ್ಚಾಗಬಹುದು, ಹಂಡೆಗೆ ಹಾಕಿದ್ರೆ ಹೆಚ್ಚಾಗಬಹುದು, ಓವರ್ ಟ್ಯಾಂಕು ಬೇಕಾದ್ರೆ ಫಿಲಪ್ ಆಗಿ ನೀರು ಬಿಡಬಹುದು, ಸಂಪು ಓವರ್ಫ್ಲೋ ಆಗಬಹುದು, ನದಿಗಳು ಫ್ಲಡ್ಸ್ ಬರಬಹುದು, ಸಮುದ್ರ ಎಷ್ಟು ತಗೊಂಡ್ರು ಫುಲ್ ಹಾಗೆ ಇರುತ್ತೆ. ಭೀಮಸೇನ ಗುಣ ಸಮುದ್ರನಾದ್ದರಿಂದ ಅವ್ರಿಗೆ ಅಧಿಕ ಪುಣ್ಯ ಅಂಬೋದು ಇಲ್ಲೇ ಇಲ್ಲ. ಎಷ್ಟನ್ನು ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಅವರಿಗಿತ್ತು. ಬಂಡಿ ಅನ್ನವ ಉಂಡಿತು ಕೂಸು ಅಂತೀವಲ್ಲ, ಬರೀ ಅಣ್ಣ ಬಂಡಿ ಅನ್ನ ಉಣ್ಣೋದಲ್ಲ, ಎಷ್ಟು ಪುಣ್ಯ ಮಾಡಿದ್ರೆ ಉಳ್ಕೊಳ್ಳುತ್ತೆ. ಧರ್ಮರಾಜನ ಶಕ್ತಿ ಇಲ್ಲ. ಅದಕ್ಕೆ ದೊಡ್ಡ ಪ್ರಶ್ನೆಗೆ ಉತ್ತರ ಇದು. ರಾಜಸೂಯಾಗ ಮಾಡಿಬಿಟ್ನಲ್ಲ, ಆತನಿಗೆ ಸ್ವಲ್ಪ ಜಾಸ್ತಿ ಪುಣ್ಯ ಜಾಸ್ತಿ ಇದೆ, ಅಧಿಕ ಪುಣ್ಯ ಶುರುವಾಯ್ತು. ಹಸೆಮಣೆ ಮೇಲೆ ಕೂತಲ್ಲ ದೀಕ್ಷಿತನಾಗಿಬಿಟ್ಟು ಆತನ ಯೋಗ್ಯತೆ ಅಲ್ಲ. ಅಲ್ಲಿ ಯಾರು ಕೊಡಬೇಕಾಗಿತ್ತು? ಬರೀ ಭೀಮಸೇನ ಕೊಡಬೇಕಾಗಿತ್ತು. ಆ ಯೋಗ್ಯತೆ ಇಲ್ಲ. ಕೂತ್ಬಿಟ್ನಲ್ಲ, ಹೆಸರಿ ಪುಣ್ಯ ಕ್ರೆಡಿಟ್ ಆಯಿತು. ತಕ್ಷಣ ಬಂದು ಒಂದು ಕೋಟ್ಯಾಧೀಶ ಫುಲ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಅವ್ರು ರೈಡ್ ಮಾಡಕ್ ಚಾನ್ಸಸ್ಸೇ ಇಲ್ಲ. ಆಡಿದರೆ ಕ್ಲರ್ಕು ಮಲ್ಟಿಸ್ಟೋರ್ಡ್ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ, ರೈಡ್ ಮಾಡ್ತಾರೆ. ಎಲ್ಲಿಂದ ಒಂದು ಸಂಪಾದನೆ ಅಂತ ಕೇಳ್ತಾರೆ. ಎಕ್ಸ್ಪ್ಲೇನ್ ಮಾಡ್ಬೇಕು. ಈಗ ಅವನಿಗಿದೆ ಬೇಗ ಫ್ಯಾಕ್ಟ್ರಿ ಇಟ್ಟಿದ್ದಾನೆ, ಸಿಕ್ಕಾಬಟ್ಟಿದೆ, ಸಾಕೋದನ್ನು ಕೊಟ್ಟಿದ್ದಾನೆ, ಎಲ್ಲ ವೈಟ್. ಏನು ಮಾಡಾಗಿಲ್ಲ, ಇವ್ರು ಇರೋದೇ ಸ್ವಲ್ಪ. ಆದ್ರೆ ಸಂಬಳದ 10% ಅವನ ಆಸ್ತಿ ಇತ್ತು ಅಂತ ಕೇಳಿದ್ರೆ ಕರಪ್ಷನ್ ಇದೆ ಅಂತ. ಆ ತರಹ ಇವತ್ತು ಧರ್ಮರಾಜನ ಏನಾಯ್ತು, ಈಗ ತಾನು ಕೊಡಬಾರದಾಗಿತ್ತು. ಆದ್ರೆ ಕೂತ ಫಲ ಏನಾಯ್ತು ಅಂದ್ರೆ ಅಧಿಕ ಪುಣ್ಯ ಶುರುವಾಯಿತು. ಅಧಿಕ ಪುಣ್ಯದ ಅಧಿಕ ಪುಣ್ಯ ಹೋಗಬೇಕಲ್ಲ, ಅದಕ್ಕೆ ಬುದ್ಧಿ ಕೆಟ್ಟು ರಾಜಸೂಯಾಗ ಮಾಡಿದ, ಜ್ಯೂತಿಗೆ ಬಂದ ಸೀದ, ಎಲ್ಲ ತಪ್ಪು ಮಾಡಿದ್ನಲ್ಲ, ಎಲ್ಲ ಬ್ಯಾಲೆನ್ಸ್ ಆಗ್ತಾ ಇತ್ತು. ಅದು ಕಳ್ಕೊತಿರೋದೆಲ್ಲ ಅಧಿಕ ಪುಣ್ಯ. ದೇವತೆಗಳಿ ಬೇರೆ ಪಾಪ ಇಲ್ಲ, ಹೆಚ್ಚು ಪುಣ್ಯ ಕಳ್ಕೊಳ್ಳೋದೇ ಅವ್ರ ಪಾಪ. ಹೆಚ್ಚು ಪುಣ್ಯ ಕಳ್ಕೊಳ್ಳೋದೇ ಪಾಪ. ಇವತ್ತು ಉದಾಹರಣೆಗೆ 50 ಲಕ್ಷಕ್ಕೆ ಮಾರೋ ಮನೆ 40 ಲಕ್ಷಕ್ಕೆ ಮಾರಿದ ಅಂದ್ರೆ ಲಾಸೆ, ಅದು ಲಾಸೆ, ಡೆಫಿನೆಟ್ಲಿ ಲಾಸು. ತಗೊಂಡಿದ್ದು 10 ಲಕ್ಷಕ್ಕೆ ಲಾಸ್ ಆಫ್ ಗೇನ್ ಲೆಕ್ಕ ಹಾಕ್ರಿ ಈಗ, ಆ ಡೆಫಿನೆಟ್ಲಿ ಗೇನು, ಬಟ್ ಮಾರ್ಕೆಟ್ ರೇಟಿಗೆ ಲಾಸು. ಆಧಾರ ವ್ಯವಹಾರ ದೇವತೆಗಳ ಯಾವಾಗಲೂ ಕೂಡ ಹೊರತು ಪಾಸಿಟಿವ್ ಲಾಸ್ ಅವರಿಗಿಲ್ಲ, ಅದು ನೆಗೆಟಿವ್ ಲಾಸ್ ಅಷ್ಟೇ. ಆದ್ರೆ ಅದು ಆಗಬಾರದಲ್ಲ, ಅದು ಭೀಮಸೇನ ವಾಯು ರುಜುಗಳಿಗೆ ಆಗೋದಿಲ್ಲ, ಯಾವಾಗಲೂ ಉಳಿತಕ್ಕಂಥ ಪುಣ್ಯ. ಆದ್ರಿಂದ ಧರ್ಮರಾಜ ದ್ರೌಪದಿ ಯಾವಾಗ ಆಸ್ತಿ ಜೂತಾಡಿದ ಆಗಲೇ ಹೆಚ್ಚು ಪುಣ್ಯ ಹೋಗಲೇ ಶುರುವಾಗಿಬಿಡುತ್ತಾಗಲೇ, ಯಾವಾಗ ಆಸ್ತಿಯೆಲ್ಲ ಕಳ್ಕೊಂಡ ಆಗಲೇ ಹೋಯ್ತು, ಯಾವಾಗ ತಮ್ಮ ಒಬ್ಬೊಬ್ಬರ ಸೋಲ್ತಾ ಬಂದ ಬೇಕಾದಷ್ಟು ಹೋಯ್ತು. ಭೀಮಸೇನ ಸೋತಾಗಂತೂ ಬೇಕಾದಷ್ಟು, ದ್ರೌಪದಿನ ಸೋತಾಗ ಸಾಕಷ್ಟು ಹೋಗ್ಬಿಟ್ಟಿದ್ವಿ. ಈ ರೀತಿ ಪುಣ್ಯ ಬ್ಯಾಲೆನ್ಸ್ ಆಗ್ಲಿಕ್ಕೆ ಬಂದ ಪ್ರಸಂಗ ಇದು. ಅರ್ಜುನ ಸುಮ್ಮನೆ ಕೂತ್ನಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮತ್ತೆ ಅರ್ಜುನ ಪುಣ್ಯನು ಕಡಿಮೆ ಆಗ್ತಾ ಇದೆ, ಯಾಕೆ ಪ್ರತಿಭಟನೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆದರೆ ಆ ಪ್ರತಿಭಟನೆ ಮಾಡಿ ದಿಬ್ಬರೇ ಇಬ್ಬರಾದ್ದರಿಂದ ಭೀಮಸೇನ ಒಂದ್ ಕಡೆಗೆ ವಿದುರ, ಭೀಮಸೇನ ಪುಣ್ಯ ಅಷ್ಟು ಜಾಸ್ತಿ ಆಗ್ತಾ ಇದೆ. ಆದ ಆತ ಮನಸ್ಸು ಕೆಡ್ತಾ ಇಲ್ಲ, ಆದ್ರಿಂದ ಅಧಿಕ ಪುಣ್ಯ ಅಂದ್ರೆ ಜೀರ್ಣ ಮಾಡಿಕೊಳ್ತಕ್ಕಂತ ಪೂರ್ಣ ಶಕ್ತಿ ಭೀಮನಿಗಿದೆ, ಉಳಿದವರಿಗಿಲ್ಲ. ಇದೇ ನೋಡಿ, ಈಗ ಗೌತಮರು ಅಹಲ್ಯ ಮೇಲೆ ಕೈ ಮಾಡಿದಾಗ ತಮ್ಮ ಹೆಂಡತಿಯನ್ನ ಮೋಹದಿಂದ ಆ ಕ್ಷಣಕ್ಕೆ ಶಾಪ ಕೊಟ್ಟು ಪುಣ್ಯ ಕಳ್ಕೊಂಡ್ವಿ. ಅವರಿಗೆ ಧರ್ಮಕ್ಕಿಂತ ಮೋಹ ದೊಡ್ಡದಾಯ್ತು. ಆದ್ರೆ ಭೀಮಸೇನ ಈ ಸಮಯದಲ್ಲೂ ಕೂಡ ದೇವರಿಗೆ ಮನಸ್ಸು ಸಂಕಲ್ಪದ ತಕ್ಕಂತೆ ನಡಿಬೇಕೇ ಹೊರತು ಹೆಂಡತಿ ಮುಖ್ಯ ಅಲ್ಲ, ದೇವರು ಮುಖ್ಯ. ಅರ್ಥ ಮಾಡ್ಕೊಳ್ಳಿ, ಹೆಂಡತಿ ಮುಖ್ಯ ಅಲ್ಲ ಅಂತ ಸುಮ್ಮನೆ ಅರ್ಥ ತಿಳ್ಕೊಂಡ್ಬಿಟ್ರೆ ತಪ್ಪಾಗಿಬಿಡ್ತದೆ. ಏ ಹೆಂಡತಿ ಮುಖ್ಯ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಶಾಸ್ತ್ರದಲ್ಲಿ ಅಂತ ಹೇಳಿ, ಆ ರೀತಿ ಅರ್ಥ ಅಲ್ಲ. ದೇವರು ಮತ್ತು ಹೆಂಡತಿ ಎರಡ ಮಧ್ಯೆ ಕ್ಲಾಶ್ ಬಂದ್ರೆ ಆಗ ದೇವರು ದೊಡ್ಡದು. ದೇಶಕ್ಕೂ ಇದಕ್ಕೂ ವ್ಯತ್ಯಾಸ ಬಂದಾಗ ದೇಶ ದೊಡ್ಡದು, ಅದರ್ವೈಸ್ ಮನೇನೂ ದೊಡ್ಡದು ದೇಶನೂ ದೊಡ್ಡದೇ. ಅದನ್ನು ಶಾಸ್ತ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಜನ ಏನ್ ಮಾಡ್ಬಿಡ್ತಾರೆ, ಅಪಾರ್ಥ ಮಾಡಿಕೊಂಡು ಯಾರೋ ಭಯ ಮಾಡ್ತಾರೆ ಸುಮ್ ಸುಮ್ಮನೆ. ಯಾರು ತಪ್ಪು ಮಾಡ್ತಾರೆ ಹೋದ್ರೆ ಯಾರೋ ಬೈತಾರೆ, ಅದಕ್ಕೋಸ್ಕರ ಅದು ಆ ತಪ್ಪು ತಪ್ಪಾಯ್ತು ತಿಳ್ಕೊಂಡ್ರಿಂದ ಇವ್ರು ತಪ್ಪೇ ಹೊರತು ಶಾಸ್ತ್ರದ ತಪ್ಪಲ್ಲ, ಸರಿಯಾಗಿ ಓದಬೇಕದನ. ಆದ್ದರಿಂದ ಈಗ ವಿರೋಧ ಬಂದಿದೆ. ಹೆಂಡತಿಯ ಸಂರಕ್ಷಣೆಗೆ ಅಂತ ಹೋದ್ರೆ ದುಶಾಸನ ಕೊಲ್ಲಬೇಕು, ಕೃಷ್ಣನ ಸಂಕಲ್ಪ ಇಲ್ಲ ಆ ಕೊಲ್ಲಬೇಕು. ಅದಕ್ಕೆ ಈಗ ಹೆಂಡತಿಗೆ ಆಪತ್ ಬಂದರೂ ಪರವಾಗಿಲ್ಲ, ನಾನು ಕೃಷ್ಣನ ಸಂಕಲ್ಪವನ್ನು ಬಿಡೋದಿಲ್ಲ. ಇದನ್ನ ಪರಿಶುದ್ಧ ಭಾಗವತ ಧರ್ಮ ಅಂತ ಕರೀತಾರೆ. ಅದಕ್ಕೆ ಜೈತೀರ್ಥರು ನ್ಯಾಯಸುಧೆಯೊಳಗೆ ಭಕ್ತಿಯನ್ನು ಡಿಫೈನ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಭಕ್ತಿ ಅಂದ್ರೆ ಏನು ಗೊತ್ತಾ, ಪರಮೇಶ್ವರ ಭಕ್ತಿಯ ನಾಮ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಇದು ಭಕ್ತಿಯ ಡೆಫಿನೇಷನ್. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ತಾನು ತನ್ನ ಹೆಂಡತಿ ಮಕ್ಕಳ ಮೇಲೆ ಏನು ಪ್ರೀತಿ ಮಾಡ್ತಾನೆ, ತನ್ನ ಮೇಲೆ ಏನು ಅಭಿಮಾನ ಇಟ್ಕೊಂಡು ಅದಕ್ಕಿಂತ ಜಾಸ್ತಿ ಮಾಡಿದಾಗ ದೇವ್ರ ಭಕ್ತಿ ಆಗ್ತದೆ ಹೊರತು, ನಾವೆಲ್ಲ ಇಟ್ಕೊಂಡು ಉಳಿದ ದೇವರಿಗೆ ಅಂದ್ರೆ ದೇವ್ರ ಭಕ್ತಿ ಅಲ್ಲ. ಅದು ದೇವರಿಗೆ ಕೊಟ್ಟು ಉಳಿದ್ರೆ ನಮಗೆ ಅಂದ್ರೆ ಅದು ಭಕ್ತಿ, ಇಲ್ಲ ಹೋದ್ರೆ ಅದು ಭಕ್ತಿ ಅಂತ ಕರೆಯೋದಿಲ್ಲ. ಮೊದಲು ದೇವರು, ಆಮೇಲೆ ದೇವತೆಗಳು, ಆಮೇಲೆ ಗುರುಗಳು, ಆಮೇಲೆ ಸಂಬಂಧಿಗಳು, ಕೊನೆಗೆ ತಾನು. ಇದು ಅನುಸಂಧಾನದ ಕ್ರಮ ಅಂತ ಶಾಸ್ತ್ರದಲ್ಲಿ ಹೇಳಿದರು. ದೇವರ ಭಕ್ತಿ ಅಂದ್ರೆ ಹಾಗೆ ಮಾಡಬೇಕು. ಭೀಮಸೇನ ಭಕ್ತಿ ಅಂಥ ಭಕ್ತಿನೇ ಹೊರತು, ಅಂದ್ರೆ ದೇವರಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಬೇಕು. ಆದ್ರೆ ನಾವು ಕೇಳೋದೇ ದೇವರನ್ನ ಬೇರೆ ಕೊಡುವಂತ, ಇದು ಪದ್ಧತಿ ಆಗ್ತದೆ. ದೇವರೇ ನೆನ್ಬಿಟ್ಟು ಬೇರೆ ಎಲ್ಲ ಕೊಟ್ಬಿಡು ಅಂತ ಕೇಳುತ್ತೆ. ಪುತ್ರ ಪೌತ್ರ ಆಯುರ ಆರೋಗ್ಯ ಇಷ್ಟ ದೇವರು ಹಡ್ಕೋಬೇಕು ತಲೆ ತಲೆ, ನೆನ್ಬಿಟ್ಟು ಎಲ್ಲ ಕೇಳ್ತೀಯಲ್ಲ ಅಂತ ಹೇಳಿ. ವರದರಾಜ ಸ್ವಾಮಿಗಳು ಹಾಗಲ್ಲ, ವರದರಾಜನ ನೋಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಯಾಚೆಯೇ ವರದರಾಜತ್ವಾಂ ಕಾಂಚೀಶೇಹ ನಕಿಂಚನ, ಕಂಚಿಯ ಒಡೆಯ ವರದರಾಜ ನಿನ್ನೇನೂ ಕೇಳೋದಿಲ್ಲ. ಚೇತನಾ ಚೇತನ ಜಗದ್ವರಂ ಸ್ವಾಮೇವ ದೇಹಿಮೇ, ವರದರಾಜ ನಿನ್ನೇ ಕೊಟ್ಟುಬಿಡು ನನಗೆ ಅಂತ ಕೇಳ್ತಾರೆ. ಇದು ಎಂಥ ಭಕ್ತಿ ಯೋಚನೆ ಮಾಡಿ. ನಿಜವಾದ ಭಕ್ತಿ ಅಂದ್ರೆ ಇಂಥ ಭಕ್ತಿನೇ ಹೊರತು ಅದನ್ನು ಕೊಡು ಇದನ್ನು ಕೊಡು ಅಂದ್ರೆ ಭಕ್ತಿ ಅಲ್ಲ. ಮಗು ಹಾಗೆ ಮಾಡ್ತದೆ,
ತಾಯಿ ಪೇಟೆ ಕೊಟ್ಟಿರ್ತಾಳೆ, ಮಗು ಹೋಗ್ಲಕ್ ಹೋಗ್ತದೆ, ತಾಯಿ ಏನ್ ಮಾಡ್ತಾಳಾಗ ಚಾಕ್ಲೇಟ್ ಕೊಡ್ಲಕ್ ಬರ್ತಾಳೆ, ಬೇರೆ ಹೊತ್ತಲ್ಲಿ ಇಸ್ಕೊಂಡ್ ಬಿಡುತ್ತೆ, ಈಗ ಕೊಟ್ರೆ ಬೇಡ ಅವನಿಗೆ ಗೊತ್ತು ಚಾಕ್ಲೇಟ್ ಕೊಟ್ಟು ಹೋಗ್ತೀನಿ ನೀನೀಗ ಚಾಕ್ಲೇಟ್ ಬೇಡ ಅಂತ ಹೇಳುತ್ತ, ಆಟೋ ಸಾಮಾನ್ ಕೊಟ್ರೆ ಬೇಡ ಅಂತ ಹೇಳುತ್ತೆ, ಇನ್ನೂ ಕೊಟ್ರೆ ಎಷ್ಟು ಬಿಡುತ್ತೆ ಕೆಳಗಡೆ. ಕೊನೆಗೆ ಏನ್ ಮಾಡುತ್ತೆ, ನಾನು ಕರ್ಕೊಂಡು ಹೋದ್ರೆ ಮಾತ್ರ ಸರಿ, ಇಲ್ಲ ಹೋದ್ರೆ ಇಲ್ಲ. ತಾಯಿ ನೋಡ್ತಾಳೆ ಇನ್ನೇನು ಉಪಯೋಗ ಇಲ್ಲ, ಅವಾಗ ಬೈಕೊತ್ತೆ ಎತ್ಕೊಂಡು ಹೋಗ್ಬಿಡ್ತಾನೆ ನೋಡಿ. ತಾಯಿ ಎತ್ಕೊಂಡು ಹೋಗ್ಬೇಕಾದ್ರೆ ನೀನೇ ನನಗೆ ಬೇಕು ಬೇರೆ ಬೇಡ ಅಂತ ಹೇಳಿದ ತಾಯಿ ಎತ್ಕೊಂಡ್ಬಿಡ್ತು. ದೇವರನ್ನ ಆ ರೀತಿ ನಾವು ನೀನೇ ಬೇಕು ಅಂತ ಯಾವಾಗ ಹೇಳ್ತೇವಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಈ ಹೈಟ್ ರೀಚ್ ಆದ್ರೆ ಆಗದ ಮರೆ ದೇವರು ಸಿಗ್ತಾರೆ. ದೇವರು ತುಂಬಾ ಮೇಲಿರೋದ್ರಿಂದ ನಾವು ತುಂಬಾ ಹೈಟ್ ಹೋಗ್ತಾ ಹೋಗ್ಬೇಕು. ನಮ್ಮ ಎತ್ತರ ಜಾಸ್ತಿ ಆದಂತೆ ದೇವ್ರ ಹತ್ರ ಆಗ್ತಾನೆ, ನಮ್ಮ ಎತ್ತರ ಕಡೆ ಮೊದಲೇ ದೂರ ಇನ್ನೂ ದೂರ ಆಗಿಬಿಡ್ತಾನಷ್ಟೆ. ಇದು ಹಿಂದಿನ ಸೈಕಾಲಜಿ, ಇದು ಅದು ಭೀಮಸೇನ ಭಕ್ತಿ ಆಗಿದೆ. ಅದಕ್ಕೆ ಭೀಮಸೇನ ದ್ರೌಪದಿಯನ್ನು ಬಿಡಿಸ್ಲಕ್ಕೆ ಹೋಗಲಿಲ್ಲ, ದುಶ್ಯಾಸನ ಕೊಲ್ಲಕ್ಕೆ ಹೋಗಲಿಲ್ಲ, ಸುಮ್ಮನೇನೂ ಇರಲಿಲ್ಲ, ಶಪಥ ಮಾಡಿ ಆ ಏನು ಮಾಡಬೇಕು ಅದನ್ನು ಮಾಡಿಯೇ ಆಯಿತು ಅಂತ ಹೇಳಿ. ಆಗೊಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ಅರ್ಜುನನು ಹಾಗೆ ಮಾಡಿದೆ ಅಂತ ಯಾಕೆ ತಿಳ್ಕೊಂಡ್ಬಿಡಬಾರ್ದು? ಕೃಷ್ಣ ಸಂಕಲ್ಪ ಇಲ್ಲ ಅದಕ್ಕೆ ಅದನ್ನು ಹೇಳೋದಿಲ್ಲ ಅಂತ ಸುಮ್ಮನೆ ಕೂತ ಯಾಕೆ ತಿಳ್ಕೊಬಾರ್ದು ಅಂದ್ರೆ ಅದಿಲ್ಲ. ಯಾಕಂದ್ರೆ ಅರ್ಜುನಿಗೆ ಅದು ಗೊತ್ತೇ ಇಲ್ಲ, ಆದ್ರಿಂದ ತನ್ನ ಕರ್ತವ್ಯ ಇದೆ ಅರ್ಜುನನಿಗೀಗ, ಆ ಕೆಲಸ ಮಾಡಲೇ ಇಲ್ಲ. ಧರ್ಮರಾಜನ ಕರ್ತವ್ಯ ಇದೆ ಮಾಡಲೇ ಇಲ್ಲ. ಆದ್ರೆ ಭೀಮಸೇನ ಕರ್ತವ್ಯ ತಿಳ್ಕೊಂಡು ಕೊಲ್ಲಿಲ್ಲ, ಆದ್ರೆ ಪ್ರತಿಜ್ಞೆ ಮಾಡೋದನ್ನು ಬಿಡ್ಲಿಲ್ಲ. ಇವರಿಗೂ ಅರ್ಜುನ ಒಂದು ಪ್ರತಿಜ್ಞೆ ಕೂಡ ಮಾಡಿಲ್ಲ, ಮರಿಬಾರ್ದು ನಾವು. ಧರ್ಮರಾಜನ ಕೇಸ್ ಅಂತೂ ಆಪೋಸಿಟ್ ಕೇಸ್, ಆದ್ರಿಂದ ಅದು ಕಂಪೇರ್ ಮಾಡಾಗೆ ಇಲ್ಲ. ಇಲ್ಲಿ ಭೀಮ ಅರ್ಜುನರಲ್ಲಿ ಭೀಮನ ಎತ್ತರ ಭಾರಿ ಜಾಸ್ತಿ, ಅರ್ಜುನ ಕಡಿಮೆ ಅಂತಾಯ್ತು. ಇನ್ನೊಂದು ಪ್ರಶ್ನೆ ಉಳ್ಕೊಳ್ತಾಳೆ, ಇಷ್ಟೆಲ್ಲ ಹೇಳ್ತೀರಿ, ಹೆಂಡತಿಗೆ ಏನಾರು ಏನು ಗತಿ ಯೋಚನೆ ಮಾಡಿ, ಈ ಮಧ್ಯೆ ದೇವರು ದೇವರು ಅನ್ಕೊಂಡು ಬಿಟ್ಟು ಹೆಂಡತಿಗೆ ಏನಾರು ಏನು ಮಾಡ್ತೀರಾಗ ಅಂತ ಪ್ರಶ್ನೆ. ಇದು ಒಳ್ಳೆಯ ಪ್ರಶ್ನೆ ಇದು, ಯಾಕೆಂದ್ರೆ ನಾವು ಎಷ್ಟಾದ್ರೂ ಸೇಫರ್ ಸೈಡ್ ಅಂತ ಹೇಳಿಬಿಟ್ಟು ಹೆಂಡತಿನ ಕಾಪಾಡಬೇಕಾಗಿತ್ತಲ್ಲ ಅಂದ್ರೆ, ಅದು ಭೀಮಸೇನ ದೇವರ ಉತ್ತರ ಏನು ಗೊತ್ತೇನು? ನನ್ನ ಹೆಂಡತಿ ಬಗ್ಗೆ ನಿಮಗೇನು ಗೊತ್ತು, ನನಗೆ ಗೊತ್ತು ಅಂತ ಹೇಳ್ತಾರೆ. ನನಗೆ ಗೊತ್ತು, ಹೆಂಡತಿ ಯಾರು ಗೊತ್ತೇನು? ಸಾಕ್ಷಾತ್ ಭಾರತೀ ದೇವಿ. ಭವತಿ ಯದನುಭಾವ ದೇಡ ಮೂಕೋಪಿ ವಾಗ್ವಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಅವರ ಶಕ್ತಿ ಎಷ್ಟು ಗೊತ್ತಾ? ಯಾವಾರುತಾತ್ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀನಾಮ ಬಭೂವ ಭೂಮು. ಗರುಡಶೇಷ ರುದ್ರಾದಿ ದೇವತೆಗಳ ತಾಯಿಯವರು, ಮುಖ್ಯಪ್ರಾಣರ ಹೆಂಡತಿ, ಅವರು ಯಾರ ವರ ಯಾರಿಗಿದ್ರೂ ಇವರು ಏನು ಮಾಡೋಕ್ಕಾಗೋದಿಲ್ಲ. ಒಬ್ಬ ದುಶ್ಯಾಸನ ಅಲ್ಲ, ಒಬ್ಬ ದುರ್ಯೋಧನ ಅಲ್ಲ, ಸಾವಿರ ಸಾವಿರ ದುಶ್ಯಾಸನರು ಬಂದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅವರನ್ನ. ಆದ್ದರಿಂದ ನನ್ನ ಹೆಂಡತಿ ಬಗ್ಗೆ ನನಗೊತ್ತು ನಿಮಗೇನು ಗೊತ್ತು, ಸುಮ್ಮನೆ ಕೊಡಿ ಅಂತ ಹೇಳ್ತಾರೆ. ಆ ಶಕ್ತಿ ಅವರಿಗಿರೋ ಅವ್ರಿಗೆ ಗೊತ್ತಲ್ಲ, ಅದು ಸೇಫ್ ಆಗಿದ್ದಾರೆ. ಎಷ್ಟೊತ್ತು ಯಾರೋ ಹೇಳ್ತಾರೆ, ಏನ್ ಸಾರಿ ಮಗ ಬಾವಿ ಹಾರಿಬಿಟ್ಟ ಅಂತ ಬಂದ್ಬಿಡ್ತಾರೆ. ಯಾರು ಬಿಟ್ಟು ಮಗ ಬಾವಿ ಹಾರಿಬಿಟ್ಟ, ನೆಲ ಹಟ್ಟಿ ಹೊಡಿತಾ ಕೂತಿರ್ತಾನೆ, ಬಾವಿ ಹಾರಿಬಿಟ್ಟ, ಯಾವ ಬಾವಿ ಹಾರಿದ ಅಂತ ಕೇಳ್ತಾರೆ. ನಿಜವಾಗಿ ದೊಡ್ಡ ಬಾವಿ ಇದ್ದಾರೆ ಸರ್, ಬಾವಿ ಹಾರಿಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಇವನು ಸುಮ್ಮನೆ ಮಾತಾಡ್ತಾ ಇರ್ತಾನೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಬಾವಿ ಹಾರಿಬಿಟ್ಟ ಅಂತ ಕೇಳಿದ್ರೆ ನನ್ನ ಮಗನ ಹೇಳಕ್ ಹೋಗ್ಬೇಡ, ಎಂತೆಂತ ಹೋಗಿ ತಳದ ಮಣ್ಣು ತೊಗೊಂಡ್ಬಿಡ್ತಾನಯ್ಯ ಆ ಕಡೆ ಹೋಗಿ ಸುಮ್ಮನೆ ಅಂತ ಹೇಳ್ತಾನೆ. ನನ್ನ ಮಗನ ಪರಿಚಯ ಪೂರ್ತಿ ಉಳಿದವರೆ ಆ ಸೂಸೈಡ್ ಮಾಡ್ಕೊಳ್ಳಿ ಕಾರ್ದ ಅಂತ ತಿಳ್ಕೊಂಡು ಹೇಳಿದ್ರೆ ಬದಿತೇನೆ. ಆ ಕೇಸ್ ಅಲ್ಲ, ನನ್ನ ಮಗನ ಕೇಸು, ಅವನು ಭಾರಿ ಎಕ್ಸ್ಪರ್ಟು, ನನ್ನ ಮಗನ ಸ್ವಭಾವ ಗೊತ್ತಿದೆ, ಅದರಿಂದ ಸೇಫ್ ಆಗಿದ್ದಾನೆ. ಆ ಹೆಂಡತಿ ಸ್ವಭಾವ ಗೊತ್ತಿದೆ, ಒಂದ್ ಕಡೆಗೆ ಕೃಷ್ಣನ ಹಿರಿಮೆ ಗೊತ್ತು, ಇನ್ನೊಂದ್ ಕಡೆಗೆ ಕೃಷ್ಣೆಯ ಹಿರಿಮೆ ಗೊತ್ತು. ಕೃಷ್ಣ ಸ್ವಾಮಿ, ಕೃಷ್ಣ ಹೆಂಡತಿ, ಕೃಷ್ಣಾದೇವಿ, ಕೃಷ್ಣ ಪರಮಾತ್ಮ. ಇದು ಅರ್ಥ ಮಾಡಿಕೊಂಡ್ರೆ ಭೀಮಸೇನನ ಪೂರ್ಣ ಪ್ರಜ್ಞತ್ವ ಎರಡು ಕಡೆಗೆ, ಮೇಲಿನ ಹರಿಯು ಲಕ್ಷ್ಮೀನಾರಾಯಣರ ಪರಿಚಯನೂ ಇದೆ, ಕೆಳಗಿನ ಸಮಸ್ತ ಜಗತ್ತಿನ ಪರಿಚಯ ಇದೆ. ಆದ್ರಿಂದ ಅವರ ಬದುಕಿನ ರೀತಿನೇ ಬೇರೆ, ಆದ್ರಿಂದ ನಮ್ಮ ಬದುಕು ಅವ್ರ ಬದುಕು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ರಿಂದಾಗಿನೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋರ್ ಉಭಯೋರೂಪಿ ಎನ್ನುವ ಮಾತು ಸಾರ್ಥಕವಾಯಿತು. ದುಶ್ಯಾಸನ ಯಥಾ ಪ್ರಕಾರ ಅಂತೂ ಕೊಲ್ಲೋದು ಯುದ್ಧದಲ್ಲಿ ತಾನೆ, ಇವತ್ತಂತ ಅಲ್ವಲ್ಲ, ಎಳೆಯಲಿಕ್ಕೆ ಶುರು ಮಾಡೇ ಬಿಟ್ಟಿದ್ದಾನೆ. ಆಗ ದ್ರೌಪದಿ ಮಾತಾಡಕ್ಕೆ ಶುರು ಮಾಡಿದ್ರು. ಇದನ್ನೆಲ್ಲ ಬೇರೆ ಕಡೆಗೆ ಎಲ್ಲ ಗೋಳಾಟದ ಕಥೆ ಮಾಡಿಬಿಟ್ಟಿದ್ದಾರೆ. ಗೋಳಾಟದ ಕಥೆ ದ್ರೌಪದಿಯಲ್ಲಿ ಇಲ್ಲ. ಪುನಃ ಕೇಳ್ತಾರೆ, ಹೇ ಭೀಷ್ಮ, ವಿದುರ, ದ್ರೋಣ, ಏನ್ ಮಾಡ್ತಿದ್ದೀರಿ ನೀವೆಲ್ಲ ಕೂಡ ಈ ಸಮಯದೊಳಗೆ? ಎಂಥ ಅಪಚಾರ ನಡೀತಿದೆ ಗೊತ್ತಲ್ಲ. ಇವತ್ತು ಅಸೆಂಬ್ಲಿಯಲ್ಲಿ ಹೇಗಾದ್ರೆ ಹೇಗೋ ಹಾಗೆ, ಪಾರ್ಲಿಮೆಂಟ್ನಲ್ಲಿ ಹೇಗಾದ್ರೂ ಹಾಗೆ, ಅದಕ್ಕಿಂತ ಹೆಚ್ಚು ಅಪಚಾರದ ಕೆಲಸ ಇಲ್ಲ. ಅಟ್ಲೀಸ್ಟ್ ಯಾರ್ಯಾರೋ ಕೂತಿರ್ತಾರೆ, ಅಲ್ಲಿ ಕೂತವರೆಲ್ಲ ವೇದವೇದ ಅಂತ ಪಾರಂಗತರು, ದೊಡ್ಡ ಶಾಸ್ತ್ರಜ್ಞರು. ಭೀಷ್ಮರು ದ್ರೋಣರಂತೂ ವಿಶ್ವವಿಖ್ಯಾತಿಯ ಮಹಾನುಭಾವರು. ಅವರೆಲ್ಲದರಿಗೆ ಆಗ್ತಾ ಇದ್ರೆ ಏನ್ ಮಾಡ್ತಿದ್ದೀರಿ ನೀವೆಲ್ಲ ಕೂಡ? ಹೇ ದ್ರೋಣೆ, ಅಶ್ವತ್ಥಾಮರೆ, ನೀವೇನ್ ಮಾಡ್ತಿದ್ದೀರಿ? ಏನು ಉತ್ತರ ಇಲ್ಲ. ಅವ್ರು ಬೇಡ ಅಂತ ಹೇಳಬಾರದೆ ಕೊನೆ ಪಕ್ಷ. ಧೃತರಾಷ್ಟ್ರ ಗಾಂಧಿಯರಿಗೆ ಕಾಣೋದಿಲ್ಲ, ಕೇಳ್ತಾರೆ, ಸುಮ್ಮನೆ ಕೂತಿದ್ದಾರೆ. ಭೀಷ್ಮದ್ರೋಣರಿಗೆ ಕಾಣ್ತಾ ಇದೆ, ಅವರು ಸುಮ್ಮನೆ ಕೂತಿದ್ದಾರೆ. ಕನಿಷ್ಠ ಪಕ್ಷ ಸಭಾತ್ಯಾಗ ಮಾಡಬಾರದೆ ಕೊನೆ ಪಕ್ಷ, ನಮ್ಮವ್ರು ಮಾಡ್ತಾರಲ್ಲ ಹಾಗಾಗಿ ಅಷ್ಟಾರು ಮಾಡಬಾರದೆ, ಏನೂ ಇಲ್ಲ, ಹಾಗೆ ಕೊಡ್ಬೇಕಾ? ಎಂಥ ಅಪಚಾರ ಇದು. ನೀವು ಯೋಚನೆ ಮಾಡಿದರೆ ನಮಗಿವರು ಕೂತಿದ್ದೆ ಏನೋ ಕೂತರು, ಏನಾಗುತ್ತೆ ಅಂತ ಕೇಳ್ತಿರಲ್ಲ, ಉತ್ತರ ಸಿಗುತ್ತೆ. ವಿದುರ ಹಾಗೆದ್ದ ಹೀಗೆದ್ದ, ಅಯ್ಯೋ ತಪ್ಪು ತಪ್ಪು ಅಂತ ಹಾರಾಡಿಬಿಟ್ಟ ಅಂತ ಗೊತ್ತಾದ್ವಿಲ್ಲ, ಏನ್ ಮಾಡಿದೆ ವಿದುರ ಪಾಪ, ಸುಮ್ನೆ ಕೂತಲ್ಲ ಅಂತ ಹೇಳ್ತಿರಲ್ಲ, ಸುಮ್ನೆ ಕೂಗಿದ ವಿದುರ, ಏನ್ ಬಂದಾಗಾಯ್ತು ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಸಿಗುತ್ತೆ. ಮುಂದೆ ವಿದುರ ಆ ರೀತಿ ಮಾಡಿದ್ದಕ್ಕೇನಾಯ್ತು, ಇವರು ಸುಮ್ನೆ ಕೂತಿದ್ದಕ್ಕೇನಾಯ್ತು ಅಂತ ಮುಂದೆ ಮಹಾಭಾರತ ಹೇಳೋದ್ರಿಂದ ಅವರವರ ಏನೋ ಮಾಡಿದ್ರು ಅಂತಲ್ಲ, ಅದಕ್ಕೆಷ್ಟು ಅರ್ಥ ಇತ್ತು ಅಂತ ಗೊತ್ತಾಗ್ತದೆ. ಇದು ಆಗ ನಡೆದ ಪ್ರಸಂಗ. ಬಹಳ ಅತ್ಯಂತ ಮುಖ್ಯವಾದ ಘಟ್ಟ ನಡೀತಾ ಇದೆ. ಆ ಸಮಯದಲ್ಲಿ ಭೀಮಸೇನ ಅತ್ಯಂತ ಖಚಿತವಾಗಿ ಪ್ರತಿಜ್ಞೆ ಮಾಡಿ ಆಯ್ತು, ನಾನು ವಸ್ತ್ರ ಎಳಿತಾನೆ ಇದ್ದಾನೆ. ಆ ಸಮಯಕ್ಕೆ ದ್ರೌಪದಿ ದೇವಿ, ಈ ಕುಮಾರವ್ಯಾಸ ಮೊದಲಾದವರಂತೂ ನೀನೇನು ಮಾಡಿಸಿಬಿಟ್ಟಿದ್ದ, ಗಂಡರ ಇವರು ಷಂಡರಾದರು ಅಂತ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಬಂದುಬಿಡುತ್ತೆ. ದ್ರೌಪದಿ ಹಾಗೆ ಮಾಡೋದಿಲ್ಲ, ಅವ್ರು ಕೇಳೋದೆಲ್ಲ ದುರ್ಯೋಧ ದುಬನೆಲ್ಲ ಕೂಡ ನಿಮ್ಮ ಕರ್ತವ್ಯ ನೋಡಿ ಅಂತ ಹೇಳಿಬಿಟ್ಟು ಧರ್ಮರಾಜ ಅಂತೂ ತಪ್ಪಿತಸ್ಥ ಆಗೇ ಬಿಟ್ಟಿದ್ದಾರೆ. ಅರ್ಜುನರು ಸುಮ್ಮನೆ ಕೂತಾಗಿದ್ರು, ಭೀಮಸೇನನ್ನ ಬಯ್ಯೋದಿಲ್ಲ. ಯಾಕೆ ಭೀಮಸೇನಿಗೆ ದ್ರೌಪದಿ ಪರಿಚಯ ಹೇಗುಂಟೋ ದ್ರೌಪದಿಗೆ ಭೀಮಸೇನ ಪರಿಚಯನ ಉಂಟಾದ್ರಿಂದ ಅವರಿಬ್ಬರಲ್ಲಿ ವಿರೋಧದ ಪ್ರಶ್ನೆಯೇ ಇಲ್ಲ, ಆತಂಕದ ಪ್ರಶ್ನೆ ಇಲ್ಲ. ಆಗ ದ್ರೌಪದಿ ಪ್ರಾರ್ಥನೆ ಮಾಡ್ತಾ ಇತ್ತು, ವಿಕೃಷ್ಯ ಮಾಣೆ ವಸನೇತ ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ ತದಾನ್ಯ ದಾಸಿ ತ್ವಸನಂತು ತಸ್ಯಾಹ ದಿವ್ಯಂ ಸುಸೂಕ್ಷ್ಮಂ ಕನಕಾವದಾತಂ. ವಿಕೃಷ್ಯ ಮಾಣೆ ವಸನೇತ ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ. ವಸ್ತ್ರ ಎಳಿತಾ ಇದ್ದಾನೆ ಬಂತಲ್ಲ, ಸೆಳೆಯುತ್ತಿದ್ದನು ಖಳನು, ಬೆಳೆಯುತ್ತಿದ್ದವು ಸೀರೆ ಅಂತ ಹೇಳಿದರಲ್ಲ ಹಾಕಿ, ಅವನು ಎಳಿತಾನೆ ಇದ್ದಾನೆ. ದ್ರೌಪದಿ ದೇವಿ, ಕೃಷ್ಣ ಹಾ ಕೃಷ್ಣ ದ್ವಾರಕಾ ವಾಸಿನ್ ವಾಸಿ ಯಾಸಿ ದಯಾನಿಧೆ ಗೌರವಾರ್ಣವ ಮಗ್ನಾಮ್ನಾಂ ಕಿಂ ನ ಜಾನಾಸಿ ಕೇಶವ. ಕೃಷ್ಣ ದ್ವಾರಕಾವಾಸಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಕ್ಷಣಕ್ಕೆ ಏನ್ ನಡೆದಿದೆ ನೋಡಿದ್ರು, ಆ ಕ್ಷಣಕ್ಕೆ ವಿಶೇಷವ ತದಾ ಅನ್ಯದಾಸಿ ತ್ವಸನಂತು ತಸ್ಯಾಹ. ಅವನು ಸೀರೆ ಎಳಿತಾ ಹೋಗ್ತಾ ಇದ್ದಾನೆ, ಇನ್ನೊಂದು ವಸ್ತ್ರ ಜಾಯಿನ್ ಆಗ್ತಾ ಇದೆ, ಆಗ್ಲೇ ಅದನ್ನ ಎಳಿತಾ ಇದ್ದಾನೆ, ಮತ್ತೊಂದು ಜಾಯಿನ್ ಆಗ್ತಾನೆ ಇದೆ. ತದಾನ್ಯದಾಸಿ ತ್ವಸನಂತು ತಸ್ಯಾಹ ದಿವ್ಯಂ ಸುಸೂಕ್ಷ್ಮಂ ಕನಕಾವದಾತಂ. ಅತ್ಯಂತ ಶ್ರೇಷ್ಠವಾದಂತಹ ಸೀರೆಗಳು ಒಂದಾದ್ಮೇಲೆ ಒಂದಾದ್ಮೇಲೆ ಬರ್ತಾನೆ ಇವೆ. ಏನು ನಡೀತು ಅಂಬುದು ಬಹಳ ವಿಶೇಷ. ನಾವು ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದೇವೆ ಎಲ್ಲ ಕೂಡ. ದ್ರೌಪದಿ ಭಾರಿ ದುಃಖದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಇವರೆಲ್ಲರೂ ಕೈಬಿಟ್ಟಾಯ್ತು, ಕೃಷ್ಣ ಅಕ್ಷಯ ವಸ್ತ್ರವನ್ನು ಕೊಟ್ಟ, ಈಕೆ ಕೇಳಿದ್ದು ಕೃಷ್ಣ ಅಕ್ಷಯ ವಸ್ತ್ರ ಕೊಟ್ಟ, ಇದನ್ನ ನಾವು ತಿಳ್ಕೊಂಡಿದ್ದೆ. ಬರೀ ಕಥೆಗಿಟ್ ಸಾಕು, ಬಟ್ ಕಥೆ ಇರಬಹುದು ತತ್ವ ಅದಲ್ಲ ಅಂತ ಹೇಳಿದ್ದೆ. ತತ್ವ ತಪ್ಪಾಗುತ್ತೆ. ದ್ರೌಪದಿ ದೇವಿ ಭೀಮನ ಹೆಂಡತಿ, ಸಾಕ್ಷಾತ್ ಭಾವಿ ಸರಸ್ವತಿ ಭಾರತೀ ದೇವಿ. ಅವರೆಂದೂ ಕೂಡ ಫಲಾಪೇಕ್ಷೆಯಿಂದ ದೇವರನ್ನ ಪ್ರಾರ್ಥನೆ ಮಾಡೋದಿಲ್ಲ ಇನ್ನು ಅರ್ಥ ಮಾಡ್ಕೋದು. ಫಲಾಪೇಕ್ಷೆಯಿಂದ ಎಂದೂ ದೇವರನ್ನ ಪ್ರಾರ್ಥನೆ ಮಾಡಬಾರದು. ಕರ್ಮಣ್ಯೇ ವಾಧಿಕಾರಸ್ತೇ ಮಾ ಫಲೇಶು ಕದಾಚನ. ತುಂಬಾ ಸೂಕ್ಷ್ಮವಾದ ವಿಚಾರ. ಯಾರ್ದೋ ಕಥೆಯಾಗಿದ್ರೆ ಕೇಳಿದ್ರು ಕೊಟ್ಟರು ಅಂದ್ರೆ ಮುಗಿದೋಯ್ತು. ದ್ರೌಪದಿಗೆ ಬಾತ್ ಹೇಳಿಬಿಟ್ರೆ ಅವರು ಸಾಮಾನ್ಯ ಸ್ತ್ರೀ ಅಂತ ಆಗ್ತಾರೆ ಹೊರತು ರುಜು ಭಾರತೀ ದೇವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಭಾರತೀ ದೇವಿ ಆದ್ದರಿಂದ ಫಲಾಪೇಕ್ಷೆಯಿಂದ ಪ್ರಾರ್ಥನೆ ಮಾಡಲೇ ಇಲ್ಲ. ಅದು ಪ್ರಾರ್ಥನೆ ಮಾಡಿದ್ದು ಹೌದು, ಪ್ರಾರ್ಥನೆ ಮಾಡಿದ್ದು ಹೌದು, ಏನು ಸಂಶಯ ಇಲ್ಲ. ಪ್ರಾರ್ಥನೆ ಮಾಡಿದ್ದು ನಿಜ, ಆದ್ರೆ ಫಲಾಪೇಕ್ಷೆಯಿಂದ ಮಾಡಲಿಲ್ಲ. ಪ್ರಾರ್ಥನೆ ಯಾತಕ್ಕೆ ಮಾಡಿದ್ರು ಅಂದ್ರೆ ಅವರ ಸ್ವಭಾವ ಅದು, ಸದಾ ರಾಮಕೃಷ್ಣ ನಾರಾಯಣ ಗೋವಿಂದ ಅವರ ಸ್ವಭಾವ. ಆದ್ದರಿಂದ ಸ್ವಭಾವಾನ್ ನತದಿಚ್ಛಯ, ಅವರ ಸ್ವಭಾವದಿಂದ ಹಾಗೆ ಮಾಡಿದ್ರೆ ಹೊರತು ಅವರು ಇದಕ್ಕೋಸ್ಕರ ಮಾಡಲಿಲ್ಲ. ಇದು ಸೂಕ್ಷ್ಮ ವಿಚಾರ. ದ್ರೌಪದಿ ದೇವಿ ಭಾರತೀ ದೇವಿ ಆದ್ರಿಂದ ಕೃಷ್ಣ ಆಚಾರ ಅದನ್ನೇ ಬರೆಯೋದು. ವಿಕೃಷ್ಯ ಮಾಣೆ ವಸನೇತು ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ. ಕೃಷ್ಣ ಕೃಷ್ಣಂ ಸಸ್ಮಾರ, ಕೃಷ್ಣಾದೇವಿ ಕೃಷ್ಣನನ್ನ ಸ್ಮರಣೆ ಮಾಡಿದ್ಲು. ಎಂದಿಗಿಂತ ಜಾಸ್ತಿ ಮಾಡಿದ್ರು, ಆರಾಮ ಮಾಡಿದ್ರೆ ಹೊರತು ಟೆನ್ಷನ್ನೇ ಇಲ್ಲ ಅವರಿಗೆ. ಮೊದಲೇ ಹೇಳಿದೆ ಇವನ್ನೆಲ್ಲ ಯಾವ ಬೋಲಿಯ ಲೆಕ್ಕ, ಇವನು ಏನ್ ಮಾಡಿದ್ರು ಏನೋ ಮಾಡಕ್ಕಾಗೋದಿಲ್ಲ ಅವರನ್ನ. ಆದ್ರಿಂದ ಸುಮ್ಮನೆ ಸ್ಮರಣೆ ಮಾಡ್ತಾನೆ ಇದ್ದಾರೆ, ಎಳಿತಾ ಇದ್ದಾನೆ. ಆಗ ಸೀರೆ ಬಂತು, ಸೀರೆ ಖಂಡಿತ ಬಂದುಬಿಡ್ತು. ನಮಗೆ ಗೊಂದಲ, ದ್ರೌಪದಿ ಕೇಳಿಲ್ಲ ಅಂತೀರಿ, ಮತ್ತೆ ಸೀರೆ ಯಾಕೆ ಬಂತು ಅಂತ ಪ್ರಶ್ನೆ. ಕೃಷ್ಣ ಕೊಟ್ಟ, ಹೌದು ಕೃಷ್ಣ ಕೊಟ್ಟೇ ಕೊಟ್ಟ, ಮತ್ತೆ ಕೇಳದಿದ್ರೆ ಯಾಕೆ ಕೊಟ್ಟ ಅಂತ ನಮ್ಮ ಪ್ರಶ್ನೆ. ಕೇಳದಿದ್ರೆ ಯಾಕೆ ಕೊಟ್ಟ, ಅದಕ್ಕೆ ಕೇಳಿರಬೇಕು ಅಂತ ಇನ್ಫರೆನ್ಸ್. ಮತ್ತೆ ಕೃಷ್ಣ ಕೊಟ್ಟ ಅಂದ್ಮೇಲೆ ಕೇಳಿರಬೇಕು, ಅದಕ್ಕೆ ಕೇಳಿದ್ದು ಕೊಟ್ಟ ಅಂತ ಯಾಕೆ ಅನ್ನಬಾರದು ಅಂದ್ರೆ, ಇಲ್ಲ ದ್ರೌಪದಿ ಕೇಳಲಿಲ್ಲ, ಕೃಷ್ಣ ಕೊಟ್ಟಿದ್ದು ಮಾತ್ರ ಹೌದು ಅಂತ ಹೇಳಿದ್ರು. ಕೃಷ್ಣ ಕೊಟ್ಟಿದ್ದು ಹೋದ್ರೆ ಕೇಳಿದ್ರೆ ಯಾಕೆ ಕೊಟ್ಟ ಅಂದ್ರೆ, ಅದೇ ಶಾಸ್ತ್ರ ಭಗವಂತ ಹೇಳ್ತಾನೆ, ನೀವು ಕೇಳಕ್ ಹೋಗಬೇಡ್ರಿ ಅಂತ ಹೇಳ್ತಾನೆ. ಯಾತಕ್ಕೆ, ನಾನೇ ಕೊಡ್ತೇನೆ ಮತ್ತೆ ಯಾಕೆ ಕೇಳ್ತೀರಿ ಅಂತ ಪರಮಾತ್ಮ ಹೇಳ್ತಾನೆ. ನಾನೇ ಕೊಡ್ತೇನೆ, ನೀವು ಯಾಕೆ ಕೇಳಬೇಕು? ಮತ್ತೆ ದ್ರೌಪದಿ ತನ್ನ ಪಾಡಿ ತನ್ನ ಸ್ತೋತ್ರ ಮಾಡಿದ್ರು, ಕೃಷ್ಣ ತನ್ನ ಪಾಡಿ ತಾನು ಕೊಟ್ಟ ಅಷ್ಟೇ. ನಮಗೆ ಅರ್ಥನೇ ಆಗೋದಿಲ್ಲ, ಒದರೆ ಒದೇ ನಾವು ಕೇಳಬೇಕು, ಬೈ ಬೈ ಅವ್ರು ಕೊಡ್ಬೇಕು, ಇದು ನಮ್ಮ ಪದ್ಧತಿ. ಅದು ನಮಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ, ಕೇಳಿಸ್ಕೊಳ್ಳೋದು ಅಭ್ಯಾಸ ಆಗಿರೋದ್ರಿಂದ ನಮಗದ ಅರ್ಥ ಆಗೋದಿಲ್ಲ. ಆದ್ರೆ ಕೇಳದೆ ಇರಬೇಕು ಅಂಬುದು ಅವ್ರ ಪಂಥ. ಪ್ರಹ್ಲಾದರಾಜರೇ ಕೇಳಲಿಲ್ಲ, ನರಸಿಂಹದೇವರು ಪ್ರತ್ಯಕ್ಷರಾಗಿ ನಿಂತ ಏನು ಬೇಕು ಪ್ರಹ್ಲಾದ ಅಂದ್ರೆ, ನನಗೇನು ಬೇಡ ನರಸಿಂಹದೇವರೇ, ನರಸಿಂಹ ಡೈರೆಕ್ಟ್ ಆಗುತ್ತೆ, ನನಗೇನು ಬೇಕಾಗಿಲ್ಲ, ನಾನು ವ್ಯಾಪಾರ ಮಾಡಲಿಕ್ಕೆ ಹೊರಟಿಲ್ಲ ನಿಮ್ಮ ಹತ್ರ, ನನಗೇನು ಬೇಡ. ಅಲ್ಲಿಗೂ ಕೊಡೋದಾದ್ರೆ ಕಾಮಾನಾಂ ಹೃದಯ ಅಸಂಬ್ರೋಹಂ ಭವತಸ್ತು ಋಣೇ ವರಂ, ಕೇಳಬೇಕು ಅನ್ನೋ ಬುದ್ಧಿ ನನ್ನ ತಲೆಯಲ್ಲಿ ಎಂದೂ ಬರಬಾರ್ದು, ಹಾಗೆ ಮಾಡಿಬಿಡು ಅಂತ ಹೇಳಿದ್ರು. 5 ವರ್ಷದ ಹುಡುಗ ಇಂಥ ಮಾತನ್ನ ಕೇಳಬೇಕಾದ್ರೆ ಆತನಲ್ಲಿ ಏನಿದೆ, ವಾಯುದೇವರ ಆವೇಶ ಇದೆ. ಅಂತ ವ್ಯಕ್ತಿ ಹೀಗಿರಬೇಕಾದ್ರೆ ವಾಯುದೇವರ ಹೆಂಡತಿ ಹೇಗಿರಬೇಕು ಲೆಕ್ಕ ಹಾಕಿ. ಆದ್ರಿಂದ ದ್ರೌಪದಿ ದೇವಿ ಕೇಳಲೇ ಇಲ್ಲ, ಕೃಷ್ಣ ಕೊಟ್ಟೇ ಬಿಟ್ಟ. ಕೃಷ್ಣ ಕೇಳದಿದ್ರೆ ಯಾಕೆ ಕೊಟ್ಟ ಅಂದ್ರೆ, ಕೃಷ್ಣ ಕೇಳದಿದ್ರೆ ಕೊಡದೆ ಕೃಷ್ಣನ ವೈಶಿಷ್ಟ್ಯ. ನೀವು ದೇವರನ್ನ ಏನು ಕೇಳಬೇಡಿ, ತಾನಾಗಿ ಕೊಡ್ತಾನೆ. ಎಲ್ಲಿ ಅಂತ ಕೇಳಿದರೆ ಕೂಸು ಇರ್ತದೆ, ಅದು ಆಟ ಆಡ್ತಾ ಇರ್ತದೆ, ತಾಯಿ ಕರಿತಾಳೆ, ಊಟಕ್ಕಾ ಊಟಕ್ಕಾ ಕರಿತಾಳೆ, ಬರೋದವರು ಒದ್ದು ಕರ್ಕೊಂಡು ಊಟ ಹಾಕ್ತಾಳೆ, ಅವನು ಬೇಡ ಅಂತ ಅಳ್ತಾ ಇರುತ್ತೆ, ಬಿಡೋದಿಲ್ಲ ಹಾಕ್ತಾಳೆ. ನಮ್ಮ ತಾಯಿಗೆ ಇಷ್ಟು ಬುದ್ಧಿ ಇದ್ರೆ ದೇವರಿಗೆ ಎಷ್ಟು ಜ್ಞಾನ ಇರಬೇಕು ಲೆಕ್ಕ ಹಾಕ್ರಿ. ನಮಗೆ ಯಾವಾಗ ಏನು ಕೊಡಬೇಕು ಅಂತ ದೇವರಿಗೆ ಗೊತ್ತೋ ನಮಗೆ ಗೊತ್ತೋ, ಔಷಧಿ ಕೊಡಬೇಕು ಆ ಕಾಲಕ್ಕೆ ವಿಷ ಔಷಧಿ ಕೊಡ್ತಾರೆ. ಯಾತಕ್ಕೆ, ತಾಯಿ ಮಾಡೋ ಉಪಕಾರ. ಮಗು ಏನು ಗೊತ್ತಿರುತ್ತೆ, ಪಾಪ ಚಿಕ್ಕ ಮಕ್ಕಳ ಗೊತ್ತು ಏನು ಗೊತ್ತಿಲ್ಲ, ತಾಯಿ ಹೇಗೆ ಮಾಡ್ತಾಳಲ್ಲ. ಈ ತಾಯಿ ಹೀಗಿದ್ರೆ ಭಗವಂತ ಹರಿರೇವ ಜಗತ್ ಪಿತೃಮಾತೃ ಗತಿ, ಇಡೀ ಜಗತ್ತಿನ ತಾಯಿ. ಆದ್ದರಿಂದ ದೇವರನ್ನ ಎಂದೂ ಕೇಳೋದಕ್ಕೆ ಹೋಗಬೇಡಿ, ಆತ ಎಂದೂ ಕೊಟ್ಟೇ ಕೊಡ್ತಾನಾದ್ರಿಂದ. ಕೆಲವರು ಮನೆಗೆ ಹೋದ್ರೆ ಅಭ್ಯಾಸ ಕೇಳಕ್ಕೆ ಅಭ್ಯಾಸ ಮಾಡ್ಕೋಬಾರದು, ಬೇಡ ಅನ್ನಕ್ಕೆ ಅಭ್ಯಾಸ ಮಾಡಬೇಕು. ಬೇಡನ ಈ ಕಡೆಯಿಂದ ಹಾಕ್ತಿರ್ತಾರೆ ಕೆಲವರು, ಈ ಕಡೆ ಬೇಡ ಈ ಕಡೆ ಹಾಕ್ತಾರೆ. ಈ ಜನಗಳೇ ಎಷ್ಟು ಉದಾರಿಗಳಾಗಿರ್ಬೇಕಾದ್ರೆ ದೇವರು ಎಷ್ಟು ಉದಾರಿಯಾಗಿರ್ಬೇಕು. ಅದಕ್ಕೆ ದೇವರನ್ನು ಕೇಳೋ ಅಭ್ಯಾಸ ಮಾಡಿದರೆ ಏನಾಗ್ತದೆ ಗೊತ್ತೇನೋ, ದೇವರಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡು ಬೈದಾಗ ಆಗ್ತದೆ. ನಾವು ಮತ್ತೆ ಮತ್ತೆ ಆಫೀಸ್ ಕೆಲ ಆಫೀಸ್ಗೆ ಹೋಗ್ತೇವಲ್ಲ, ಒಳ್ಳೆ ಒಳ್ಳೆ ಆಫೀಸರ್ ಇರ್ತಾರೆ, ಯಾವ್ದೊಂದು ಅಪ್ಲಿಕೇಶನ್ ಕೊಟ್ಟಿರ್ತೇವೆ ಅಂತ ತಿಳ್ಕೊಂಬೋಣ. ಒಂದು ವಾರ ಆಯ್ತು ಬರಲಿಲ್ಲ, ಹೋಗಿ ಕೇಳಕ್ ಹೋಗ್ತೀವಿ. ಎಷ್ಟಿಟ್ಟು ಬರುತ್ತೆ ಅಂದ್ರೆ ನಮ್ಮೇಲಲ್ಲ, ಕ್ಲರ್ಕ್ಗಳ ಮೇಲೆ. ಏನಯ್ಯ ಇರುಸದ ಪರ ಮಾಡಿಬಿಟ್ಟಿಯ, ನಮ್ಮ ಮರ್ಯಾದೆ ಹೋಗೋದಿಲ್ಲ, ಕಷ್ಟ ಮಾಡು ಅಂತ ಹೇಳ್ತಾರೆ. ಒಳ್ಳೆ ಆಫೀಸರ್ ಉಳ್ಳವನಾದ್ರೆ ಎರಡನೇ ಸೆಟ್ ಬರ್ತಿದ್ದೀರಾ ಇನ್ನು ಕೂಡ, ಇನ್ನೂ ಬರೀ ನೋಡೋಣಂತೆ ಅಂತ ಹೇಳ್ತಾರೆ. ಅವ್ನ ಕೆಟ್ಟವನು ಬೇರೆ, ಅವ್ರು ಎರಡನೇ ಸೆಟ್ ಬಂದ್ರೆ ಜೋರು ಮಾಡ್ತೀರಿ ಅಂತ, ಅದು ಬೇರೆ. ಜೊತೆಗೆ ವರ್ಷದಿಂದ ಬರೆದು ಬರ್ತಿದ್ದಾರೆ, ನಿಮ್ದೇ ಜೋರು ಅಂತ ಹೇಳ್ತಾನೆ. ಇಂಥ ಪಾಪಿಗಳು ಇರ್ತಾರೆ. ಇನ್ನೊಬ್ಬರಿಗೆ ಇನ್ನೊಂದ್ ಸತ್ ಬಂದಾದ್ರೆ ಅವಮಾನ ಇದ್ದಾಗ ಲೆಕ್ಕ, ಅರೆ ನಮ್ ಕೆಲಸನ ಮಾಡಿಲ್ಲಲ್ಲ ಅಂತ ಹೇಳಿಬಿಟ್ಟು. ಈ ಮಾತು ಅರ್ಥ ಮಾಡ್ಕೊಂಡ್ರೆ ದೇವರು ಎಂಥವನು ಗೊತ್ತಾ, ಎಂದು ಕೇಳೋದನ್ನ ಇಷ್ಟಪಡೋದಿಲ್ಲ. ಮಾ ಫಲೇಶು ಕದಾಚನ, ಎಂದು ಕೇಳೋದಕ್ಕೆ ಹೋಗ್ಬೇಡಿ ನೀವೀಗ, ಕಷ್ಟ ನಾನು ಕೊಡ್ತೇನೆ. ದೇವರು ಯಾರು ಸರ್ವಜ್ಞ, ದೇವ್ರ ನೆನಪು ಮಾಡಬೇಕಾಗಿಲ್ಲ, ದೇವರೇ ಅವತ್ತು ಹೇಳಿದ ನೆನಪಿದೆ ತಾನೇ ನನಗೆ ಅಂತ ಕೇಳಬೇಕಾಗಿಲ್ಲ. ದೇವರು ಸರ್ವಜ್ಞ, ಸರ್ವತಂತ್ರ, ಸ್ವತಂತ್ರ, ಸರ್ವಶಕ್ತ. ಅವ್ನು ನಾವು ತಿಳಿಸ್ಬೇಕಾಗಿದೆ. ಈ ಮಧ್ಯೆ ಕೋಮಾದಲ್ಲಿ ಇರ್ತಾನೆ, ಡಾಕ್ಟ್ರಿಗೆ ಏನಂತ ಹೇಳಬೇಕು, ಡಾಕ್ಟರ್ ಹೇಳ್ತಾನೆ ಔಷಧಿ. ನೋಡಿ ಕೋಮಾದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಔಷಧಿ ಕೊಡಬಹುದು ಅಂದ್ರೆ, ನೀನ ಅವನೇ ಹತ್ರ ನೀನೇ ಔಷಧಿ ಕೊಡೋದು. ಈ ಮಧ್ಯೆ ಕೋಮಾದಲ್ಲಿ ಏನು ಇಲ್ದವನೇ ಡಾಕ್ಟರ್ ಔಷಧಿ ಕೊಡ್ತಾನಲ್ಲ, ಹಾಗೆ ದೇವರು ನಮ್ಮನ್ನು ಕಾಪಾಡ್ತಾನೆ. ನಮ್ಗೆ ಏನು ನಮ್ಗೆ ಗೊತ್ತಿರೋದು ಬೇಡ, ದೇವರು ಎಲ್ಲವನ್ನೂ ಉದ್ಧರಿಸ್ತಾನೆ. ಇದನ್ನು ವಿಭಕ್ತಿ ಅಂತ ಕರೀತಾರೆ. ನಾವು ದೇವರನ್ನ ಸ್ತೋತ್ರ ಮಾಡೋದಕ್ಕಿಂತ ಫಲ ಕೇಳೋದೇ ಜಾಸ್ತಿ. ನಾವು ರಾಘವೇಂದ್ರ ಸ್ತೋತ್ರ ಹೇಳ್ತಿರ್ತಾರೆ, ಡಲ್ ಆಗಿ ಹೇಳಿದ್ರು, ಹೀ ಪೂರ್ಣ ಬೋಧ ಅಥವಾ ಹೇಳ್ತಿರ್ತಾರೆ. ಈಗ ಫಲಶ್ರುತಿ ಬರುತ್ತೆ ನೋಡಿ, ಪೂರ್ಣಾಯು ಪೂರ್ಣ ಸಂಪತ್ತಿ ಅಂದ್ರೆ ಏನು ಮುಖ ಇಷ್ಟಾಗಲ್ಲ ಆಗಿಬಿಟ್ಟಿರುತ್ತೆ ಪಾಪ. ಫಲ ಕೊಡ್ತಾರಲ್ಲ ಅದು ಭಾರಿ ಜಾಸ್ತಿ. ಅಂದ್ರೆ ಫಲದ ಬಗ್ಗೆ ಕಣ್ಣೇ ಹೊರತಾರ, ರಾಯರ ಬಗ್ಗೆ ಕಣ್ಣಿಲ್ಲ ನಮಗೆ, ಅದೇ ಪದ್ಧತಿ ಆಗಿರೋದು. ಅದಕ್ಕೆ ಅವ್ರು ಹಾಳಾಗಿ ಹೋಗೋದು ಕೊಟ್ಟು ಕಳಿಸಿಬಿಡ್ತಾರೆ, ಆದಷ್ಟು ಬೇಗ ಕೊಟ್ಬಿಡ್ತಾರೆ, ಬರ್ಲಿ ಖಾಲಿ ಮಾಡಬಾರಯ್ಯ ಅಂತ ಹೇಳಿದ್ರು. ಯಾರು ಸರಿಯಾಗಿ ಮಾಡ್ತಾರಲ್ಲ ಅವರಿಗೆ ಮಾತ್ರ ವಿಶೇಷವಾಗಿ ಫಲ ಕೊಡ್ತಾರೆ. ಅದೇ ರೀತಿ ವಿಷ್ಣು ಸಹಸ್ರ ವಿಶ್ವಂ ವಿಷ್ಣು ವಷತ್ಕಾರೋ, ಆಮೇಲೆ ನೋಡಿ ಇತಿರಂ ಕೀರ್ತನೆಯ ಶುರುವಾಗುತ್ತೆ, ಆಗ ವರ್ಚಸ್ಸೆ ಬೇರೆ ಆಗಿಬಿಡುತ್ತೆ. ಹಾಗೆ ಮಾಡಬಾರದು. ಉಳಿದವರ ಉಪನ್ಯಾಸಗಳು ಎಲ್ಲ ಕೂತಿರ್ತಾರೆ, ತೀರ್ಥ ಪ್ರಸಾದ ಉಂಟು ಅಂದ ತಕ್ಷಣ ಎಲೆ ಹಿಡಿದು ಬಿಡ್ತಾರೆ ತಕ್ಷಣ. ಆ ಹೊತ್ತಲ್ಲಿ ಕಳೆನೇ ಬೇರೆ. ಒಂದ್ಸತಿ ಏನಾಗಿ ದೊಡ್ಡ ಸಮಾರಂಭ ಬೆಳಿಗ್ಗೆ 8 ಗಂಟೆಗೆ ಶುರುವಾಗಿದೆ. ನೋಡಿ ಜನಗಳೇ ಇಲ್ಲ ಉಡುಪಿಯೊಳಗೆ, ಒಂದ್ಸಲ 8ಕ್ಕೆ ಜನ ಇಲ್ಲ, 9ಕ್ಕೆ ಸ್ವಲ್ಪ 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 ಜನ ಬರ್ತಾ ಇದ್ದಾರೆ. ಪಾಪ 10 ಗಂಟೆ ಸ್ವಲ್ಪ ಜನ ಬರ್ಲಿಕ್ಕೆ ಶುರುವಾದ್ರು, 11ಕ್ಕೆ ಬಂದ್ರು. ಯಾರು ಉಪನ್ಯಾಸ ಮಾಡ್ತಾರೆ ಖುಷಿ ಆಯ್ತು ಅವ್ರಿಗೆ, ಜನ ನನ್ನ ಉಪನ್ಯಾಸ ಬಹಳ ಬರ್ತದೆ ತಿಳ್ಕೊಂಡ್ಬಿಟ್ರು. ಪಾಪ ನನ್ನ ಉಪನ್ಯಾಸ ಬಹಳ ಜನ ಬರ್ತದೆ, 12ಕ್ಕೆ ಪ್ಯಾಕ್ ಆಗೋದು ಸಿಕ್ಕಾಬಟ್ಟೆ. ಅವ್ರಿಗೇನು ಉತ್ಸಾಹ ಮಾಡೋ, ಭಾರಿ ಜೋರಾಗಿ ಹೇಳ್ತಾನೆ ಇದ್ದಾರೆ. ಜನ ನೋಡಿದ್ರು ಈ ಉಪನ್ಯಾಸ ಮಾಡೋ ಕಾರಣ ಮುಸಾಗಿಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ಎಲ್ಲ ತಿರುಗಿ ಅಲ್ಲೇ ಎಲೆ ಹಚ್ಕೊಬಿಟ್ರೆ ರೆಡಿ ಅಂತ ಹೇಳಿ. ಆಗ ಗೊತ್ತಾಯ್ತು ಊಟಕ್ಕೆ ಬಂದ ಜನ ಇವರು ಉಪನ್ಯಾಸಕ್ಕೆ ಬಂದಿದ್ದಲ್ಲ ಅಂತ ಆಗ ಗೊತ್ತಾಯ್ತು. ಪಾಪ ಮೊದಲು ಉಪ್ಪಟ್ಟು ಊಟ ಇದ್ದಿಲ್ಲಲ್ಲ, ಆವತ್ತಿ ಫುಲ್ ಸ್ವಿಂಗ್ ಅಲ್ಲಿ ಬರ್ತಾರೆ. ಪಾಪ ಇದು ಎಲ್ಲರೂ ಅಂತ ಹೇಳೋದಿಲ್ಲ, ಒಂದು ಗುಂಪಿನ ಜನ ಹಾಗೆ ಮಾಡ್ತಾರೆ. ಇವತ್ತು ಫಲದ ಅಪೇಕ್ಷೆ ಸರಿಯಲ್ಲ, ಜ್ಞಾನದ ಅಪೇಕ್ಷೆ ದೊಡ್ಡದು. ಇದು ಸಾಮಾನ್ಯರಿಗೆ ಇಷ್ಟ ಅರ್ಥ ಆಗಬೇಕಾದ್ರೆ ದ್ರೌಪದಿ ದೇವಿ ಹೇಗಿರಬೇಕು? ಅವರು ಏನನ್ನೂ ಕೇಳಲಿಲ್ಲ, ಕೃಷ್ಣ ಕೇಳೋವರೆಗೂ ಕಾಯಿಲೆ ಇಲ್ಲ, ತಾನಾಗಿ ಕೊಟ್ಟುಬಿಟ್ಟ. ಇದು ಪರಮಾತ್ಮನ ಸಂಕಲ್ಪ. ಇದು ಕಥೆ ಕೇಳಿದವರಿಗೆ ದ್ರೌಪದಿಯ ಪ್ರಶ್ನೆ ಏನಂತ ಗೊತ್ತಾಗ್ತದೆ. ಇದು ಅರ್ಥ ಇಲ್ಲದೆ ಯಾರು ಹೇಳ್ತಾರಲ್ಲ, ಓ ಗೋಳಾಡಿಬಿಟ್ಟ ದ್ರೌಪದಿ ದೇವಿ, ಕೃಷ್ಣನ ಕೇಳಿಬಿಟ್ಲು, ಕೃಷ್ಣ ಓಡಿ ಬಂದು ಕೊಟ್ಟುಬಿಟ್ಟ ಆ ಕಡೆಗೆ. ಈ ಕೇಳೋವರೆಗೂ ಕೊಡೋದಿಲ್ಲ, ಎಂಥ ದೇವರು ಅಂತ ದೇವರು ಬೈತಾರೋ ಇಲ್ಲ. ಕೆಲವು ಫ್ಯಾಕ್ಟ್ರಿಯವರು ಇರ್ತಾರೆ, ಬೋನಸ್ ಬಂತ ಆಟೋಮೆಟಿಕ್ ಅನೌನ್ಸ್ ಮಾಡಿಬಿಡ್ತಾರೆ. ಸ್ಟ್ರೈಕ್ ಕೆಲವರು ಸ್ಟ್ರೈಕ್ ಮಾಡಿ ಕಲ್ಲು ನೋಡೋದು ಬೆಂಕಿ ಇಡೋವರೆಗೂ ಕೊಡೋದಿಲ್ಲ ಕೆಲವರು. ಕೆಲವರು ಆಟೋಮೆಟಿಕ್ ಅನೌನ್ಸ್ ಮಾಡಿಬಿಟ್ಟಿರ್ತಾರೆ. ಯಾಕೆ ಅಷ್ಟು ಏನು ಪಾಪ, ವರ್ಕರ್ಸ್ ಎಲ್ಲ ದುಡಿದಿದ್ದಾರೆ, ಅದು ಲಾಭ ಬಂದಿದೆ ಅಂತ ಕೊಟ್ಟು ಬಿಡ್ತಾರೆ. ಇಷ್ಟು ಕಾಮನ್ ಸೆನ್ಸ್ ಅವರಿಗೆ ಇದ್ದ ಹಾಗೆ ದೇವರು ಸದಾ ಕಾಲ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವನು ಬಾಯ್ಬಿಟ್ಟು ಕೇಳೋ ಅಭ್ಯಾಸ ಎಂದೆಂದೂ ಮಾಡಬಾರದು. ಇಟ್ಟಾಂಗೆ ಇರುವೇನೋ ಹರಿಯೇ. ಅದಕ್ಕೆ ವಾದರಾಜ ಸ್ವಾಮಿಗಳು ದೇವರು ಏನು ಕೇಳಬೇಕು ಅಂತ ಬರೀತಾರೆ, ಎಷ್ಟು ಚೆನ್ನಾಗಿ ಬರೀತಾರೆ. ದೇವರೇ ಅದು ಕೊಡು ಅಂತ ನಾನು ಕೇಳೋದಿಲ್ಲ ನಿನ್ನ. ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ಹೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯುತ ಪ್ರಭಾ. ನಮಗೇನು ಒಳ್ಳೇದು ಅಂತ ನಮಗೆ ಗೊತ್ತೇ ಇಲ್ಲ. ಮೊದಲು ನಮಗೇನು ಮಾಡಿದ್ರೆ ಒಳ್ಳೇದಾಗತ್ತೆ ನಿನಗೆ ಗೊತ್ತಾದ್ರೆ ನಾನು ತಿಳಿದು ಮಾಡು ಅಂತ ಹೇಳ್ಬಿಡುವಂತೆ. ತಿಳಿದು ಮಾಡು ಅಂತ ಕೇಳಬೇಕೆ ಹೊರತು ನಾವು ಕೊಡು ಇದು ಕೊಡು ಅಂತ ಕೇಳಬಾರದು. ಇದನ್ನ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೇವೆ ಗೊತ್ತೇನು? ಅವಾಗ ಡಾಕ್ಟರ್ ಹತ್ರ ಹೋಗ್ತೇವೆ ನೋಡಿ, ನಮ್ಮ ಕೆಲಸ ಏನು? ರೋಗ ಹೇಳ್ಕೊಳ್ಳೋದಷ್ಟೇ. ಆಮೇಲೆ ಹೋಗಿ ಡಾಕ್ಟ್ರೆ ಅಲ್ಲಿ ಕೆಂಪು ಪಾಟ್ಲಿ ಇದೆಯಲ್ಲ ಅದನ್ನು ಕೊಟ್ಟು ಬಿಡಿ ಅಂತ ಕೇಳೋದು, ಆ ಇಂಜೆಕ್ಷನ್ ಕೊಟ್ಬಿಡಿ ಎಂಬುದು, ಸ್ವಲ್ಪ ಸ್ಕ್ಯಾನ್ ಮಾಡಿಬಿಡಿ ಎಂಬುದು. ಡೆಸಿಷನ್ ಯಾರು ತಗೋಬೇಕು? ಇದನ್ನ ಡಾಕ್ಟರ್ ನಮ್ಮ ಡೆಸಿಷನ್ ಅಲ್ಲ, ಇದು ಡಾಕ್ಟರ್ ಡೆಸಿಷನ್ ಹೊರತು ನಮ್ಮದಲ್ಲ. ಅವನು ಕೇಳ್ತಾನೆ ಸಿಹಿ ಔಷಧಿ ಬೇಕೋ ಖಾರದ ಔಷಧಿ ಬೇಕೋ ಕೇಳೋ, ಸ್ವಾಮಿ ವಾಸಿ ಆಗಬೇಕು ಅಂತ ಔಷಧಿ ಕೊಡಿ ಅಂತೆ. ಹೇಗೆ ರೋಗ ನಮ್ಮದು, ಔಷಧಿ ಚಾಯ್ಸ್ ಡಾಕ್ಟರ್ದೇ ಹೊರತು ನಮ್ಮದಲ್ಲ. ನಾವು ಸ್ತೋತ್ರ ಮಾಡೋದಷ್ಟೇ ನಮ್ಮ ಕೆಲಸ, ನಮಗೇನು ಕೊಡಬೇಕು ಅಂತ ದೇವರಿಗೆ ಗೊತ್ತೇ ಹೊರತು ನಮಗೆ ಅದೆಲ್ಲ ಗೊತ್ತಿರೋದಿಲ್ಲ. ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಧರೆಯೇ ಎಂಬುದೇ ಸಿದ್ಧಾಂತ. ಇದು ಸಾಮಾನ್ಯರಿಗೆ ಶಾಸ್ತ್ರ ಓದಿದರೆ ಗೊತ್ತಾಗ್ತದೆ. ದ್ರೌಪದಿ ದೇವಿ ಶಾಸ್ತ್ರ ಓದಿದವರಲ್ಲ, ಚತುರ ವದನನ ರಾಣಿ ನಿಗಮ ಪ್ರತಿಗಡಿಗ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ಸಕಲ ವೇದಾಭಿಮಾನಿ ದೇವತೆಯವರು ಅಂದ ಮೇಲೆ ಅವರ ಜ್ಞಾನ ಎಷ್ಟು ಉನ್ನತ ಮಟ್ಟದ್ದಿರಬೇಕು. ಅವರು ಕೇಳಲಿಲ್ಲ, ಕೃಷ್ಣ ಕೊಡೋದನ್ನು ಬಿಡಲಿಲ್ಲ. ಇದು ಅರ್ಥ ಇತ್ತು, ಇದಿಷ್ಟು ಒಂದು ಅರ್ಥ ಇತ್ತು. ಇನ್ನೊಂದು ಪ್ರಶ್ನೆ ಬರಬಹುದು, ಸ್ವಾಮಿ ಅಲ್ಲಿ ಏನಿದೆ ಸರಿಯಾಗಿ ವಾಕ್ಯ ನೋಡಿ. ಹಾ ಕೃಷ್ಣ ದ್ವಾರಕಾವಾಸಿನ್ ವಾಸಿ ಯಾಸಿ ದಯಾನಿಧೆ ಗೌರವಾರ್ಣವ ಮಗ್ನಾಮ್ಮಾಂ ಕಿಂ ನಾವ ನಜಾನಾಸಿ ಕೇಶವ. ಅಯ್ಯೋ ಅಂತ ಪದಗಳಿದೆಯಲ್ಲ, ಏನ್ ಮಾಡ್ತೀರಿ ಇದಕ್ಕೆ ಅಂತ ಪ್ರಶ್ನೆ. ಅಯ್ಯೋ ಇದಕ್ಕೆ ಪದಗಳಿದೀರಾ ಅಂತ ಕೇಳಿ ಯೋಚನೆ ಮಾಡಬೇಡಿ. ದ್ರೌಪದಿ ಬಗ್ಗೆ ನಿಮ್ಗೆ ಅರ್ಥನೇ ಆಗಿಲ್ಲ ಅಂತ ಆಗ್ತದೆ. ಆ ಮಾತು ನಿಜ, ಅದು ದ್ರೌಪದಿಯ ಮಾತಲ್ಲ. ಒಳಗೆ ಶಚಿ ಶ್ಯಾಮಲ ಉಷಾ ಇದ್ದಾರಲ್ಲ, ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಬಾಯಿ ಇವರದು, ಮಾತವರದು. ಆದ್ರಿಂದ ದ್ರೌಪದಿ ಭಾರತೀ ದೇವಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಒಳಗಿದ್ದ ಶಚಿ ಶ್ಯಾಮಲ ಉಷಾ ಪ್ರಾರ್ಥನೆ ಮಾಡ್ತಾರೆ ಹೊರತು ಇವರು ಪ್ರಾರ್ಥನೆ ಮಾಡ್ತಾ ಇಲ್ಲ. ಆದ್ರಿಂದ ಅವರಿಗೆ ವೀಕ್ನೆಸ್ ಅದು, ಅದು ತಳ್ಕೊಳಕ್ ಆಗ್ತಾ ಇಲ್ಲ ಅವರಿಗೆ. ಆದ್ರಿಂದ ಪರಮಾತ್ಮ ಅವರು ಪ್ರಾರ್ಥನೆ ಕೇಳಿ ಸೀರೆ ಕೊಡ್ತಾನೆ ಹೊರತು ದ್ರೌಪದಿ ಪ್ರಾರ್ಥನೆ ಪ್ರಶ್ನೆನೇ ಇಲ್ಲ. ಅವರು ಎಂದೂ ನಾಶವಾಗುವ ಪ್ರಸಕ್ತಿಯೇ ಇಲ್ಲ, ಅವರ ಯೋಚನೆನೇ ಇಲ್ಲ. ಆದ್ರಿಂದ ನಮಗೆ ಈ ಕಥೆ ಮರೆತು ಬಿಟ್ರೆ ಹೋಗ್ತದೆ. ಅದಕ್ಕೆ ಕೃಷ್ಣ ದ್ರೌಪದಿಗೆ ಬೇಕು ಅಂತ ವಸ್ತ್ರ ಕೊಡ್ಲಿ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ಅದನ್ನ ಹೇಳುತ್ತಾರೆ, ಯಮಸುತನ ರಾಣಿಗೆ ಅಕ್ಷಯ ವಸನವ ನಿತ್ತೆ ಸಮಯದಲ್ಲಿ ಅಜಾಬೆಳನ ಪೊರೆದೆ ಸಮಯ ಸಮಯ ಉಂಟೆ ಭಕ್ತ ವತ್ಸಲ ನಿನಗೆ ಕಮಲಾಕ್ಷ ಕಾಗಿ ನೆಲೆ ಯಾದಿಕೇಶವ ರಾಯ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ನೋಡಿ, ವಾಯುಸುತನ ರಾಣಿಗೆ ಅಕ್ಷಯ ವಸನವನಿತ್ತೆ ಅಲ್ಲ, ಯಮಸುತನ ರಾಣಿಗೆ ಅಕ್ಷಯ ವಸವನಿತ್ತೆ. ಯಮಸುತ ಧರ್ಮರಾಜ, ಆತನ ರಾಣಿ ಶ್ಯಾಮಲಾದೇವಿ, ಅವರಿಗೆ ನೀವು ವಸ್ತ್ರ ಕೊಟ್ಟಿದ್ದ, ದ್ರೌಪದಿಗೆ ವಸ್ತ್ರ ಕೊಟ್ಟಿದ್ದಲ್ಲ. ಅದು ಹರಿದಾಸರು ಎಷ್ಟು ಸರಿಯಾಗಿ ಬೆರೀತಾರೆ ಅಂತ ಹೇಳೋದು ಸಾಕ್ಷಿ ಇರುವ. ಆ ದೃಷ್ಟಿಯಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಅವರಲ್ಲಿ ಪಂಚ ನಾರಿಯರಿರ್ತಕ್ಕಂಥ ಕಥೆ. ಈಗ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ತೀಗ. ದರ್ವ ಎಳ್ಕೊಂಡು ಬಂದಲ್ಲ, ಭಾರತಿ ಅಲ್ಲ, ಉಳಿದವರಿಗೆ ಶಾಪ ಇತ್ತು, ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ, ಅನ್ಯಗಾಶ್ಚ ಭವತ ಅಂತ ಶಾಪ ಕೊಟ್ಟಿದ್ದಾರೆ. ಒಂದು ಜನ್ಮದಲ್ಲಿ ಪರಪುರುಷನ ವಶವಾಗುವ ಶಾಪ ಕೊಟ್ಟಿದ್ರಲ್ಲ, ಆ ಶಾಪದ ಅಫೆಕ್ಟ್ ಅವರಿಗೆ ಆಗ್ತಾ ಇದೆ. ದ್ರೌಪದಿ ಭಾರತೀ ದೇವಿ ಏನೂ ಆಗ್ತಾ ಇಲ್ಲ. ಇದೆಲ್ಲ ಯೋಚನೆ ಮಾಡಿದಾಗ ಈ ವಿಶ್ಲೇಷಣೆ ಮಧ್ವಾಚಾರ್ಯ ಮಾಡದೆ ಹೋದ್ರೆ ಏನೂ ಗೊತ್ತಾಗ್ತಿರಲಿಲ್ಲ ಜಗತ್ತಿಗೆ. ನಿಜವಾದ ಅರ್ಥದಲ್ಲಿ ಮಧ್ವಾಚಾರ್ಯರ ಒಂದು ವಿಮರ್ಶೆ, ಮಹಾಭಾರತವನ್ನು ಅರ್ಥ ಮಾಡಿಕೊಂಡು ಅವರೊಬ್ಬರೇ ಒಬ್ಬರು ಅಂತ ಹೇಳಿ ಪ್ರಮಾಣ ಮಾಡಿ ಹೇಳಬಹುದು. ಅಂತ ಸಾಮರ್ಥ್ಯ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಜನಕ್ಕೆ ಬೈದ ಅಭ್ಯಾಸ ಇದೆ ಹೊರತು ಓದಿ ಅಭ್ಯಾಸ ಇಲ್ಲ. ಅದನ್ನು ಓದಬೇಕಲ್ಲ. ಇವತ್ತು ದ್ರೌಪದಿಯ ಪಾತ್ರವನ್ನು ಇಷ್ಟು ಎತ್ತರದಲ್ಲಿ ನಿಲ್ಲಿಸಿದ್ದು ಮಧ್ವಾಚಾರ್ಯ ಒಬ್ಬರೇ. ಎಲ್ಲಾ ವರ್ಗದವರಿಗೂ ಕೂಡ ಪೂರ್ಣ ನ್ಯಾಯ ಸಲ್ಲಿಸಿದ ಗುರುಗಳು ಅಂದ್ರೆ ಶ್ರೀಮದ್ ಆಚಾರ್ಯ. ಆದ್ರಿಂದಾನೆ ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ಸಂತು ಮೇ ಜನ್ಮ ಜನ್ಮನಿ. ಅವರ ಉಪದೇಶಗಳು ಅಂದ್ರೆ ಸಾರ್ವಜನಿಕ ಉಪದೇಶ, ಸಾರ್ವಕಾಲಿಕ ಉಪದೇಶ, ಸದಾ ಹಿತ ಕೊಡತಕ್ಕಂಥ ಮತ್. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ವದುಕ್ತಿ ಸದೃಶಂ ಹಿತ ರೂಪಂ. ಸತ್ಯವಾದ ಮಾತನ್ನ ಆಚಾರ ಹೇಳ್ತಾ ಇದ್ದಾರೆ. ಆದಿಷ್ಟು ಹಿನ್ನೆಲೆಯಲ್ಲಿ ಅವರಿಗೆಲ್ಲ ಬೇಕಿತ್ತು. ಅವರಿಗೇನಾಗಿದೆ ಈಗ, ತಾವಲ್ಲಿದ್ದೇವೆ ಎಂಬ ಪರಿಜ್ಞಾನ ಇಲ್ಲ. ಇಂದ್ರಸೇನಾದೇವಿಯ ದೇಹದಲ್ಲಿ ಕೂತ ಒಬ್ಬೊಬ್ಬರೇನೆ ಪತಿಂ ದೇಹಿ ಪತಿಂ ದೇಹಿ ಅಂತ ಯಾಕೆ ಕೇಳಿದ್ರು ನೋಡಿ. ಇಂದು ಕಥೆ ಹೇಳಿದ್ದೇನೆ ಈಗಾಗಲೇ. ಅವ್ರಿಗೆ ತಾವು ಎಲ್ಲಿದ್ದೇವೆ ಅಂತ ಜ್ಞಾನ ಇಲ್ಲ, ತಂಪಾಡಿ ತಾವು ಮಾತಾಡ್ತಾ ಇದ್ದಾರೆ. ಆ ತರಹ ಇವ್ರಿಗೆ ಅನುಭವ ಬಂದುಬಿಟ್ಟು ಅವರು ದೇವರು ಪ್ರಾರ್ಥನೆ ಮಾಡಿದ್ರು. ಹಾ ಹಾ ಅಂತ ಅಂದ್ರು, ಕೃಷ್ಣ ವಸ್ತ್ರ ಕೊಟ್ಟ. ದ್ರೌಪದಿ ಮಾತ್ರ ಸ್ತೋತ್ರ ಮಾಡಿದ್ದು ಹಾಹಾಕಾರ ಮಾಡಿ ಅಲ್ಲ, ಅದು ಕೇವಲ ಕೃಷ್ಣಲ್ಲಿ ಭಕ್ತಿಯಿಂದ ಮಾಡಿದ್ದಷ್ಟೇ. ಇನ್ನು ಅಭಿನಯ ಅದು, ನಾಟಕ ಅದು ಒಂದು. ಯಾಕೆ ಕೃಷ್ಣ ನಾಟಕ ಮಾಡಿದ್ರಲ್ಲ, ರಾಮದೇವರು ನಾಟಕ ಮಾಡಿದ್ರಲ್ಲ, ಹೆಂಡತಿನ ಕಳ್ಕೊಂಡಾಗ ಮಾಡಿ ನಾಟಕ ಮಾಡಿದ್ರಲ್ಲ, ಇವ್ರ ಆಪತ್ತಿನಲ್ಲಿ ಇದ್ದಾಗ ನಾಟಕ ಮಾಡ್ತಾ ಇತ್ತು. ಯಾತಕ್ಕೆ ಇಲ್ಲದವರ ಜನ ಏನ್ ತಿಳ್ಕೊಂಡ್ಬಿಡ್ತಿದ್ರು, ಪಾಪ ಏನು ದುಃಖನೇ ಆಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತಿದ್ರು. ದುಃಖ ಆದಾಗ ನಟಿಸಬೇಕು. ಆದರೆ ಉಳಿದವರಿಗೆ ಭೀಷ್ಮದ್ರೋಹ ಏನ್ ಮಾಡ್ಬೇಕು, ಇಂಥ ಕಷ್ಟದಲ್ಲಿದ್ರು ಏನು ಮಾಡ್ತಾ ಇಲ್ವಲ್ಲ ನಾವೀಗ, ಅದಕ್ಕೆ ಅವ್ರಿಗೆ ಪಾಪ ಬರಬೇಕು, ಅವ್ರ ಹೆಚ್ಚಿನ ಪುಣ್ಯ ಕಡಿಮೆ ಆಗಬೇಕು. ಅದಕ್ಕೋಸ್ಕರ ಪರಮಾತ್ಮ ವ್ಯವಸ್ಥೆ ಮಾಡಿದ್ದಾನಾದ್ರಿಂದ ಇದರಲ್ಲಿ ಯಾವುದೇ ವಿಧವಾದಂತಹ ರೀತಿಯಲ್ಲೂ ಕೂಡ ಶಾಸ್ತ್ರ ಅಂದ್ರೆ ಶಾಸ್ತ್ರ ಬೇರೆ ಅಲ್ವೇ ಅಲ್ಲ. ವಸ್ತ್ರಗಳು ಒಂದಾದ್ರೂ ಬರ್ತಾನೆ ಇದೆ, ಅವನು ಎಳಿತಾ ಇದ್ದಾನೆ, ವಸ್ತ್ರ ಬರ್ತಾನೆ ಇದೆ. ಕೃಷ್ಣ ವಸ್ತ್ರ ಕೊಟ್ಟಲ್ಲ, ಹ್ಯಾಕ್ ಕೊಟ್ಟ ಗೊತ್ತೇನು? ಯಾವ್ಯಾವ್ದು ವಸ್ತು ಅರ್ಜೆಂಟ್ ಎಂಥದ್ದು ಕೊಡ್ತಾರೆ ಅರ್ಜೆಂಟ್ ಅಂತ ಕೇಳಿದ್ರೆ ಯಾವ್ಯಾವ್ದು ಕೊಟ್ಟು ಇದು ಬದ್ದೆಲ್ಲ ಕೊಟ್ಟು ಮುಗಿಸ್ಬಿಡ್ಬೋದಾಗಿತ್ತು. ಅದೊಂದು ಹರಕ ಮುರುಕ ಕೊಡ್ಬೋದಾಗಿತ್ತು. ಕೃಷ್ಣ ಕೊಟ್ಟರೆ ಹ್ಯಾಕೆ ಕೊಡ್ತಾನೆ ತೋರಿಸ್ತಾರೆ. ದಿವ್ಯಂ ಸುಸೂಕ್ಷ್ಮಂ ಕನಕಾವಧಾತಂ, ದಿವ್ಯ ಎಲ್ಲ ಡಿವೈನ್ ಕ್ವಾಲಿಟಿ ಅಂತ, ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತಾರೆ ಆ ಟೈಪ್ ಡಿವೈನ್ ಕ್ವಾಲಿಟಿ ಸೀರೆಗಳು. ಸುಸೂಕ್ಷ್ಮಂ, ಅಷ್ಟು ನವಿರಾದ ಸೀರೆಗಳು. ಕನಕಾವಧಾತ ಎಲ್ಲ ಪೀತಾಂಬರಗಳಂತೆ, ಪ್ರತಿಯೊಂದು ಪೀತಾಂಬರನೇ, ಆಡದರೆ ಬಟ್ಟೆ ಒಂದೂ ಇಲ್ಲ. ಇದು ದೇವರು ತನ್ನ ಅಂತಸ್ತೇ ತಾನೇ ಕೊಡ್ತಾನೆ. ಪರಮಾತ್ಮ ಪರಮಾತ್ಮನ ಅಂತಸ್ತು ಲಕ್ಷ್ಮೀಪತಿಯಾದವನು ಎಂಥದ್ದು ಕೊಡಬೇಕು, ತನ್ನ ಅಂತಸ್ತಿ ತಕ್ಕಂತೆ ಕೊಡ್ತಾ ಇದ್ದಾನೆ. ಸೀರೆಗಳ ಮೇಲೆ ಸೀರೆಗಳು ಬರ್ತಾ ಇದೆ, ವೆರೈಟಿಸ್ಟ್. ಬಹುಶಃ ಯಾವ ಅಂಗಡಿಯಲ್ಲೂ ಅಷ್ಟು ಸೀರೆ ಒಂದು ಕಡೆ ಎಂದೆಂದು ಸಿಗಲಿ ಚಾನ್ಸಸ್ ಇಲ್ಲ. ಕೃಷ್ಣ ನೇಯ್ದ ಸೀರೆಗಳಿವೆಲ್ಲ ಕೂಡ, ಕೃಷ್ಣ ಕೊಡ್ತಕ್ಕಂಥ ಸೀರೆಗಳು. ಒಂದು ಸುಳ್ಳಲ್ಲ, ಮತ್ತೆ ಸತ್ಯ ಸೃಷ್ಟಿ. ಪರಮಾತ್ಮ ಎಂದು ಸುಳ್ಳು ಸೃಷ್ಟಿ ಮಾಡೋದಿಲ್ಲ. ಇಂದ್ರಜಾಲ ವಿಧಾಂ ಸೃಷ್ಟಿ ಮನ್ನೆಂತೆ ಜ್ಞಾನ ದುರ್ಬಲಾಹ. ಯಾವಾಗಲೂ ಸುಳ್ಳು ಸೃಷ್ಟಿ ಯಾರು ಮಾಡ್ತಾರೆ? ಶಕ್ತಿ ಇಲ್ಲದವ್ರು ಮಾಡ್ತಾರೆ, ಸಾಮರ್ಥ್ಯ ಇಲ್ಲದವ್ರು ಮಾಡ್ತಾರೆ. ಕೃಷ್ಣ ಸರ್ವತಂತ್ರ ಸ್ವತಂತ್ರ. ನಿಜವಾದ ಸೀರೆಗಳನ್ನೇ ಸರಮಾಲೆಯಾಗಿ ಕೊಡ್ತಾ ಇದ್ದಾನೆ. ಆ ಸೀರೆ ಬರಬೇಕು, ಆಟೋಮೆಟಿಕ್ ಸುತ್ತಕೋಬೇಕು, ಮುಂದೆ ಹೋಗ್ತಾ ಇರಬೇಕು. ನಮ್ಮ ಹಾಲಿನ ಬಾಟ್ಲಿ ಆಟೋಮೆಟಿಕ್ ಸುಲಭ ಆಗಿ ಸೀಲ್ ಆಗ್ತಿರ್ತವೆ, ಈ ನ್ಯೂಸ್ ಪೇಪರ್ ಆಟೋಮೆಟಿಕ್ ಪ್ರಿಂಟ್ ಆಗಿ ಫೋಲ್ಡ್ ಆಗಿ ಬರ್ತವೆ. ಇನ್ನು ಕೃಷ್ಣ ಹೇಗೆ ಮಾಡಿರ್ಬೇಕು ಲೆಕ್ಕ ಹಾಕಿ ನೋಡೋಣ. ಇದು ಅರ್ಥ ಮಾಡ್ಕೊಂಡು ನ್ಯೂಸ್ ಪ್ರಿಂಟ್ ಆಗಬೇಕು ನೋಡ್ಬೇಕು. ಪೇಪರ್ ಪ್ರಿಂಟ್ ಆಗ್ಬೇಕಾದ್ರೆ ಒಂದೊಂದು ಪ್ರಿಂಟ್ ಮಾಡಿ ಜೋಡಿಸೋದಿಲ್ಲ ಅವರು. ಇಲ್ಲಿ ಕೊಟ್ಬಿಟ್ಟು ಸಿ ದಬ್ಬ ದಬಾಡಬಾಡ ಬೀಳ್ತಾ ಇರ್ತಾವ. ಹಾಗೆ ಮನೆ ಸಪ್ಲೈ ಮಾಡೋ ಹೇಗಿರುತ್ತೋ ಆ ಥರ ಜೋಡಿಸಿ ಬೀಳೋದು ಎಲ್ಲ ಕೂಡ. ಈ ಮೆಕ್ಯಾನಿಸಮೇ ಇಷ್ಟು ಇರಬೇಕಾದ್ರೆ, ನಮ್ಮ ಈ ಮೆಕ್ಯಾನಿಕಲ್ ಡೆವಲಪ್ಮೆಂಟ್ ಎಷ್ಟು ಇರಬೇಕಾದ್ರೆ, ಅದು ಕೃಷ್ಣನ ಸಾಮರ್ಥ್ಯ ಗೊತ್ತೇನು. ಅದಕ್ಕೆ ಬರೋದು ಆಟೋಮೆಟಿಕ್ ಸುತ್ತಕೊಂಡೇ ಬರಬೇಕು ಆ ಸೀರೆಗಳು. ಇವನು ಎಳದ 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 ಏನೆಳೆದ್ರು ಕೂಡ ವಸ್ತ್ರದ ರಾಶಿ ಬಿತ್ತೇವು. ಶೈಲೋ ಹೇಳ್ತಾರೆ, ಆಚಾರ ಹೇಳ್ತಾರೆ, ಶೈಲದ ಬೆಟ್ಟದಷ್ಟು ಸೀರೆಗಳು ರಾಶಿ ಬಿದ್ದುವಂತ. ಬೆಟ್ಟದಷ್ಟು ಸೀರೆಗಳು ಇವನ ಕೈ ಸುಸ್ತಾದ, ಧಪ್ ಅಂತ ಬಿದ್ದುಬಿಟ್ಟು ಸೀರೆ ಸೆಳಿಲಿಕ್ಕೆ ಆಗಲಿಲ್ಲ. ಇದು ಬಹಳ ಸೂಕ್ಷ್ಮ ವಿಚಾರ. ದ್ರೌಪದಿಯ ವಸ್ತ್ರವನ್ನು ಸೆಳೆದಿಕ್ಕೆ ದುರ್ಯೋಧನನಿಗೆ ದುಶಾಸನನಿಗೆ ಆಗಲೇ ಇಲ್ಲ. ದುರ್ಯೋಧನ ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟು ಹೇಳಿದ್ರು ಅಷ್ಟೇ ಹಣೆ ಬರ. ಸೀರೆಗಳ ರಾಶಿ ಬಿತ್ತೇ ಹೊರತು ಇನ್ನು ಬರ್ತಾನೆ ಇದೆಯೇ ಹೊರತು ಅವನ ಕೈ ಸೋತು ಧಪ್ಪಂತ ಬಿದ್ದೇ ಬಿಟ್ಟನಂತೆ. ಇನ್ನೊಂದು ಸೂಕ್ಷ್ಮ ವಿಚಾರ ಆಚಾರ ಹೇಳ್ತಾರೆ. ದ್ರೌಪದಿ ಸೀರೆಯನ್ನ ತೆಗಿಲಿಕ್ಕೆ ಎಂದು ಇವನಿಗೆ ಯಾತಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ರೆ, ದ್ರೌಪದಿ ಸೀರೆ ಅಂದ್ರೆ ಏನು, ವಸ್ತ್ರ ಅಂದ್ರೆ ಏನು ಗೊತ್ತಾ ನಿಮಗೆ ಅಂತ ಹೇಳ್ತೀನಿ. ಪ್ರಾಣಶ್ಯ ವಸ್ತ್ರ ಬುದ್ಧ ಆಕಿ. ಪ್ರಾಣದೇವರೇ ವಸ್ತ್ರ, ಅವರ ಹೆಂಡತಿ ಮುಖ್ಯ ಪ್ರಾಣದೇವರೇ ವಸ್ತ್ರ. ಅವರ ಸೆಳೆಯ ಶಕ್ತಿ ಜಗತ್ತಿನಲ್ಲಿ ಯಾರಿಗಿದೆ? ಈ ಮಧ್ಯೆ ಆಕಾಣಾಶ್ವ ಸಮರವಾದ್ರಿಂದಾಗಿನೆ ಅವರು ಯಾವ ಯೋಚನೆಯೂ ಇಲ್ಲ. ಪರಿಪೂರ್ಣವಾದ ರೀತಿಯಲ್ಲಿ ಕಥೆ ಬೆಳೆಕೊಂಡು ಹೋಗಿ ತುಂಬಾ ಜನ ಏನೇನೋ ಕಥೆ ಕಟ್ತಿರ್ತಾರೆ. ಪಾಪ ಕೃಷ್ಣ ಸೀರೆ ಕೊಟ್ಟಲ್ಲಿ ಯಾಕೆ ಕೊಟ್ಟಿರ್ಬೋದು ಅಂತ ಏನೋ ಕಥೆಗಳು. ಕೃಷ್ಣ ಏನ್ ಮಾಡಿದಂತ ಒಂದ್ ಸಲ ಇದ್ದಕ್ಕಿದ್ದಾಗ ಏನೋ ಹೆಚ್ಚಾ ಇದ್ದಂತೆ ಕೈ ಕಟ್ಟಾಗಿ ಬಿಡ್ತದೆ, ಕೃಷ್ಣ ರಕ್ತ ಬರಲು ಶುರುವಾಯ್ತು. ತಕ್ಷಣ ಸುಭದ್ರಾ ದೇವಿ ಇದ್ಲಂತೆ, ಸುಭದ್ರಾ ಕಣ್ಣು ಕಟ್ಟಾಯ್ತು ಅಂತ ಹೇಳಿ ತಕ್ಷಣಕ್ಕೆ ಹಳೆ ಬಟ್ಟೆ ಉಡ್ಕೊಂಡು ಹೋಗ್ಲಂತೆ, ಯಾವ್ದು ಸಿಗ್ತದ ನೋಡೋಣ ಅಂತ ಹೇಳಿಬಿಟ್ಟ. ದ್ರೌಪದಿ ತನ್ನ ಸೀರೆ ಸರಿಗೆ ಕರೆದು ತಕ್ಷಣ ಹಚ್ಚಿ ಕಟ್ಟಿಬಿಟ್ಲಂತೆ. ಕೃಷ್ಣ ಅದನ್ನು ವಾಪಸ್ ಕೊಡ್ತಂತೆ ಇವತ್ತಿನಲ್ಲಿ. ಇವೆಲ್ಲ ಎಮೋಷನಲ್ ಹೇಳೋದು ಸರಿನೇ ಅವೆಲ್ಲ ಕೂಡ, ಆದ್ರೆ ನಿಜವಾಗ ನಡೆದಿದ್ದೆ ಅದು ಯಾವುದೂ ಅಲ್ಲ. ಉಳಿದವ್ರು ಏನ್ ಮಾಡ್ತಾರೆ, ನಾವು ಹೆಚ್ಚು ಏನಾದ್ರು ಕೊಡೋಣ ಆ ಥರ ತಿಳ್ಕೊಳ್ಳೋ ಕಾರಣ ಇಲ್ಲ ಅದಕ್ಕೆಲ್ಲ. ಅದು ಭಕ್ತಿ, ಆ ಪ್ರಸಂಗ ನಡೆದಿತ್ತೆ ಹೊರತು ಕೃಷ್ಣನಿಗಿಂತದ್ದು ಯಾವುದೂ ಬೇಕಿಲ್ಲ. ಅವನು ಸತ್ಯ ಸಂಕಲ್ಪ. ಅಂತ ಕಥೆಗಳ ಅರ್ಥ ಏನು ಅಂತ ಕೇಳಿದ್ರೆ, ಯಾವಾಗಲೂ ಆಪತ್ತಲ್ಲಿದ್ದಾಗ ಇಮ್ಮಿಡಿಯೇಟ್ ಮಾಡೋದನ್ನು ಮಾಡಬೇಕೆ ಹೊರತು ಬೇರೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಎಷ್ಟೋ ಜನ ಆ ಕಾಲಕ್ಕೆ ಏನೋ ಶುರು ಮಾಡಿಬಿಡ್ತಾರೆ, ಬಟ್ಟೆ ಹುಡುಕೋತಿಗೆ ಇವ್ನು ಏನಾದ್ರೆ ಏನ್ ಮಾಡ್ತೀರಿ ಅಷ್ಟೊತ್ತಿಗೆ. ಇಮ್ಮಿಡಿಯೇಟ್ ಏನಾಗುತ್ತಾ ಸೀರೆ ಹರಿದ್ರೆ ಮತ್ತೆ ತರಬಹುದು, ಪ್ರಾಣ ಹೋದ್ರೆ ಮತ್ತೆ ಬರುತ್ತಾ? ಆ ಥರ ಬುದ್ಧಿವಂತಿಕೆ ಉಪಯೋಗಿಸಲು ಜಾಣತನ ಇದೆ ಅಂತ ಕಥೆಯ ತಾತ್ಪರ್ಯನೇ ಹೊರತು ಎಂದು ದ್ರೌಪದಿ ದೇವಿಗೆ ಒಂದೆರಡು ದಿವಸ ಮಾಡಿದ ಭಕ್ತಿ ಅಲ್ಲ ಅದು. ಅನಾದಿ ಕಾಲದ ಭಕ್ತಿ ಅವರು, ಆಕಸ್ಮಿಕ ಭಕ್ತಿ ಮಾಡಿದ್ದಲ್ಲ ಅವರು. ಸ್ವಾಭಾವಿಕವಾದ ಅನಾದಿ ಕಾಲದ ಭಕ್ತಿಯನ್ನು ತೋರಿಸಿದ್ದಕ್ಕೆ ಭಗವಂತ ಮಾಡಿದ ಪರಮಾನುಗ್ರಹ ಅದು. ಹೀಗೆ ಅಷ್ಟೆಲ್ಲ ಬೆಳೀತಂತೆ. ದುಶ್ಯಾಸನ ಎಚ್ಚರದ ಬರಿ ಬಿದ್ದಿಲ್ಲ ಅವನು, ಎಚ್ಚರದ ಬಿದ್ದಿದ್ದಾರೆ ಆ ಕಡೆ. ಆಗ ದುರ್ಯೋಧನ ನೋಡ್ತಾನೆ ಇದ್ದಾನೆ. ಕುಮಾರವ್ಯಾಸ ಸ್ವಲ್ಪ ಕಲ್ಪನೆ ಮಾಡಿದ್ದಾನೆ ಆ ಸಮಯದೊಳಗೆ. ಇಷ್ಟಾದ್ರೂ ದುರ್ಯೋಧನ ವ್ಯಾಪಾರಿ ಬುದ್ಧಿ ಕಮರ್ಷಿಯಲ್ ಆಗ್ತಾ ನೋಡಿ, ಜನ ಸಿಕ್ಕಾಬಿಟ್ಟೆ ಕಮರ್ಷಿಯಲ್ ಆಗ್ಬಿಡ್ತಾರೆ. ಇದ್ದಕ್ಕಿದ್ದಾಗೆ ಎಂಥ ದೇವಸ್ಥಾನನು ಅನ್ನ ಕಮರ್ಷಿಯಲ್ ಮಾಡೋ ಜನಗಳು. ಅವ್ನು ಬುದ್ಧಿ ಓಡುತ್ತಂತೆ, ಯಾರನ್ನ ಕರೆದನಂತೆ, ಇಷ್ಟು ಸೀರೆ ಬಿದ್ದಿದೆ ನಮ್ಮ ಇದು ಸೇರಿಸಿರಿ ಅಂದಂತ. ಯಾವುದಕ್ಕೆ? ನಮ್ಮ ಪಕ್ಕದಲ್ಲಿ ಸೇರಿಸಿಬಿಡಿ, ಅದನ್ನೇ ಮಾರಾಟ ಮಾಡೋ ಪೈಕಿ ಅವರು. ಒಳ್ಳೆ ಸೀರೆ ಬಂದು ಇಂಪೋರ್ಟೆಡ್ ಸೀರೆ ಕ್ವಾಲಿಟಿ ಬಂದಾಗ ಆಯ್ತಲ್ಲ, ಕೊಡೋ ಪೈಕಿ ಅವರು. ಆಗ ಅದು ಕುಮಾರವ್ಯಾಸನ ಕಲ್ಪನೆ, ಮಹಾಭಾರತದಲ್ಲಿ ಬರೋದಿಲ್ಲ ಅದು. ಆಗ ದ್ರೌಪದಿ ದೇವಿ ಆ ಸೀರೆಗಳು ಒಂದ್ಸತಿ ನೋಡಿಲ್ಲಂತೆ, ಎಲ್ಲ ಸುಟ್ಟು ಬೂದಿ ಆಗು, ಅವೇಷ್ಟು ಸುಟ್ಟು ಬೂದಿ ಆಗಿಬಿಟ್ಟು. ದುರ್ಯೋಧನ ದಕ್ಕಲಿಲ್ಲ, ಒಂದು ಸೀರೆನೂ ಅವನಿಗೆ ದಕ್ಕಲಿಲ್ಲ, ಸುಟ್ಟು ಬೂದಿ ಆಗ. ಈ ಕಥೆ ನೋಡಬೇಕು. ಆಕೆ ನೋಡಿದ್ರೆ ಸುಟ್ಟು ಸೀರೆ ಸುಟ್ಟು ಬೂದಿ ಆಗಬೇಕಾದ್ರೆ ದುಶ್ಯಾಸನ ಹೇಗೆ ಬದುಕಿದ್ದ ಅಂದ್ರೆ, ಅವ್ರು ಆ ರೀತಿ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಿಲ್ಲ ಅದು ಬದುಕಿದ್ದ. ಆಕೆ ದ್ರೌಪದಿ ದೇವಿ ಶಾಪ ಕೊಡಲಿಲ್ಲ, ಗಮನಿಸಬೇಕಾಗ. ದ್ರೌಪದಿ ಶಾಪ ಕೊಡಲಿಲ್ಲ ಮತ್ತು ಈ ರೀತಿಯಾದ ಯಾವ ಕೆಟ್ಟ ರೀತಿ ನಡ್ಕೊಳ್ಳಿಲ್ಲ. ಶಾಸ್ತ್ರ ಮುಂದೆ ಒಂದ್ಸತಿ ಬರ್ತದೆ. ಇದೇ ಮಾತನ್ನ ಜನ್ಮೇಜಾರಾಜ ಕೇಳ್ತಾನೆ. ದ್ರೌಪದಿ ದೇವಿ ಇಂಥ ಸನ್ನಿವೇಶದಲ್ಲೂ ಕೂಡ ಅಷ್ಟು ಸಮಯದಿಂದ ನಡ್ಕೊಂಡ್ರಲ್ಲ, ಶಾಪ ಕೊಡ್ಲಿಲ್ವಲ್ಲ ಯಾತಕ್ಕೆ ಅಂತ ಕೇಳಿದ್ರು. ಮುಖ್ಯ ಪ್ರಶ್ನೆ, ಸಾಮಾನ್ಯವಾಗಿ ಎಷ್ಟೋ ಜನ ಸ್ತ್ರೀಯರುಗಳು ಇಂಥ ಪ್ರಸಂಗ ಬಂದ್ರೆ ಶಾಪ, ಸ್ತ್ರೀಯರ ಯಾಕೆ ಪುರುಷರೇ ಸಾಕಷ್ಟು ಶಾಪ ಕೊಡ್ತಾರೆ, ಇಂಥ ಪ್ರಸಂಗ ಬರಬೇಕಾಗಿಲ್ಲ, ಬಸ್ ಲೇಟ್ ಆದ್ರೂ ಸಾಕ ಶಾಪ ಕೊಡ್ತಾರೆ, ಸುಟ್ಟು ಪೂಜೆ ಆಗಲಿ ಅಂತ ಬಿಡ್ತಾರೆ. ಪಾಪ ಪುಣ್ಯಕ್ಕೆ ಶಕ್ತಿ ಇಲ್ಲ, ಬದುಕ್ತದೆ ಎಲ್ಲರೂ ಎಷ್ಟು ಎಷ್ಟು ಫ್ಯಾಕ್ಟ್ರಿ ಹೋಗ್ತಿದ್ದ ಗತಿನೇ ಲೆಕ್ಕನೇ ಇಲ್ಲ. ನಾವು ಹಾಕೋ ಶಾಪ ನಡೆಯೋದಾಗಿದ್ರೆ ಥರ ಯಾರು ಇರ್ತಾರೇ ಇದ್ದಿಲ್ಲ ಹೆಚ್ಚು ಕಡೆ. ನಾವು ಒಯ್ದಷ್ಟು ಅವ್ರಿಗೆ ಆಶೀರ್ವಾದ ಆಗ್ತದೆ, ಅವ್ರು ಕೆಟ್ಟದಾಗದೇ ಇಲ್ಲ, ನಮ್ಗೆ ತಪಶಕ್ತಿನೇ ಇಲ್ಲ. ಮೊದಲನೇದಾಗಿ ದ್ರೌಪದಿಯ ಶಕ್ತಿ ಭಾರಿ ಶಕ್ತಿ, ಆದ್ರಿಂದ ಅವ್ರು ಏನು ಮಾಡಿದ್ರು ಕೂಡ ರಾಯರ ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ, ಅವ್ರು ನೋಡಿದ್ರೆ ಪಾಪಗಳ ಪರ್ವತ ಸುಟ್ಟು ಬೂದಿ ಆಗ್ಬೇಕು ಅಂತ ಒಂದು ವಜ್ರದಂತ ದೃಷ್ಟಿ ಅಂತ ಹೇಳ್ತಾರೆ. ಆ ಶಕ್ತಿ, ಆ ಕೈ, ಆ ಮನಸ್ಸು, ಅಂತ ಒಂದು ಸಿದ್ಧಿ ದೇವತೆಗಳಿಗೆ ಹೊರತು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ದ್ರೌಪದಿಯ ಸಿದ್ಧಿ ಅಂತದ್ದು. ಅವ್ರು ಯಾಕೆ ಶಾಪ ಕೊಡ್ಲಿಲ್ಲ ಅಂತ ಹೇಳ್ತಾರೆ, ಶಾಪ ಕೊಡ್ಲಕ್ಕೆ ನಿಜವಾಗ್ಲಿ ಯಾವಾಗ ಕೊಡ್ತಾರೆ? ನಿಜವಾದ ತಾಪ ಆದರೆ, ಅವ್ರಿಗೆ ನಿಜವಾದ ತಾಪ ಇಲ್ಲ ಇಲ್ಲ ಶಾಪ ಯಾಕೆ ಕೊಡ್ತಾರೆ ಅಂತ ಹೇಳ್ತಾರೆ. ನಿಜವಾದ ತಾಪ ಇಲ್ಲ, ಆನಂದ ತೀರ್ಥರ ಪತ್ನಿ ಎಂದ ಮೇಲೆ ಆನಂದವಾಗಿರ್ತಾರೆ, ಭಕ್ತರೇ ಆನಂದವಾಗಿರ್ತಾರೆ, ಶಿಷ್ಯರೇ ಆನಂದವಾಗಿರ್ತಾರೆ, ಇನ್ನು ಹೆಂಡತಿ ಹೇಗಿರ್ತಾರೆ, ತಾಪ ಇಲ್ಲ, ಕೋಪ ಇಲ್ಲ, ಅದಕ್ಕೆ ಶಾಪನೂ ಇಲ್ಲ, ಅವ್ರು ಹಾಗಿದ್ದಾರೆ. ಇದು ಅರ್ಥ ಮಾಡ್ಕೊಂಡ್ರೆ ನಿಜವಾದ ನೋವು ಅವರಿಗೆಂದು ಆಗೋದೇ ಇಲ್ಲ. ಜನ ಏನು ಕೇಳ್ತೀವಿ, ಆಚಾರ ಮುಂದೆ ಬರೀತಾರೆ, ಪೂರ್ಣ ಸುಖ ಶಕ್ತಿಯಾದವು ಯೋಗ್ಯವು ಕೃಷ್ಣಾಚ ಮಾರುತಿ. ಸದಾಕಾಲ ಆನಂದ, ಸದಾಕಾಲ ಸುಖ ಅವರ ದೊಡ್ಡ ವೈಶಿಷ್ಟ್ಯ. ವಾಯುದೇವರು ಮತ್ತು ಭಾರತೀ ದೇವಿ, ಬ್ರಹ್ಮ ಸರಸ್ವತಿ, ಲಕ್ಷ್ಮೀನಾರಾಯಣರಂತೂ ಸರಿಯೇ ಸರಿ, ಇದು ವೈಶಿಷ್ಟ್ಯ ಅವರದ್ದು ಅಂತ ಹೇಳಿ. ಇನ್ನೊಂದು ಸೂಕ್ಷ್ಮಾಂಶ ಉಂಟು, ದ್ರೌಪದಿ ದೇವಿಗೆ ಶಾಪ ಕೊಡದರೆ ಅದಕ್ಕೆ ಹೊರಗಿನ ಕಾರಣ ಏನು ಅಂತ ಕೇಳಿದರೆ, ಜ್ಞಾನಿಗಳು ಶಾಪ ಕೊಡೋದಿಲ್ಲ. ಯಾತಕ್ಕೆ ಅಂದರೆ ಶಾಪ ಕೊಟ್ಟರೆ ಪುಣ್ಯ ಹೋಗುತ್ತೆ ಅದನ್ನು ಅರ್ಥ ಮಾಡ್ಕೋದು. ಶಾಪ ಕೊಟ್ಟರೆ ಪುಣ್ಯ ಹೋಗುತ್ತೆ, ಆದ್ದರಿಂದ ನಾವು ಪುಣ್ಯ ಉಳಿಸ್ಕೊಳ್ಬೇಕು, ಆದ್ದರಿಂದ ಶಾಪ ಕೊಟ್ಟು ಕಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಮ್ಗೆ ಈಗ ಅರ್ಥ ಆಗುತ್ತೆ, ಶಾಪ ಯಾತಕ್ಕೆ ಕೊಡಬಾರದು ಅಂದರೆ ಪುಣ್ಯ ಹೋಗಬಾರದು ಅಂತಂದರೆ ಶಾಪ ಕೊಡಬಾರದು. ಪುಣ್ಯ ನಮಗೆ ಹೋಗೋ ಚಾನ್ಸೇ ಇಲ್ಲ, ಇದ್ರ ತಾನೇ ಹೋಗ್ಲಿಕ್ಕೆ. ನಾವು ಶಾಪ ಕೊಟ್ಟರೆ ಪರವಾಗಿಲ್ಲ, ಪುಣ್ಯ ಇಲ್ಲ ಇಲ್ಲದಾದ್ರೆ ನಿಶ್ಚಿಂತೆಯಾಗಿರ್ಬೋದು. ಇವಾಗ ಯಾರು ಕಳ್ತಾರೆ, ಇದ್ರ ತಾನೆ ಕಳ್ತಾರ ಆಗ್ಲಿಕ್ಕೆ ಅಂತಾರಲ್ಲ ಆ ಟೈಪ್. ಆದರೆ ನಾವು ಮಾಡೋ ಪುಣ್ಯನೇ ಕಡಿಮೆ, ಎಂದೋ ಸಂಧ್ಯಾವನ್ನೇ, ಎಂದೋ ಪೂಜೆ, ಎಂದೋ ಸತ್ಯ, ಎಂದೋ ಧರ್ಮ, ಎಂದೋ ದಾನ, ಇದ್ರಲ್ಲಿ ಏನು ಮಹಾಪುಣ್ಯ ಬಂದಿರುತ್ತೆ ನಮಗೆ? ಆ ನಿಜವಾದ ಪುಣ್ಯ ಸಂಪಾದನೆ ಮಾಡಿದ ಅಷ್ಟಾದರೂ ಉಳಿಬೇಕು ಅಂತಿದ್ರೆ ಈ ಶಾಪ ಹಾಕೋದನ್ನು ಬಿಟ್ಟುಬಿಡಿ ಅಂತ. ಎಂದು ಬೈಲಕ್ಕೆ ಹೋಗಬೇಡಿ, ನಾವು ಶಾಪ ಅವ್ರ ಮೇಲೆ ಹಾಕೋದಿಲ್ಲ. ಇವಳು ಧನುರ್ಮಾಸ ನೋಡಿದ್ರ ಹಾಳ ಚಳಿ ಅದ್ರ ಮೇಲೆ ಹಾಕಿಬಿಡುತ್ತೆ. ದೇವ್ರ ಮೇಲೆ ಶಾಪ, ಚಳಿ ಮೇಲೆ ಶಾಪ, ಮಳೆ ಬಂದ್ರೆ ಉಚ್ಚಾಬಟ್ಟೆ ಮಳೆ, ದರಿದ್ರ ಮಳೆ ಅಂತ ಬೈದ್ಬಿಡ್ತೇವೆ. ಅಯ್ಯೋ ಏನು ಬಿಸಿಲ್ರಿ, ಸಾಕಾಗೋದು ದರಿದ್ರ ಬಿಸಿಲು ಅಂತ ಬೈದ್ಬಿಡ್ತೇವೆ. ಹರಿಕಥಾಮೃತಾರ ಜಗನ್ನಾಥಾಸ್ ಹೇಳ್ತಾರೆ, ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ಹಾಗೆಲ್ಲ ಮಾಡಕ್ಕೆ ಹೋಗಬೇಡಿ. ಅದು ದೇವರ ಅರೇಂಜ್ಮೆಂಟ್ ಅನ್ನು ಬೈದಾಗುತ್ತೆ ನಾವು. ಅದೆಲ್ಲ ನಾವು ಮಾಡಿದ್ದಲ್ಲ, ವಿರೋಧ ಪಕ್ಷದವ್ರು ಮಾಡಿದ್ದಲ್ಲ, ಮತ್ತೆ ಅವೆಲ್ಲ ಕೂಡ ದೇವರ ವ್ಯವಸ್ಥೆ. ಅದೆಲ್ಲ ಚಳಿ ಮಳೆ ಗಾಳಿ ಎಲ್ಲ ದೇವರು ಕೊಡೋದಾದ್ರಿಂದ ದೇವರಿಗೆ ಏನು ಕೊಡಬೇಕು ಅಂತ ಗೊತ್ತಿದೆ ಅಂತ ಕೊಡ್ತಾನೆ ಅಂತ ಹೇಳ್ತಾನೆ. ಆ ಸರ್ವಜ್ಞನಾದ್ದರಿಂದ ಯಾವಾಗ ಏನು ಕೊಡಬೇಕು ಅಂತ ಅವನಿಗೆ ಗೊತ್ತು ಕೊಡ್ತಾನಾದ್ರಿಂದ ಅಭಿನಂದನೆ ಮಾಡಬೇಕೇ ಹೊರತು ಅದನ್ನು ಬೈಲಕ್ಕೆ ಹೋಗಬೇಡಿ, ಸಹಿಸ್ಕೊಳ್ಳೋದು ಪ್ರಯತ್ನ ಪಡಬೇಕು. ಅದನ್ನೇ ತಪಸ್ಸು ಅಂತ ಕರೀತಾರೆ, ಬೇರೆ ತಪಸ್ಸಂತೂ ಮಾಡೋದಿಲ್ಲ. ಮನೇಲಿ ಇದ್ದಲ್ಲೇ ಚಳಿ ಅಷ್ಟಾಕ್ ಅದೇ ತಪಸ್ಸು, ಇದ್ದು ಬಿಸಿಲು ಅದೇ ತಪಸ್ಸು. ದೇವರ ಆ ರೀತಿ ಬ್ಯಾಲೆನ್ಸ್ ಮಾಡ್ತಾನೆ, ಅದನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ತಪಸ್ಸಾಗ್ತದೆ ಹೊರತು ಬಿಟ್ಟರೆ ಅಲ್ಲ. ಆದ್ದರಿಂದ ಇನ್ನೊಬ್ಬರನ್ನು ಬೈಯೋದು, ಶಾಪ ಹಾಕೋದು ಅತ್ಯಂತ ಅಪಾಯಕರ. ಋಷಿಗಳು ಮುನಿಗಳು ಸಾಮಾನ್ಯ ಶಾಪ ಕೊಡೋದಿಲ್ಲ. ನಾವೆಲ್ಲ ಕತೆ ಕೇಳಿದ್ದೇವೆ ಶಾಪ ಕೊಟ್ಟ ಕತೆಗಳು, ಯಾಕೆಂದ್ರೆ ನಿತ್ಯ ಶಾಪ ಕೊಡೋರಲ್ಲ ಮತ್ತೆ ಅವರು ಪಾಪ. ಅದು ಎಕ್ಸ್ಟ್ರೀಮ್ ಸ್ಟೆಪ್ ಅಂತ ಶಾಪ ಕೊಟ್ಟು ಫೇಲ್ ಆಗಿಬಿಡ್ತಾರೆ, ತಡ್ಕೊಳಕ್ಕಾಗೋದಿಲ್ಲ ಅವರಿಗೆ, ಶಾಪ ಕೊಟ್ಟು ಬಿಡ್ತಾರೆ. ಆದರೆ ಅಂತ ಪರಿಸ್ಥಿತಿ ಎಂದೂ ಇವರಿಗಿಲ್ಲ. ಭೀಮ ದ್ರೌಪದಿಯರು ಇಡೀ ಜೀವನದಲ್ಲಿ ಒಂದ್ಸರ್ತಿನೂ ಶಾಪ ಕೊಟ್ಟಿಲ್ಲ ಯಾರಿಗೂ ಕೂಡ, ಯಾಕಂದ್ರೆ ಅವ್ರ ಆ ಹೈಟ್ ಅಂಥದ್ದು, ಆ ಯಾವ ಶಾಪ ಕೂಡ ಕಾರಣ ಇಲ್ಲ ಅವರಿಗೆ, ಅಷ್ಟು ಮೇಲಿದ್ದಾರೆ. ಆದ್ರಿಂದ ಅವರು ಪೂರ್ಣ ಪುಣ್ಯ ತರಿಸ್ಕೊಂಡವರು. ಧರ್ಮರಾಜನಂತವ್ರು ಮುಂದೆ ಶಾಪ ಕೊಟ್ಬಿಡ್ತಾರೆ, ಒಂದ್ ಕಡೆ ಮುಂದೆ ಬರುತ್ತದ್ದು ಅಂತ ಧರ್ಮರಾಜನು ಕೂಡ ಶಾಪ ಕೊಟ್ಟು ಬಿಡ್ತಾನೆ. ಯಾರ್ಯಾರು ಋಷಿಮುನಿಗಳು ಶಾಪ ಕೊಡೋದು ಅಂತ ಕೇಳಿದ್ದೇವೆ. ಶಾಪ ಕೊಡದೇ ಇದ್ದವರು ಭೀಮಸೇನ, ದ್ರೌಪದಿ ಇಬ್ಬರೇ, ಕೃಷ್ಣನ ಬಿಟ್ಟುಬಿಡಿ ಸರ್ವೋತ್ತಮ ಅಂತ. ಆದರೆ ಇವರಿಬ್ಬರು ಮಾತ್ರ ಶಾಪ ಕೊಟ್ಟಿಲ್ಲ ಅಂದ್ರೆ ಪೂರ್ಣ ಪುಣ್ಯ ಹಾಗೆ ಉಳಿಸ್ಕೊಂಡಿದ್ದಾರೆ ಅಂತ. ಜನ್ಮೇಜನ ಪ್ರಶ್ನೆ ಉತ್ತರ ಕೊಡ್ತಾರೆ, ದ್ರೌಪದಿ ದೇವಿ ಇಂಥವರು, ಅವರಿಗೆ ಶಾಪ ಕೊಡೋ ಪ್ರಸಕ್ತಿ ಬರೋದಿಲ್ಲ, ಅದಕ್ಕೆ ಕೊಡಲಿಲ್ಲ ಅಂತ ಹೇಳಿದರು. ಆಗ ಇನ್ನೊಂದು ಕಾರಣ ಹೇಳುತ್ತಾರೆ, ಸಾಹಿ ಭೀಮ ಮನೋವೇದ ನಕಾರ್ಯ ಶಾಪ ಇತ್ಯಲಂ. ಹಾಗೆ ಗಂಡನ ಮನಸ್ಸು ಗೊತ್ತಿತ್ತನು, ಭೀಮಸೇನ ದೇವರ ಮನಸ್ಸಿನಲ್ಲಿ ಏನಿದೆ ಈಗ, ಈಗ ಅವನು ಕೊಲ್ಲಬಾರದು ಅಂತಲೂ ಇದೆ, ನಾನು ಶಾಪ ಕೊಡಬಾರದು ಅಂತಲೂ ಇದೆ, ಅದಕ್ಕೆ ನಾನು ಕೊಡಬಾರದು. ಪಾತಿವೃತ್ಯ ಅಂದ್ರೆ ಗಂಡನ ಮನಸ್ಸಲ್ಲಿ ಏನಿದೆಯಲ್ಲ ಅದು ತಿಳ್ಕೊಂಡು ಮಾಡೋದು. ವದಿರು ಹೇಳಿದ್ರು ಮಾಡದೆ ಹೋಗ್ತಿರೋದಲ್ಲ, ಮತ್ತೆ ಕೂಗಿದ್ರು ಕಿರಿಚಿದ್ರು ನಿಂಪಾಡಿ, ನೀವು ಕಿರಿಚಿ ನನ್ನ ಪಾಡಿ ನಾನಿರ್ತೇನೆ ಅಂದ್ರೆ ಅಲ್ಲ, ಮನಸ್ಸಲ್ಲಿ ಅದು ತಿಳ್ಕೊಂಡು ಮಾಡ್ತಾರಂತೆ. ಎಂಥ ಆಶ್ಚರ್ಯ, ಇದು ಪಾತಿವೃತ್ಯದ ಪರಾಕಾಷ್ಠೆ ಅಂತ ಕರೀತಾರೆ. ಸಾಹಿ ಭೀಮ ಮನೋವೇದ ನಕಾರ್ಯ ಶಾಪ ಇತ್ಯಲಂ. ಏನ್ ಮಾಡ್ಬೇಕು ಅಂತ ಪೂರ್ಣ ನೋಡ್ತಿರ್ಲಿಕ್ಕೆ ಅರ್ಥ ಮಾಡ್ಕೋತಾ ಇರುತ್ತೆ, ಮುಂದಿನ ತುಂಬಾ ಬರುತ್ತೆ ಆ ವಿಚಾರ, ಅದಕ್ಕೆ ಅವ್ರು ಶಾಪ ಕೊಡ್ಲಿಲ್ಲ. ಅಷ್ಟೆಲ್ಲ ಆಯ್ತು, ದುಶ್ಯಾಸನ ಎದ್ದ. ದುರ್ಯೋಧನ ನೋಡಿದ, ತೀರ ಹತಾಶನಾಗಿ ಬಿಟ್ಟ. ಅದ್ಭುತ ಮಾತು ಏನು ನಡೆಯೋದಿಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಎಂಥ ಅವಕಾಶ ತಪ್ಪೋಯ್ತಲ್ಲ ಅಂತ ತಿಳ್ಕೊಂಡು ನಾನು ಯೋಚನೆ ಮಾಡಬೇಕಾಗಿ. ನಮ್ಮದೇ ಸಭೆ ಇದು, ಪಾಂಡವರ ಸಭೆ ಎಲ್ಲಾರು ಹೋಗಿದ್ದೇನೋ ಅವರಿಗೆ ಅರೇಂಜ್ಮೆಂಟ್ ಮಾಡಿದ್ರು ಅಂತ ತಿಳ್ಕೋಬೇಕಾಗಿ. ನಮ್ಮ ಸಭೆ ಇದು, ನಮ್ಮ ಸಭೆಯಲ್ಲಿ ನಾನು ಈ ಮಾಡ್ಲಿಕ್ಕೆ ಹೊರಟ್ರೆ ಸೀರೆಗಳು ಹಾಗೆ ಬರ್ತಾ ಇವೆಯಲ್ಲ, ಇದೇನು ಆಶ್ಚರ್ಯ ಇದು? ಎಂಥ ಕೃಷ್ಣನ ಮಹಿಮೆ ತಿಳ್ಕೊಬಾರ್ದಾಗಿತ್ತೆ, ತಾನು ತಪ್ಪನ್ನು ತಿದ್ಕೋಬಾರ್ದಾಗಿತ್ತೆ. ಆಗಲಾದರೂ ಕ್ಷಮೆ ಕೇಳಿದ್ರೆ ಬದುಕ್ತಾ ಇದ್ದವನು, ಅರ್ಥನೆ ಮಾಡ್ಕೊಂಡಿಲ್ಲ. ಇದು ನಮ್ಮ ಶಾಸ್ತ್ರದ ವೈಶಿಷ್ಟ್ಯ. ಇವತ್ತು ಸೀರೆ ಹೀಗೆ ಬರ್ತಾ ಇದ್ದಿಲ್ಲ, ಎಲ್ಲಿಂದ ಬಂತು ಯೋಚನೆ ಮಾಡಲಿಲ್ಲ. ನಾವು ಹಾಗೇನೆ, ಮಳೆ ಸುರಿಯುತ್ತಲ್ಲ, ಎಲ್ಲಿಂದ ಬಂತು ಯೋಚನೆ ಮಾಡೋದೇ ಇಲ್ಲ. ಆಟೋಮೆಟಿಕ್ ಆಗಿ ಬಿಡುತ್ತಾ ಮಳೆ, ದೇವರು ಕೊಟ್ಟಿರ್ತಾರೆ ಮಳೆ. ಒಂದು ಸ್ವಲ್ಪ ನೀರು ಕೊಡಬೇಕಾದ್ರೆ ಎಷ್ಟು, ಒಂದು ಲೋಟ ನೀರು ಕೊಡೋದು ಎಷ್ಟು ಕಷ್ಟ ನಮಗೆ, ಒಂದು ತಂಬಿಗೆ ನೀರು ಕೊಡೋದು ಎಷ್ಟು ಕಷ್ಟ. ಪರಮಾತ್ಮ ನದಿಗಳು ಓವರ್ಫ್ಲೋ ಆಗ್ತಲ್ಲ ಆ ರೀತಿ ನೀರು ಕೊಡ್ತಾನಲ್ಲ, ಏನು ಕರುಣಾಳು ಪರಮಾತ್ಮ. ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ಯಾವ ಶಾಸ್ತ್ರ ಬೇಕಿಲ್ಲ. ಆಚಾರ್ಯ ಹೇಳ್ತಾರೆ, ಕಣ್ಣು ತೆಗೆದು ನೋಡಿ ದೇವ್ರು ಕಾಣಿಸ್ತಾನೆ ನಿಮಗೆ. ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಎಷ್ಟು ಬಿಲ್ ಕೊಡ್ತೇವೆ ಲೈಟ್ ಬಿಲ್ ಅವೆಲ್ಲ ಲೆಕ್ಕ ಹಾಕ್ರಿ, ಆ ಸೂರ್ಯನ ಬಿಲ್ ಕೊಟ್ಟರೆ ಗತಿ ಏನಾಗ್ತಿತ್ತು ನಮ್ಮ ಲೆಕ್ಕ ಹಾಕಿ ಇವತ್ತಿನ ದಿವಸ? ಆ ರೀತಿ ಲೆಕ್ಕ ಹಾಕಿದ್ರೆ ಯೂನಿಟ್ ಲೆಕ್ಕ ಹಾಕಿದ್ರೆ ಗೋವಿಂದ, ನಾವು ಬಹುಶಃ ಎಲ್ಲ ಏನು ಇಡೀ ಸಂಪತ್ತು ಕೊಟ್ಟರು ಬಿಲ್ ಕೊಡಕ್ಕಾಗೋದಿಲ್ಲ. ಯಾರೊಬ್ಬ ಸೈಂಟಿಸ್ಟ್ ಲೆಕ್ಕ ಹಾಕಿದ್ರೆ, ಹಿಂದೆ ನಾನು ಸ್ಟೂಡೆಂಟ್ ಆಗಿದ್ದ ಓದಿದ ನೆನಪಿದೆ, ನಾವೇನಾದ್ರು ಬರೀ 5 ಪೈಸಾ ಯೂನಿಟ್ ಇದ್ದ ಕಾಲ ಅದು, 5 ಪೈಸಾ ಯೂನಿಟ್ ಲೆಕ್ಕದಲ್ಲಿ ಸೂರ್ಯನ ಕೊಟ್ಟರೆ ಕೋಟಿ ಗಂಟೆ ಕೊಡಬೇಕಂತ. ಇವತ್ತಂತೂ ಎಷ್ಟೋ ಯೂನಿಟ್ ಆಗೋಗ್ಬಿಟ್ಟಿದೆ ಗೋವಿಂದ, ನಮ್ಗೆ ನಾವು ಇದ್ದ ಸಂಪಾದನೆ ಸೂರ್ಯನಿಗೆ ಹೋಗ್ಬೇಕು ಫ್ರೀ ಆಫ್ ಕಾಸ್ಟ್. ಎಂತ ಅರೇಂಜ್ಮೆಂಟ್ ಇದು, ಒಂದಿವಸ ಲೈಟ್ ಹೋಗೋದು, ಇದಕ್ಕೆಲ್ಲ ಸೂರ್ಯ ಹೋಗ್ಬಿಟ್ರೆ ಬದ್ದಕ್ಕೆ ಇದಕ್ಕೆ ದಾಪತ್ಯ. ಸೂರ್ಯ ಎಂದೆಂದೂ ಆಗಿಲ್ಲ, ಲೇಟ್ ಇಲ್ಲ, ಅರ್ಲಿ ಇಲ್ಲ, ಇದು ಡಲ್ ಇಲ್ಲ, ಡಿಮ್ ಇಲ್ಲ, ಎಂತ ಫಿಕ್ಸ್ ಮಾಡಿದ್ದಾನೆ ಪರಮಾತ್ಮ. ನಿಜವಾದ ವಂಡರ್ ಇದು. ಇದು ಆಟೋಮೆಟಿಕ್ ಆಗತ್ತಾ? ದೇವ್ರು ಮಾಡಿದ್ದಾನೆ. ಮಳೆ, ಬೆಳೆ, ನೀರು ಒಂದೊಂದು ನೋಡ್ತಾ ಹೋದರೆ ದೇವರನ್ನ ಅವನ ಕಾರ್ಯದಲ್ಲೇ ನೋಡಿ ಅಂತ ಹೇಳಿದ್ದಾನೆ. ಬಹುಚಿತ್ರ ಜಗದ್ ಬಹುಧಾ ಕರಣಾತ್. ಇವತ್ತು ಕರೆಂಟ್ ಅನ್ನು ಮುಟ್ಟೋಡಿ ಯಾರು ತಿಳ್ಕೊಂಡಿದ್ದೇವೆ ನಾವೀಗ? ಇದೆಲ್ಲ ನೋಡ್ತೇವೆ, ಅಬ್ಬಾ ಎಷ್ಟು ಗ್ರೇಟ್ ಕರೆಂಟ್ ಅಂತ ಹೇಳಿದ್ರು. ಮುಟ್ಟೋಡಿ ತಿಳ್ಕೊಂಡಿಲ್ಲ, ಎಫೆಕ್ಟ್ ನೋಡಿ ತಿಳ್ಕೊಂಡಿದ್ದೆ. ಎಫೆಕ್ಟ್ ನೋಡಿ ಹೇಗೆ ನಾವು ಕರೆಂಟ್ ಅರ್ಥ ಮಾಡ್ಕೊಂಡಿದ್ದೇವೋ, ದೇವರ ಸೃಷ್ಟಿಯನ್ನು ನೋಡಿ ದೇವ್ರನ್ನ ಅರ್ಥ ಮಾಡ್ಕೊಳ್ಳಿ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿಯಿಂದ ತಿಳ್ಕೊಳ್ಳಿ ಎಂಬುದು ಶಾಸ್ತ್ರದ ಆದೇಶ ಇದು. ಇವ್ರು ಏನು ತಿಳ್ಕೊಳ್ಳಿಲ್ಲ ಅವನು. ಇನ್ನೂ ಕೆಟ್ಟ ಹಂತಕ್ಕೆ ಹೋಗ್ತಾ ಇದ್ದಾನೆ ಅವನೀಗ, ಭಾರಿ ದುರಂತಕ್ಕೆ ಹೋಗ್ತಾನೆ. ಕೆಲವು ದುಶಾಸನ ಹೀಗೆ ಮಾಡು ಅಂತಾನೆ. ಅವನು ಏನ್ ಮಾಡ್ತಾನೆ ಎಂಬುದು ಸಸ್ಪೆನ್ಸ್, ನಾಳೆ ಏನ್ ಮಾಡ್ತಾನೆ ನೋಡೋಣ ಅಂತ ಅವನು. ಆ ಏನ್ ನಡೆಯುತ್ತೆ, ಇನ್ನೂ ಸರಿ ಪರಿಸ್ಥಿತಿ ಏನು, ಇನ್ನೂ ಏನೇನು ಆಗ್ತಾ ಇದೆ ಅಂದ ಮೇಲೆ ಇದು ಹೇಗೆ ಮುಗಿಯುತ್ತೆ ಗಲಾಟೆ ಇದು. ಅವನು ಅವರಿಗಿಂತ ನಮಗೆ ಟೆನ್ಷನ್, ಹೇಗೆ ಮುಗಿಯುತ್ತೆ ಏನು ಗತಿ ಅಂತ ಹೇಳಿಬಿಟ್ಟು ಖಂಡಿತ ಮುಗಿಸ್ತಾರೆ. ನಾಳೆ ಯಾವ ರೀತಿಯ ಪರಿಸ್ಥಿತಿ ವಿಚಿತ್ರ ತಿರುವು ತಗೊಳ್ಳುತ್ತೆ, ಇದು ಹೇಗೆ ಒಂದು ಎಂಡ್ ಸಿಗುತ್ತೆ ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ನಾಳೆನೆ ಮಂಗಳ ಈ ಪ್ರವಚನ ಮಾಡಲಿಕ್ಕೆ ಮುಕ್ತಾಯ ನಾಳೆನೆ. ಇವತ್ತು ಒಬ್ಬ ಅಂತರಂಗ ಭಕ್ತರು ನಮ್ಮ ಶ್ರೀ ವ್ಯಾಸಮಧ್ವ ಸಂಶೋಧನಾ ಸಂಸ್ಥೆಗೆ 1,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಒಬ್ರು ಆನಂದ ತೀರ್ಥ ಅನ್ನೋರು ಈ ವಿಜಯಭಾರತಿ ಸಂಸ್ಥೆಯ ಕಟ್ಟಡಕ್ಕೋಸ್ಕರ 2,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಸತ್ಯನಾರಾಯಣ ರಾಯ್ ಅವರು ಪ್ರಸಾದ ವಿನಿಯೋಗದ ಒಂದು ಜವಾಬ್ದಾರಿ ಹೊತ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಾಳೆ ಮಂಗಳ ಕಾರ್ಯಕ್ರಮ ಆದ್ದರಿಂದ ನಾಳೆ ಆದರೂ ಸ್ವಲ್ಪ ಬೇಗ ಶುರು ಮಾಡೋಣ ಅಂತ ಹೇಳ್ತಾ 6:30 ಶುರು ಮಾಡಿ ಆದಷ್ಟು 8:00 ಮುಕ್ತ. ಇನ್ನು ತುಂಬಾ ಕಥೆ ಇರೋದರಿಂದ ನಾಳೆ ಸರಿಯಾಗಿ 6:30 ಶುರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯಃ.